ಕಾಡಿದೆ ನಿನ್ನ. ದಯ ಮಾಡಿ ಸಲಹಯ್ಯ ಭಯ ನಿವಾರಣನೇ, ದಯ ಮಾಡಿ ಸಲಹಯ್ಯ ಭಯ ನಿವಾರಣನೇ, ಹಯವದನ ನಿನ್ನ ಚರಣ ನಂಬಿದೆನೋ ಜೀಯ. ದಯ ಮಾಡಿ ಸಲಹಯ್ಯ ಆ ಕ್ಷಣ ಕ್ಷಣಕ್ಕೆ ನಾಮಾಡಿದಂತ ಪಾಪಗಳನ್ನು ಎಣಿಸಲಳವಲ್ಲ ಅಷ್ಟಿಷ್ಟು ಎಂದು. ಕ್ಷಣ ಕ್ಷಣಕ್ಕೆ ನಾಮಾಡಿ ನಂತ ಪಾಪಗಳನ್ನು ಎಣಿಸಲಳವಲ್ಲ ಅಷ್ಟಿಷ್ಟು ಎಂದು. ಪಣಿಶಾಯಿನಿ ಕಂಡ ಕಡೆಗೆ ಪೋಪ ಚಂಚಲ ಮನವು ಪಿಂಡ ತಿಂಬಲ್ಲ ಬಹು ನಿಷ್ಠತಾನು. ಕಂಡ ಕಂಡ ಕಡೆಗೆ ಪೋಪ ಚಂಚಲ ಮನವು ಪಿಂಡ ತಿಂಬಲ್ಲ ಬಹು ನಿಷ್ಠತಾನು. ಬಂಡಾಟದವನೆಂದು ಬಯಲಿಗೆ ತಾರದೆ, ಬಂಡಾಟದವನೆಂದು ಬಯಲಿಗೆ ತಾರದೆ, ಕೊಂಡಾಡುವಂತೆ ಬಕೂತಿಯ ಕೋಟು ಸಲಹೈ, ಕೊಂಡಾಡುವಂತೆ ಬಕೂತಿಯ ಕೋಟು ಸಲಹಯ್ಯ. ದಯ ಮಾಡಿ ಸಲಹಯ್ಯ ಆ ಜಾತಿ ಧರ್ಮವ ಬಿಟ್ಟು ಅಜಮಿಡನು ಇರುತ್ತಿರಲು ಪ್ರೀತಿಯಿಂದಲಿ ಮುಕುತಿ ಕೊಡಲಿಲ್ಲವೇ. ಜಾತಿ ಧರ್ಮವ ಬಿಟ್ಟು ಅಜಮಿಡನು ಇರುತ್ತಿರಲು ಪ್ರೀತಿಯಿಂದಲಿ ಮುಕುತಿ ಕೊಡಲಿಲ್ಲವೇ. ಖ್ಯಾತಿಯನು ಪೇಳಿನ ಮೊರೆ ಹೋಕೆ ಸಲಹಯ್ಯ, ಖ್ಯಾತಿಯನು ಪೇಳಿನ ಮೊರೆ ಹೋಕೆ ಸಲಹಯ್ಯ, ವಿಠಲ ದಯ ಮಾಡಿ ಸಲಹಯ್ಯ ಭಯ ನಿವಾರಣನೇ ಹಯವದನ ನಿನ್ನ ಚರಣ ನಂಬಿದೆನೋ ಜೀಯ ದಯ ಮಾಡಿ ಸಲಹಯ್ಯ ಚದಿರೆಲು ನರಲೋಕ ಸ್ಥಿರವೆಂಬುವ ಅಂಬಲಿ ಪರಮಾನ ನಂಬೀನೆ ಚದಿರೆಲು ನರಲೋಕ ಸ್ಥಿರವೆಂಬುವ ಅಂಬಲಿ ಪರಮಾನ ಹಂಬಲಿಸುತ್ತಲಿರು ಹರಿಲೋಕನಂದವೆಂಬ ಪಿಯೂಷ ಪಾನ ನಂಬೀನೆ ಚದಿರೆಲು ನರಲೋಕ ಸ್ಥಿರವೆಂಬು ಅಂಬಲಿ ಪರಮಾನ ದುರುಳ ಜನರ ಸಂಘವೆಂಬೋದೇ ಎಂದಿಗೂ ನೊಣಬೆರಸಿದ ಊಟ ಪರಮ ಭಾಗವತರ ಪದ ಸಂಘವೆಂಬೋದೇ ಮಸ್ತಕ ಮಣಿ ಮುಕುಟ ಮರೆಮೋಹಗೊಳಿಸುವ ಸತಿಸೂತರೆಂಬೋರೆ ಕೇವಲ ಯಮ ಕಾಟ ಮರೆಮೋಹಗೊಳಿಸುವ ಸತಿಸೂತರೆಂಬೋರೆ ಕೇವಲ ಯಮ ಕಾಟ ಪರತಾತ್ಮನಾದ ಶ್ರೀಹರಿಯನ್ನೇ ಭಜಿಸೋದೆ ವೈಕುಂಠಕ್ಕೆ ಓಟ ನಂಬೀನೆ ಚದಿರೆಲು ನರಲೋಕ ಸ್ಥಿರವೆಂಬು ಅಂಬಲಿ ಪರಮಾನ ಅಲ್ಪಾಯುಷ್ಯವೇ ಈ ಶರೀರವು ಗಾಳಿಗಿಟ್ಟಿದ ದೀಪ ಅಲ್ಪ ಸಂತೋಷನಾಗುವುದು ನಿನಗೆ ನೋಡು ಹಾಲು ಸಕರೆ ತುಪ್ಪ ಬಲಬಂಧ ಮಾಡದಿರು ಜನುಮ ಜನುಮದಲ್ಲಿ ಬಿಡದಿ ಸಂತಾಪ ಸ್ವಲ್ಪ ಕಲಾದರೂ ಮಧ್ವ ಮತವೇ ಪೊಂದಿ ಬವೇ ನೀಲೇಪ ನಂಬೀನೆ ಚದಿರೆಲು ನರಲೋಕ ಸ್ಥಿರವೆಂಬು ಅಂಬಲಿ ಪರಮಾನ ಭಾವ ವಿರಕ್ತಿಯ ಧರಿಸದಿದ್ದರೆ ನೋಡು ಆಗುವುದೇ ಕೇದ ಸಾವಿರಕ್ಕೊಂದು ಮಾತು ಹರಿದಾಸನೆನಿಸೋದೆ ಪರಿಪರಿಯಲಿ ಸ್ವಾದ ದೇವಕ್ಕೆ ಸೂತ ನಮ್ಮ ವಿಜಯ ವಿಠಲ ನಗ್ರಿ ತೀರದ ಪ್ರಸಾದ ದೇವಕ್ಕೆ ಸೂತ ನಮ್ಮ ವಿಜಯ ವಿಠಲ ನಗ್ರಿ ತೀರದ ಪ್ರಸಾದ ಸೇವಿ ಸದಾ ನರ ನಿತ್ಯ ನರಕವಾಸಿ ಎನು ತಲಿದೆ ವೇದ ನಂಬೀನೆ ಚದಿರೆಲು ನರಲೋಕ ಸ್ಥಿರವೆಂಬು ಅಂಬಲಿ ಪರಮಾನ ಹಂಬಲಿಸುತ್ತಲಿರು ಹರಿಲೋಕನಂದವೆಂಬು ಪಿಯೂಷ ಪಾನ ನಂಬೀನೆ ಚದಿರೆಲು ನರಲೋಕ ಸ್ಥಿರವೆಂಬು ಅಂಬಲಿ ಪರಮಾನ ಅಂಬಲಿ ಪರಮಾನ ಅಂಬಲಿ ಪರಮಾನ
ಭವಿಷ್ಯಮವಾಚ ಮಿಮಾಂ ಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವದಾತೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಚ ನಯನೋಸೌ ಶ್ರೀಪತಿರ್ಮಾನದೂನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ಮುನಿಕೃಂತತಿ. ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ. ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ವೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲ ಮಧ್ಯಸ್ಥಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರುನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಇವತ್ತು ಶ್ರೀ ವಿಜಯೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಶುಭ ಸಂದರ್ಭ. ಶ್ರೀ ವಿಜಯೇಂದ್ರ ಸ್ವಾಮಿಗಳು ರಾಯರ ಹೆಸರು ಕೇಳ್ತಿರ್ಲಿಕ್ಕೇನೆ ವಿಜೇಂದ್ರ ಸ್ವಾಮಿಗಳ ಹೆಸರು ಜ್ಞಾಪಕ ಆಗಬೇಕು. ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ. ವಿಜೇಂದ್ರ ಸ್ವಾಮಿಗಳ ಶಿಷ್ಯರು ಸುಧೀಂದ್ರ ಸ್ವಾಮಿಗಳು, ಅವರ ಶಿಷ್ಯರೇ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳಂತಹ ಕಲ್ಪವೃಕ್ಷ ಕಾಮಧೇನುಗಳನ್ನು ಲೋಕಕ್ಕೆ ಕೊಟ್ಟ ಪುಣ್ಯಾತ್ಮರು ಶ್ರೀ ವಿಜಯೇಂದ್ರ ತೀರ್ಥರು. ಎರಡು ರೀತಿಯಲ್ಲಿ ಅವರಿಂದ ರಾಘವೇಂದ್ರ ಸ್ವಾಮಿಗಳು ಎರಡು ರೀತಿಯಲ್ಲಿ ಅವರು ಸಂಬಂಧಪಟ್ಟವರು. ಒಂದು ಕಡೆಗೆ ವಿಜೇಂದ್ರರ ಶಿಷ್ಯರು ಸುಧೀಂದ್ರರು, ಅವರ ಶಿಷ್ಯರು ರಾಘವೇಂದ್ರ ಸ್ವಾಮಿಗಳು, ಪೀಠ ಪರಂಪರೆಯಲ್ಲಿ ಅವರ ಪ್ರಶಿಷ್ಯರು. ಆದರೆ ವಿದ್ಯೆಯಲ್ಲಿ ಚಿಕ್ಕಂದಿನಲ್ಲಿ ಅವರ ಪೀಠದಲ್ಲಿ ಓದಿದವರು, ಅಂದರೆ ವಿಜೇಂದ್ರ ಸ್ವಾಮಿಗಳು ಸ್ಥಾಪನೆ ಮಾಡಿದ ಪೀಠದಲ್ಲಿ ಓದಿದವರಾದ್ದರಿಂದ ಆ ಪಾಠಶಾಲೆಯ ವಿದ್ಯಾರ್ಥಿಗಳಾಗಿಯೂ ಅವರಿಂದ ನಮಗೆ ರಾಘವೇಂದ್ರ ಸ್ವಾಮಿಗಳನ್ನು ಕೊಟ್ಟಂಥ ಗುರುಗಳಾದರೆ ಪರಂಪರೆಯಲ್ಲೂ ಕೊಟ್ಟ ಗುರುಗಳು ವಿಜೇಂದ್ರ ಸ್ವಾಮಿಗಳು. ಅಂಥ ವಿಜೇಂದ್ರ ಸ್ವಾಮಿಗಳನ್ನು ಕೊಟ್ಟವರು ಸಾಕ್ಷಾತ್ ವ್ಯಾಸರಾಜರಂಥ ವಿದ್ವತ್ ಶೇಖರರು. ವ್ಯಾಸರಾಜರು ಅಂತ ಹೇಳಿದರೆ ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಸುಕ್ಸ್ಮೃತ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹೃತಂ ಅಂತ ಹೇಳಿದ್ದಾರೆ. ಮಧ್ವಾಚಾರ್ಯರು, ಜಯತೀರ್ಥರು ಮತ್ತು ವ್ಯಾಸರಾಜರು, ಮೂರು ಜನಗಳನ್ನ ಮಧ್ವ ಸಿದ್ಧಾಂತದ ಮುನಿತ್ರಯರು ಅಂತ ಕರೀತಾರೆ. ಅದರಲ್ಲಿ ವ್ಯಾಸರಾಜರು ಕೊನೆಯವರು. ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ತೀರ ತೀರ ವಿಚಿತ್ರವಾದವುಗಳು. ವ್ಯಾಸತ್ರಯದಂತಹ ಗ್ರಂಥಗಳ ರಚನೆ, ಇಡೀ ದೇಶದೊಳಗೆ ಸಾವಿರಾರು ಪ್ರಾಣ ಪ್ರತೀಕಗಳ ಪ್ರತಿಷ್ಠಾಪನೆ, ಕೃಷ್ಣ ಅಂಕಿತದಿಂದ ಶ್ರೀಕೃಷ್ಣ, ಕೃಷ್ಣ ಶ್ರೀಕೃಷ್ಣ ಅನ್ನಂಕಿತದಿಂದ ನೂರಾರು ಉಗಾಭೋಗಗಳನ್ನು, ಸುಳಾದಿಗಳನ್ನು, ದೇವ್ರನಾಮಗಳನ್ನು ಬರೆದ ಮಹಾನುಭಾವ, ಪುರಂದರದಾಸರು ಮೊದಲಾದ ಜ್ಞಾನಿಗಳನ್ನು ಕೊಟ್ಟಂಥ ದೊಡ್ಡ ವಿದ್ವತ್ ಶಿರೋಮಣಿಗಳು, ಶ್ರೀಪಾದರಾಜರಂಥವರ ಶಿಷ್ಯರು, ಜೊತೆಗೆ ಮುಖ್ಯವಾಗಿ ವಿಜೇಂದ್ರ ಸ್ವಾಮಿಗಳನ್ನು ಎಲ್ಲ ರೀತಿಯಲ್ಲಿ ರೂಪಿಸಿದವರು ವ್ಯಾಸರಾಜ ಸ್ವಾಮಿಗಳು. ಒಂದೊಂದು ಹಂತದಲ್ಲಿ ಉಪಕಾರ ಹೊಂದಬಹುದು ವಿಜೇಂದ್ರ ಸ್ವಾಮಿಗಳು, ಹಾಗಲ್ಲ, ತುಂಬ ರೀತಿಯಲ್ಲಿ ಉಪಕಾರ ಪಡೆದವರು ವ್ಯಾಸರಾಜರಿಂದ. ಅದಕ್ಕೆ ಮೊದಲನೆಯದಾಗಿ ವ್ಯಾಸರಾಜರು ಸಂಚಾರ ಮಾಡ್ತಾ ಹೊರಟಿದ್ದ ಕಾಲಕ್ಕೆ ವೃದ್ಧ ದಂಪತಿಗಳು ಬಂದು ಪಾಜಿಪೂಜೆ ಮಾಡಿ ನಮಸ್ಕಾರ ಮಾಡಿದರು. ವೃದ್ಧ ದಂಪತಿಗಳು, ವ್ಯಾಸರಾದ್ರೆ ಏನು ಹೇಳಬೇಕು, ಪುತ್ರೋತ್ಸವ ಪ್ರಾಪ್ತಿ ಇರಸ್ತು ಅಂತ ಹೇಳಿದರು. ಒಳ್ಳೆ ಮಗ ಹುಟ್ಟಲಿ. ಅವರು ಎಲ್ಲ ನಕ್ಕಬಿಟ್ರೆ ಜನಗಳು, ಸ್ವಾಮಿ ವಯಸ್ಸಾಗೋಗಿದೆ ಅವರಿಗೆ, ವೃದ್ಧರು ಅಂತ ಹೇಳಿದರು. ಅವ್ರು ಹೇಳಿದರು, ಏನಿಲ್ಲ, ಯೋಚನೆ ಮಾಡಬೇಡಿ, ನಮ್ಮ ಬಾಯಲ್ಲಿ ದೇವರು ಆಡಿಸಿದ ಮಾತುಗಳು. ಜ್ಞಾನಿಗಳು ಯಾವಾಗಲೂ ಕೂಡ ತಮ್ಮ ಮಾತೊಂದು ಆಡೋದಿಲ್ವಂತೆ, ಅಯ್ಯೋ ಅಂತಃ ಪ್ರವೇಶ ಅಂತ ಮಾತಾಡ್ತಾರೆ, ದೇವರು ಮಾತಾಡಿಸ್ತಾನೆ, ಆದ್ದರಿಂದ ತಮ್ಮ ಮಾತು ಸತ್ಯ ಆಗತ್ತೆ ಅಂತಾನೆ ಹೇಳಿದರು. ಇದು ಬೇಕು, ಹೌದಾ, ನನಗೆ ಗೊತ್ತೇ ಇದ್ದಿಲ್ಲ, ವಾಪಸ್ ತಗೋತೀನಿ, ಅವೆಲ್ಲ ದೊಡ್ಡ ದೊಡ್ಡ ವಿಚಾರ ಅಲ್ಲ, ಗೊತ್ತಾ ಎಷ್ಟು ಡೇಟ್ ನಿಮ್ಮದು, ಹೌದೇನೋ ನೋಡಕ್ಕೆ ಹೆಂಗಾಡಿ ಸರಿ ಹೇಳಿದೆ ಅಂತ ಹೇಳಿ ಮುಗಿದೋಗ್ತಿತ್ತು, ಹಾರಿಸ್ಬಿಡೋದಾಗಿತ್ತು ಮಾತನ್ನು. ಅವ್ರು ಹೇಳಲಿಲ್ಲ ಅಂದ್ರೆ ಯಾವ ರೀತಿ ಸಿದ್ಧಿ ಅಂತ ಕರೀತಾರೆ ಸಿದ್ಧಿ. ಆ ಸಿದ್ಧಿ ಬರಬೇಕಾದ್ರೆ ಅನೇಕ ಜನ್ಮಗಳ ತಪಸ್ಸು ಬೇಕದೆ. ಯಾವ ಥರ ಆದರೂ ಸಿದ್ಧ ಪುರುಷರು ಆ ಕ್ಷಣಕ್ಕೆ ಅವರು ಖಂಡಿತ ಆಗುತ್ತೆ ಅಂತ ಹೇಳಿದ್ರು, ತಕ್ಷಣ ಆಗಲಿ ಅಂತ ಹೇಳಿದ್ರು. ಆಶ್ಚರ್ಯ ಅಂದರೆ ಗಮನಿಸಬೇಕು ನಾವು, ಇವತ್ತು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಗೊತ್ತಾಯ್ತು ಇತ್ತೀಚೆಗೆ, ವೃದ್ಧ ದಂಪತಿಗಳಲ್ಲಿ ಮಗು ಹುಟ್ಟಿದ ಕಥೆ ಇತ್ತೀಚೆಗೆ ರಿಪೋರ್ಟ್ ಆಗಿದೆ ಪೇಪರಲ್ಲಿ. ಅಂಥದ್ದು ನಿಜವಾಗ್ಲೂ ವ್ಯಾಸರಾದ್ರೆ ಮಾಡಿ ತೋರಿಸಿದ್ದಾರೆ ಹೊತ್ತಿನಲ್ಲಿ. ಆಗ ಮೊದಲು ಮಗು ಹುಟ್ಟೇ ಬಿಡುತ್ತಂತ ವ್ಯಾಸರ ಮತ್ತೆ ಸಂಚಾರ ಕ್ರಮಣ ಬಂದ ನೋಡ್ತಾರೆ. ಅವ್ರು ಹೇಳಿ ಸ್ವಾಮಿ ನಿಮ್ಮ ಸತ್ಯ ಆಯಿತು ಮಗು ಅಂತ ತೋರಿಸಿದ್ರು. ತಕ್ಷಣ ವ್ಯಾಸರಾದ ಹೇಳ್ತಾರೆ ನಮಗೆ ಕೊಡಬೇಕು ಅಂತ ಹೇಳಿದ್ರು. ತಕ್ಷಣ ಅವರಿಗೆ ಆಶ್ಚರ್ಯ ಆಗೋಯ್ತು, ಇಂಥ ಮಗು ನಮ್ಗೆ ಹೇಳಿದ್ದೇ ಇದು, ನಮಗೆ ಕೊಡಬೇಕು ಅಂತ ಕೇಳ್ತಾರಲ್ಲ. ಆಯಿತು ಸ್ವಾಮಿ, ಒಂದೇನೋ ವೃದ್ಧಾಪ್ಯದಲ್ಲಿ ಮಕ್ಕಳೇ ಇರೋ ಒಂದು ಮಗು ಬಂತು, ತಾವು ಕೊಟ್ರಿ ಅನುಗ್ರಹ ಮಾಡಿದ್ರಿ ಅಂತ ಹೇಳಿದ ತಕ್ಷಣ ಹೇಳಿದ್ರು ಯೋಚನೆ ಮಾಡಬೇಡಿ, ನಮಗೆ ಕೊಡಿ ಇನ್ನೊಂದು ಮಗು ಹುಟ್ಟುತ್ತೆ ಹೇಳಿದ್ರು. ಇವತ್ತು ಇನ್ನೂ ಗಾಬರಿ ಆಗುತ್ತೆ, ಇನ್ನೊಂದು ಮಗು ಹುಟ್ಟುತ್ತೆ. ಇದೆಲ್ಲ ಯೋಚನೆ ಮಾಡಿದರೆ ನಾವು ಜನಗಳ ವಿಜ್ಞಾನವನ್ನು ಮೀರಿ ಮಾಡ್ತಕ್ಕಂಥ ವಿಚಾರಗಳು. ಸ್ವಲ್ಪ ಯೋಚನೆ ಮಾಡಿದ್ರೆ ವಿಜ್ಞಾನ ಒಪ್ಪುತ್ತೆ. ಮೊದಲು ಇಂಪಾಸಿಬಲ್ ನ ತಾವೇ ಹೇಳಿದ ಎಕ್ಸೆಪ್ಷನ್ ಅಂತ ಹೇಳುತ್ತೆ. ಇಂಪಾಸಿಬಲ್ ಬೇರೆ, ಎಕ್ಸೆಪ್ಷನ್ ಬೇರೆ, ಜ್ಞಾನಿಗಳಿಗೆಲ್ಲ ಎಕ್ಸೆಪ್ಷನ್. ಇನ್ನೊಂದು ಮಗು ಹುಟ್ಟುತ್ತೆ ಅಂತ ಹೇಳಿದ್ರು ನಡೆದೋಯ್ತು. ಮಗುನ ಕರ್ಕೊಂಡು ಹೊರಟೇ ಬಿಟ್ಟು ಚಿಕ್ಕಂದಿನಿಂದ ಮಗುವನ್ನು ಬೆಳೆಸಿದ್ರು. ಎಂಥ ಉಪಕಾರ ಯೋಚನೆ ಮಾಡಿ, ಸ್ವಂತ ಮಕ್ಕಳನ್ನು ಬೆಳೆಸೋ ಬುದ್ಧಿ ಜನಗಳಿಗಿಲ್ಲ. ಎಷ್ಟೋ ದಿನ ನೋಡಿದ್ದೇನೆ ಇತ್ತೀಚೆಗೆ, ಯಾರೋ ಒಬ್ಬರು ಮಗುವನ್ನು ಸ್ಕೂಲಿಗೆ ಸೇರಿಸಿಬಿಟ್ಟಿದ್ದಾರೆ. ಆ ಚಿಕ್ಕ ಮಗು ಪಾಪ ಒಂದು 5-6 ವರ್ಷದ ಕೂಸು, ಅಷ್ಟು ಚಿಕ್ಕ ಮಗು ಸ್ಕೂಲಿಗೆ ಸೇರಿಸಿಬಿಟ್ಟಿದ್ದಾರೆ. ಅದು ವರ್ಷಕ್ಕೊಂದ್ಸರ್ತಿ ಮನೆ ಬರುತ್ತಂತ ಅಷ್ಟೇ. ಈ ಸಂಪತ್ತಿ ಮಗು ಯಾಕೆ ಪಡಿಬೇಕಾಗಿತ್ತು ಹಣೆ ಬಾರಿಗೆ? ಮಗುವಿನ ಪೂರ್ತಿ ಕಾಂಟ್ಯಾಕ್ಟೇ ಕಳ್ಕೊಳ್ಳೋದಾದ್ರೆ ಮಗುವನ್ನ ಯಾಕೆ ಪಡಿಬೇಕು? ಈ ಮಧ್ಯೆ ಆ ಮಗು ಬಂತು, ಸ್ವಲ್ಪ ತಿತ್ತು, ಯಾವುದೋ ಪ್ರೋಗ್ರಾಮ್ ಕರ್ಕೊಂಡ್ಬಂದಿದ್ರು. ಆ ಹಠ ಹೋಗ್ತೀನಿ ವಾಪಸ್ ಹೋಗ್ತೇನೆ ಅಂತ ಹಠ ಅಟ್ಯಾಚ್ಮೆಂಟ್ ಅಲ್ಲಿ ಬಂದ್ಬಿಟ್ಟಿದೆ. ಅದಕ್ಕಾಗಲೇ ಅಲ್ಲೇನು ಸಂಸ್ಕಾರ ಎಲ್ಲ ಮಾಡಲಿ ಆ ಥರದಲ್ಲಿ. ಆದರೆ ಮಕ್ಕಳನ್ನ ಯಾತಕ್ಕೆ ಪಡಿಬೇಕು ಅಂದರೆ ಕಂಡೋರ್ ಮಕ್ಕಳು ನಾವು ಮಾತು ಕೇಳೋದಿಲ್ಲ, ನಮ್ಮ ಮಕ್ಕಳ ಮಾತು ಕೇಳುತ್ತಾರೆ. ಒಬ್ಬ ವ್ಯಕ್ತಿನ ತಯಾರು ಮಾಡ್ಬೋದು ಅಂತ ವ್ಯಕ್ತಿನ ಮನೆಯವರು ಯೋಚನೆ ಮಾಡಬೇಕು. ಮಕ್ಕಳನ್ನು ಬೆಳೆಸೋದಲ್ಲ, ತಯಾರು ಮಾಡಬೇಕು, ಲೋಕಕ್ಕೆ ಉಪಕಾರ ಮಾಡಬೇಕು ಅಂತ ಮಗ ತಯಾರಾಗಬೇಕು. ದೇವರ ಭಕ್ತನಾಗಬೇಕು, ಲೋಕಹಿತ ಹಿತೈಷಿ ಆಗಬೇಕು. ರಾಘವೇಂದ್ರ ಸ್ವಾಮಿ ಅವಳು ಒಬ್ಬರಿಂದ ಎಷ್ಟು ಕೆಲಸ ಆಗ್ತಿದೆ ನೋಡಿದರೆ ಇವತ್ತಿನ ದಿವಸ. ವೃಂದಾವನದಲ್ಲಿ ಕೂತ್ಕೊಂಡು ಎಂತ ಕೆಲಸ ಮಾಡುತ್ತಿದ್ದಾರೆ, ಎಂಥ ತಪಸ್ಸು ಮಾಡಿದ್ರು. ತಿಮ್ಮಣ್ಣ ಭಟ್ಟ ದಂಪತಿಗಳ ತಪಸ್ಸು ಲೋಕದ ತಪಸ್ಸಾಗಿ ಬಂತು ಅಂತ ಹೇಳ್ತಾರೆ. ಭುವನದ ಭಾಗ್ಯ ಅಂದ್ರೆ ಅಂಥ ಮಹಾನುಭಾವ. ಮನೆಯ ಭಾಗ್ಯ ಆಗೋದು ಕಷ್ಟ, ಭುವನದ ಭಾಗ್ಯವಾದ ನಮ್ಮ ಕಾನ್ಸೆಪ್ಟೇ ಮಿಸ್ಸಿಂಗ್. ಇವತ್ತು ವ್ಯಾಸರಾದರು ಯತಿಗಳು ಪೀಠಾಧೀಶರು, ನಮಗೆ ಸಾಮಾನ್ಯ ಇವರಿಗೇನೆ ಐಟಿಗೆ ಹೋಗೋದೇ ಟೈಮ್ ಇರೋದಿಲ್ಲ ಸಾಮಾನ್ಯ. ಇವ್ರು ಸಂಪಾದನೆ ಮಾಡೋಕೆ ಅವ್ರು ದುಡ್ಡಿಗೆ ಟೈಮ್ ಇಲ್ಲ ಅಂತ ಬಿಡ್ತಾರೆ. ವ್ಯಾಸರಾದ್ರಿ ಮಸುಕ ಹೇಳ್ಬೋದಾಗಿದೆ. ಕಂಡವ್ರ ಮಗು ಬೇರೆ ಜೊತೆ ತಾವು ಬೆಳೆಸಿದ್ರಂತೆ, ವಿಠಲ ಅಂತ ನಾಮಕರಣ ಮಾಡಿದ್ರು, ವಿಠಲ ಅಂತ ನಾಮಕರಣ ಮಾಡಿ ಬೆಳೆಸಿದ್ರು. ಸಕಾಲಕ್ಕೆ ಉಪನಯನ ಎಷ್ಟು ತಂದೆ ತಂದೆ ಸ್ವಂತ ತಂದೆ ತಾಯಿಗಳು ಮಾಡೋದಿಲ್ಲ, ಅಷ್ಟೆ ಚೌಲ ಉಪನಯನ ಎಲ್ಲ ಮಾಡಿಸಿದ್ರು. ಸ್ವತಃ ಮಾಡಿಸಿಬಿಟ್ಟು ಚಿಕ್ಕ 8 ವರ್ಷ ಸನ್ಯಾಸನೂ ಕೊಟ್ಬಿಟ್ರು. ಇದು ಬಹಳ ಆಶ್ಚರ್ಯ. ಇದು ನಿಜವಾದ ಅರ್ಥದಲ್ಲಿ ವ್ಯಾಸರಾಜರ ಎಷ್ಟು ದೂರದೃಷ್ಟಿ ನೋಡಬೇಕು. ದುರದೃಷ್ಟಿ ಎಲ್ಲರಿಗೂ ಇರ್ತದೆ, ದೊಡ್ಡದಲ್ಲ. ದೂರದೃಷ್ಟಿ ಅಂದರೆ ಅದು ಮುಗನ ಗುರುತಿಸಿದ್ದಾರೆ. ನಮಗದು ಬರೋದಿಲ್ಲ, ಸ್ವಲ್ಪ ಕಡೆ ನಮಗೆ ಬರುತ್ತೆ. ಈಗ ಕೆಲವು ಸಸಿಗಳು ಬೆಳೆದಿರುತ್ತೆ, ಚಿಕ್ಕ ಇದು ತುಳಸಿ ಗಿಡ ಅಂತ ಹೇಳುತ್ತೆ, ಇದು ಈ ಗಿಡ ಅಂತ ಹೇಳುತ್ತೆ. ನಮಗೆ ಗಿಡಗಳು ಗೊತ್ತಾಗುತ್ತೆ ಮುಂದೆ ಏನಾಗುತ್ತೆ ಅಂತೇಳಿ. ಚಿಕ್ಕ ಮರ ಅವು ಮಾವಿನ ಮರ ಅಂತ ಹೇಳ್ತೇವೆ. ಜ್ಞಾನಿಗಳಿಗೆ ಯೋಗ್ಯತೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನಮ್ಗೆ ಅರ್ಥ ಆಗ ಮರಗಳು ಗಿಡಗಳು ಹೇಗೆ ಗೊತ್ತಾಗುತ್ತೆ, ಜ್ಞಾನಿಗಳಿಗೆ ಅದು ಗೊತ್ತಾಗುತ್ತೆ. ನಮ್ಮ ಕಣ್ಣು 2 ಕಾಲು 1 ಕಣ್ಣು ಅಷ್ಟೇ ಕಾಣುತ್ತೆ, ನಮಗೆ ಗೊತ್ತು ಇದೆಲ್ಲ ಕಾಣೋದಿಲ್ಲ. ಆದರೆ ಬಾಟನಿಸ್ಟ್ಗೆ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ತಾನೆ ಬೇಕಾದ್ರೆ. ಜಿಯಾಲಜಿ ಬಾಟನೆ ಓದ್ದವನಿಗೆ ಈ ಸಸ್ಯಶಾಸ್ತ್ರ ಬಂದವನು ಇನ್ನೂ ಅಕ್ಯುರೇಟ್ ಆಗಿ ಹೇಳ್ತಾನೆ. ಇದು ಎಲ್ಲಿ ಸಸ್ಯ, ಏನಾಯಿತು, ಎಷ್ಟು ರೇರು, ಏನಿದೆ ಎಲ್ಲ ಹೇಳ್ತಾರೋ. ಹೇಗೆ ಸಸ್ಯಶಾಸ್ತ್ರಜ್ಞನಿಗೆ ಸಸ್ಯದ ಪರಿಜ್ಞಾನ ಬರುತ್ತದೋ, ಜ್ಞಾನಿಗಳಿಗೆ ಎಲ್ಲ ಪರಿಜ್ಞಾನ ಬರುತ್ತದೆ. ಅದರ ಪ್ರಭಾವ ದೊಡ್ಡ ಜ್ಞಾನಿ ಆಗ್ತಾನೆ ಅಂತ ಹೇಳಿ ಸನ್ಯಾಸ ಕೊಟ್ಟು ವಿಷ್ಣು ತೀರ್ಥರು ಅಂತ ನಾಮಕರಣ ಮಾಡಿದೆ. ಹೆಸರು ಕೂಡ ಅಂತಿಂತ ಹೆಸರಲ್ಲ, ಆಚಾರ್ಯ ತಮ್ಮಂದಿರ ಹೆಸರು. ಆಚಾರ್ಯ ಸ್ವಂತ ತಮ್ಮನಿಗೆ ಆಶ್ರಮ ಕೊಟ್ಟಿಟ್ಟ ಹೆಸರು ವಿಷ್ಣು ತೀರ್ಥರು ಅಂತೇಳಿ. ಸುಬ್ರಹ್ಮಣ್ಯ ಮಠಕ್ಕೆ ಮೊದಲ ಪೀಠಾಧೀಶರು ಅವರೇ, ಸೋದೆ ಮಠಕ್ಕೆ ಮೊದಲ ಗುರುಗಳು ಅವರೇನೆ, ಅಲ್ಲಿ ವಾದಿರಾದ್ರೆ ಆಮೇಲೆ ಬಂದಿತ್ತು. ವಿಷ್ಣು ತೀರ್ಥರು ಸ್ವಂತ ಆಚಾರ್ಯ ತಮ್ಮಂದಿರು, ಆಚಾರ್ಯ ಇಟ್ಟ ಹೆಸರು. ಶ್ರೀ ವಿಷ್ಣು ತೀರ್ಥ ನಾಮಾಸ್ಮೈ ಪ್ರೀತಿ ತೀರ್ಥ ಪ್ರದತ್ತವಾನ್ ಅಂತ ಹೇಳ್ತಾರೆ ಗುರುಧ್ವಜದೊಳಗೆ. ಶ್ರೀ ವಿಷ್ಣು ತೀರ್ಥ ನಾಮಾಸ್ಮೈ ಪ್ರೀತಿ ತೀರ್ಥ ಪ್ರದತ್ತವಾನ್, ಆಚಾರ್ಯರು ಅತ್ಯಂತ ಪ್ರೀತಿಯಿಂದ ಇಟ್ಟಿದ್ರು ವಿಷ್ಣು ತೀರ್ಥ ಅಂತೇಳಿ. ಅವರು ಎಂಥ ಹೆಸರು ಅಂದ್ರೆ ಇವತ್ತಿಗೂ ಇದ್ದಾರೆ ವಿಷ್ಣು ತೀರ್ಥರು, ಇವತ್ತಿಗೂ ಇದ್ರು ಕುಮಾರ ಪರ್ವ, ಇವತ್ತಿಗೂ ತಪಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆಚಾರ್ಯ ತಮ್ಮಂದ್ರೆ ಹೇಗಿರಬೇಕು ಅಂದ್ರೆ ಆಚಾರ್ಯ ಮ್ಯಾಚಿಂಗ್ ತಮ್ಮಂದ್ರು. ನಮ್ಮ ತಮ್ಮ ಇದ್ದನ್ರಿ ಕುಡುಕ ಅಂತ ಹೇಳೋಕಾಗಬಾರ್ದು. ಮತ್ತೆ ಎಷ್ಟೋ ಇರ್ತಾರೆ ಅಪ್ಪ ಒಂದ್ಗಡೆ ತಮ್ಮ ಅಣ್ಣ ಅಂತಗಡೆ, ಅಂತ ಫ್ಯಾಮಿಲಿ ಎಷ್ಟಿಲ್ಲ ನಮ್ಮ ಮನೆಯೊಳಗೆ ಇವತ್ತು. ಆದ್ರೆ ಹೇಳ್ತಾರೆ ಎಂಥ ತಮ್ಮಂದ್ರು ಮಧ್ವಾಚಾರ್ಯ ಟೋಟಲಿ ಮ್ಯಾಚಿಂಗ್ ಅಂತ ತಮ್ಮಂದ್ರು ತೋರಿಸ್ತಾರೆ. ಆಚಾರ್ಯರು ನೀವು ಸರಿಯಾಗಿ ಬದುಕಿದ್ರೆ ತಯಾರು ಮಾಡಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ನೀವೇ ದಾರಿ ತಪ್ಪರಿ ಏನು ತಯಾರು ಮಾಡ್ತೀರಿ? ಇದು ನಮಗೆಲ್ಲ ಕೊಟ್ಟ ಎಚ್ಚರಿಕೆ. ಅದು ಹೇಳೋನು ಯಾವಾಗಲೂ ತಾನು ಮೊದಲು ಕಲಿಬೇಕಂತೆ. ತಾನು ಅನುಷ್ಠಾನ ಮಾಡಿದ್ರೆ ಸ್ಥಿತಿ ಬಂದೇ ಬರುತ್ತೆ. ಮೊನ್ನೆಲ್ಲ ಒಂದು ಕಡೆ ಕತೆ ಓದಿರ್ಬೇಕು, ಯಾರಾದರೂ ಯಾವುದೋ ಮಗು ಸಿಕ್ಕಾಬಟ್ಟೆ ಸ್ವೀಟ್ ತಿಂತಿತ್ತಂತೆ, ಯಾರೋ ಒಬ್ರು ಜ್ಞಾನಿಗಳಿದ್ರು ಕರ್ಕೊಂಡು ಹೋದ್ರು. ಸ್ವಾಮಿನ ಮಗನಿಗೆ ಸ್ವಲ್ಪ ಹೇಳಿ ನನ್ನ ಮಾತು ಕೇಳೋದೇ ಇಲ್ಲ, ಸ್ವೀಟ್ ತಿನ್ಬೇಡ ಅಂತ ಹೇಳಿ ಅಂತ ಹೇಳಿದ್ರಂತೆ. ಯಾರು ಹೇಳ್ತೀನಿ ಅಂದ್ರಂತ ಮಗನ ಕರೆ ಹೇಳಲಿಲ್ಲ ಅವರು. ಮತ್ತೆ ಒಂದು ವಾರ ಬಿಟ್ಟು ಬಂದ್ರು, ಆಗ್ಲೇ ಹೇಳಲಿಲ್ಲ. ಒಂದು ಮಾತಷ್ಟೇ, ಸ್ವೀಟ್ ತಿನ್ ಮಾಡೋದು ಹೇಳಿದ್ರೆ ಅದು ಹೇಳೇ ಇಲ್ಲ. ಒಂದು ತಿಂಗಳಾಯ್ತಂತೆ, ಆಮೇಲೆ ಈ ಕರ್ಕೊಂಬ ಹೇಳ್ತೀನಿ ಅಂದ್ರಂತೆ. ಹಾಗೆ ಆಶ್ಚರ್ಯ ಆಗೋಯ್ತು ಅವ್ರಿಗೆ. ಸ್ವಾಮಿ ಇಷ್ಟು ದಿವಸ ಹೊಡ್ಕೊಂಡೆ ನಾನು, ಯಾಕೆ ಹೇಳಲಿಲ್ಲ ಇವತ್ತು ಹೇಳ್ತೀನಿ ಅಂತ ಕೇಳಿದರೆ ಯಾಕೆ ಹೇಳಲಿಲ್ಲ ಅಂದ್ರೆ, ಇಷ್ಟು ದಿವಸ ನಾನೇ ಸ್ವೀಟ್ ತಿಂತಿದ್ದೆ, ನಾನು ಬಿಟ್ಟಕ್ಕಾಗಿಲ್ಲ, ಒಂದು ತಿಂಗಳು ಬಿಟ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ಹೇಳ್ತೀನಿ ಅಂತ ಹೇಳ್ತಾನೆ. ಈಗ ನನ್ನ ಮಾತಿ ಬೆಲೆ ಬರುತ್ತೆ ಅಂತ, ಈಗ ನನ್ನ ಮಾತಿ ಬೆಲೆ ಬರುತ್ತೆ. ನಾನೇ ಏಕಾಶಿ ಊಟ ಮಾಡಿಬಿಟ್ಟು ಉಪವಾಸ ಮಾಡಿ ಅಂದ್ರೆ ಯಾರು ಕೇಳ್ತಾರೆ? ಅದಕ್ಕೀಗ ತನ್ನ ಆಫೀಸಲ್ಲಿ ಲೇಟಾಗಿ ಬರೋದು ಒಯ್ಯಾರು ಲೇಟ್ ಅಂತ ಇಬ್ರು ಕೇಳೋದು, ಒಯ್ಯಾರು ಲೇಟ್ ಅವ್ರು ಕೇಳ್ತಾನೆ, ತಿರುಗಿ ಮನಸ್ತಾಗಾರ ಕೇಳ್ತಾನೆ ಬಿಡೋದಿಲ್ಲ. ಅಮ್ಗ ಬಾಯಿ ಬಿಟ್ಟು ಕೇಳ್ದೆ ಹೋದ್ರೆ ಮನಸ್ತಾಗಾರ ಅನ್ಕೋತಾನೆ, ಒತ್ತಾನೆ. ಅದಕ್ಕೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ಕಂಡ ನಾಲಿಗೆ ಅಂತ ಹೇಳ್ತಾರೆ. ಇವತ್ತು ಯಾತ ಕಲಿಯುಗದಲ್ಲಿ ಧರ್ಮ ಭ್ರಷ್ಟತೆ ಬರ್ತದೆ ಅಂದ್ರೆ ಕಮಿಟ್ಮೆಂಟ್ ಇಲ್ಲ, ಮಾತಾಡಿಬಿಟ್ರೆ ಮುಗಿತೆ ಹೊರತು ನಡೆಸಬೇಕು ಅಂತ ನಾವು ಅಂದ್ಕೊಂಡೇ ಇಲ್ಲ. ನಡೆಸಿದ್ರೆ ಏನಾಗುತ್ತೆ ಎಂಬುದಕ್ಕೆ ಸಾಕ್ಷಿ ಅಂತ ಸಿದ್ಧ ಪುರುಷರವರು, ಅದು ಅಪೂರ್ವವಾದ ಸಿದ್ಧಿ. ಆಚಾರ್ಯರು ಹಾಗೆ ಮಾಡಿದ್ದಕ್ಕೆ ಇವತ್ತು ವಿಷ್ಣು ತೀರ್ಥರು ಇದ್ದಾರೆ ಅಲ್ಲ, ಮುಂದೆ ಬರ್ತಾರೆ. ಮತ್ತೆ ಆಚಾರ್ಯ ಸಿದ್ಧಾಂತ ಒಂದು ಪುನರ್ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಮಹಾನುಭಾವರು ವಿಷ್ಣು ತೀರ್ಥರು. ಆ ಹೆಸರನ್ನಿಟ್ಟಿದ್ದಕ್ಕೆ ಇವರು ಅಜರಾಮರರು, ಇವತ್ತು ಇದ್ದಾರೆ. ಖ್ಯಾತಿ ಹಾಗೆ ವಿಜಯೇಂದ್ರ ಸ್ವಾಮಿಗಳ ಖ್ಯಾತಿ ಇವತ್ತಿಗೂ ಇದೆ ಅಂತ ಹೆಸರಿಟ್ಟರು ವಿಷ್ಣು ತೀರ್ಥರು ಅಂತೇಳಿ ಪಾಠ ಹೇಳಿದ್ರು. ಇವತ್ತು ದೇವ್ರ ಬಗ್ಗೆ ತಿಳಿಸೋ ಜನ ಕಂಡ ದೆವ್ವ ಇದೆ ಹೆದರಬೇಡ ಹೆದರು ಅಂತ ಹೇಳ್ತಾರೆ ಜನಗಳು. ದೆವ್ವ ಇದೆ ಅಂತ ಹೇಳೋದು, ದೇವ್ರಿದೆ ಅಂತ ಹೇಳೋ ಅಭ್ಯಾಸ ನಮಗಿಲ್ಲ. ದೆವ್ವ ಇದೆ ಅಂತ ಹೇಳ್ಬಿಡ್ತೀವಿ ಮಕ್ಕಳಿಗೆ, ದೇವರಿದ್ದಾನೆ ಅಂತ ಹೇಳೋದಿಲ್ಲ. ದೆವ್ವ ಇದೆ ಅಂತ ಹೇಳಿಬಿಟ್ಟು ದೆವ್ವನ ಕಂಡ ಹೆದರಾಗ್ತಾನೆ, ದೆವ್ವದ ಬಗ್ಗೆ ನಂಬಿಕೆನೂ ಬಂದ್ಬಿಡುತ್ತೆ. ದೇವ್ರ ಬಗ್ಗೆ ಹೇಳೋ ಎಚ್ಚರಿಕೆನೇ ಇಲ್ಲ. ದೆವ್ವ ಇದೆ ಕತ್ಲಕೋಣೆ ಹೋಗಬೇಡ ಅಂತ ಹೇಳ್ತೀರಲ್ಲ, ದೇವರಿದ್ದಾನೆ ಮೈಲಿಗಿಲ್ ಮನೆ ಬರಬೇಡ ಅಂದ್ರೆ ಮುಗಿತು ಕಥೆ, ಮನುಷ್ಯ ಶುದ್ಧನಾಗಿಬಿಡ್ತಾನೆ. ಇವತ್ತು ದೇವರ ಬಗ್ಗೆ ಸರಿಯಾಗಿ ಹೇಳೋದನ್ನ ಸ್ವತಃ ತೋರಿಸಿಕೊಟ್ಟಂತ ಹಿರಿಮೆ ಶ್ರೀಮದ್ ಆಚಾರ್ಯರದು. ಅಲ್ಲಿ ಬಂದ ಜ್ಞಾನಿಗಳೆಲ್ಲ ವಿಶಿಷ್ಟ ವರ್ಚಸ್ಸನ್ನು ಬೆಳಕೊಂಡವರು ಅಂತ ವರ್ಚಸ್ಸೇನಿಂದ ಹೇಳಿದರು, ದೊಡ್ಡ ಪಾಠ ಹೇಳಿಕೊಟ್ರು, ದೊಡ್ಡ ವಿದ್ವಾಂಸರನ್ನಾಗಿ ಮಾಡಿದರು. ವಿಜಿತ್ರ ಸ್ವಾಮಿಗಳು ಎಷ್ಟು ಪುಣ್ಯ, ವಾದಿರಾಜ ಸ್ವಾಮಿಗಳು ಆ ಕಾಲಕ್ಕೆ ಅಲ್ಲಿಗೆ ಬಂದಿದ್ರು ಅವರು ಕೂಡ. ವ್ಯಾಸರಾಜರ ಹತ್ರ ಅವರು ಒಂದು ಇಬ್ಬರು ಸಹಪಾಠಿಗಳಾಗಿ ಓದ್ತಾರೆ, ಎಂತ ದೊಡ್ಡ ವ್ಯಕ್ತಿಗಳು ಅಂತ ಇಬ್ರು ಕೂಡ. ವಾದಿರಾಜರು ಅಂತ ಹೇಳಿದ್ರೆ ಹೇಳೋದು ಸಾಧ್ಯನೇ ಇಲ್ಲ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘ ಕರಾನಹಂ ವಾದಿರಾಜ ಗುರುನ್ವಂದೇ ಹಯಗ್ರೀವ ದಯಾಶ್ರಯ ಅಂತ ಮಹಾನುಭಾವರು ಇಬ್ರು ಜೊತೆಗಿದ್ದವರು, ಸಮವಯಸ್ಕರು ಜೊತೆಗಿದ್ದವರು. ಸ್ವಲ್ಪ ದಿವಸ ಎಲ್ಲೋ ಉದ್ದಾಮ ಪಂಡಿತರಾದರು, ಭಾರಿ ದೊಡ್ಡ ಪಂಡಿತರಾದರು ವಿಷ್ಣು ತೀರ್ಥರು. ವ್ಯಾಸರಾಜ ವಾದಿರಾಜರ ಬಗ್ಗೆ ಅಂತೂ ಹೇಳೋ ಕಾರಣನೇ ಇಲ್ಲ, ವಿಶ್ವವಿಖ್ಯಾತರವರು. ವಿಜಯ ಸ್ವಾಮಿ ಜನ ಕೇಳಿರೋದಿಲ್ಲ, ಅದಕ್ಕೆ ಒತ್ತು ಹೇಳಬೇಕಾಗಿ. ಆವತ್ತು ಏನಾಯ್ತು, ಒಂದು ಸಲ ಸುಧಾನ ಸರುಮೂಲಗಳನ್ನ ಆರು ಸರ್ತಿ ಇಡೀ ಸರುಮೂಲ ಪಾಠ ಹೇಳಿದ್ರಂತೆ ವ್ಯಾಸರಾಯಿತರು. ಆರು ಸರ್ತಿ ಇಡೀ ಸರುಮೂಲ ನೆನಪಿರಬೇಕು, ಜನ್ಮದಲ್ಲಿ ಒಂದ್ಸರ್ತಿ ಸರುಮೂಲ ಓದೋದು ಕಷ್ಟ. ವ್ಯಾಸರಾಜರಂಥವ್ರು ಆರು ಸರ್ತಿ ಹೇಳಬೇಕಾದ್ರೆ ಸರುಮೂಲ ಹೇಗಿರಬೇಕು, ಎಷ್ಟು ಟೈಮ್ ಮಾಡ್ಕೊಂಡಿರ್ಬೇಕು. ಅವ್ರು ಫ್ರೀ ಕೂತವರಲ್ಲ, ಕೃಷ್ಣದೇವರಾಜ ಇದ್ದಾರೆ, ಅದನ್ನು ಗೈಡ್ ಮಾಡಬೇಕು. ನೂರಾರು ಪ್ರಾಣಿಗಳ ಪ್ರತಿಷ್ಠಾಪನೆ ಮಾಡಬೇಕು, ವಾದಿಗಳನ್ನು ಗೆಲ್ಲಬೇಕು, ಗ್ರಂಥ ಬರಿಬೇಕು, ಶ್ರೀಮಂತರು ಪೂಜೆ ಮಾಡಬೇಕು ತಿರುಪತಿಯೊಳಗೆ. ಮತ್ತೆ ದರ್ಶನ ಮಾಡೋರಿಗೆ ಬಿಡುವರಲ್ಲ, ದರ್ಶನಕ್ಕೆ ಹೋದವರಿಗೆ ಬಿಡುವರೋದಿಲ್ಲ. ಇನ್ಬಿಟ್ಟು ನೋಡಿ ಬರೋರಿಗೆ 12 ವರ್ಷ ಪೂಜೆ ಮಾಡಿದವರು ವ್ಯಾಸರಾಯ. ಅದಕ್ಕೆ ಹೇಳ್ತಾರೆ, ನಿಮ್ಮ ಟೈಮನ್ನು ಏನು ಕೊಡ್ತೀರಲ್ಲ ಜಗತ್ತಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಜಗತ್ತಿಗೆ ಮಾಡ್ತಕ್ಕಂಥ ದೊಡ್ಡ ಉಪಕಾರ ಅದು. ಅಷ್ಟು ಪಾಠ ಹೇಳಿದರು. ಸುಧಾರ 9 ಸರ್ತಿ ಪಾಠ ಹೇಳಿದರು, 1 ಸರ್ತಿ ಹೇಳೋದು ಕಷ್ಟ. 9 ಸರ್ತಿ ಸುಧಾ, 6 ಸರ್ತಿ ಸರ್ವಮೂಲ. ಇಂದ ಇನ್ನೊಂದು ಅರ್ಥ, ಆ ರೀತಿ ಓದೋರು ಹೇಗಿರ್ತಾರೆ ಇನ್ನೊಂದು ಅರ್ಥ. ಅವ್ರು ಆ ಹೇಳಿದರು, ಓದಿರ ತಯಾರಾದರು. ಇವತ್ತು ಯಾಕೆ ಎಕ್ಸ್ಪರ್ಟೈಸ್ ಯಾತಕ್ಕೆ ಇಷ್ಟಪಡ್ತಾರೆ, ಹೆಚ್ಚೆಷ್ಟು ಎಫಿಷಿಯನ್ಸಿ ಬರುತ್ತೆ ಅಂತ ಹೇಳಿ. ಆ ದೃಷ್ಟಿಯಿಂದ ಹೆಚ್ಚರ್ತು ಓದೋದೇ ಅಲ್ಲ, ಟೈಮ್ ಇಲ್ಲ ಓದೋದಲ್ಲ, ಟೈಮ್ ಇಲ್ಲ ಬೇಜಾರಾಯ್ತು ಏನ್ ಮಾಡೋದು ಯಾರು ಕರೀಲಿಲ್ಲ ಓದ್ತಾ ಕೂತ್ಕೊಂಡೆ ಅಂತಲ್ಲ. ವ್ರತ ಅದು ಒಂದು, ದೀಕ್ಷೆ ಅದು ಒಂದು. ವ್ಯಾಸರಾದರು ತೋರಿಸ್ತಾರೆ ಎಂಥ ಗ್ರಂಥ ಬರಿಬೇಕು, ಎಷ್ಟು ಅದ್ಭುತ ಪಾಠ ಹೇಳಿರ್ಬೇಕು ಮಹಾನುಭಾವರು. ಅದೆಲ್ಲ ಮುಗೀತು. ಅಷ್ಟೊತ್ತಿ ಒಂದು ಸಲ ವಿಚಿತ್ರ ಪ್ರಸಂಗ ನಡೀತು. ಸುರೇಂದ್ರ ತೀರ್ಥರು ಅಂತ ಒಬ್ಬರು, ಅವರು ವಿಜೇಂದ್ರ ಸ್ವಾಮಿಗಳಿಗೆ ಗುರುಗಳಾಗಿದ್ದ ಅವರೇನೆ, ಸನ್ಯಾಸ ಕೊಟ್ಟ ಗುರುಗಳು. ಅವರು ವಿಭುಧೇಂದ್ರ ತೀರ್ಥರ ಪರಂಪರೆಯಲ್ಲಿ ಬಂದವರು. ಅವ್ರು ಏನ್ ಮಾಡಿದ್ರಂತೆ, ಸಂಚಾರ ಮಾಡ್ತಾ ಮಾಡ್ತಾ ವಿಜಯನಗರಕ್ಕೆ ಬಂದರು. ವಿಚಿತ್ರ ಪವಾಡ ನಡೀತಾ ಬಂತು. ವಿಜಯನಗರದ ಹೊರವಲಯದೊಳಗೆ ಸಾವಿರಾರು ತುಳಸಿ ಗಿಡಗಳು, ಅದನ್ನು ನೋಡಿದರು ಅವರು. ನೋಡಿದ ತಕ್ಷಣ ಖುಷಿ, ಜ್ಞಾನಿಗಳಿಗೆ ತುಳಸಿ ಗಿಡ ಕಂಡ್ರೆ ಖುಷಿ ಆಗುತ್ತೆ, ಆಮೇಲೆ ಈರುಳ್ಳಿ ಕಂಡ್ರೆ ಖುಷಿ ಆಗುತ್ತೆ, ಉಲ್ಟಾ ಪಲ್ಟ ಅಷ್ಟೇ. ಏನು ಈರುಳ್ಳಿ ನೆನೆಸಿದ್ದರೆ, ಈರುಳ್ಳಿ ಸಿಗದ್ರೆ ಅಂಗಡಿಗಳೇ ಇಲ್ಲ, ತುಳಸಿ ಮನೆಯಲ್ಲೇ ಇರೋದಲ್ಲ ಆಗಾಗ್ಬಿಟ್ಟಿದೆ. ನೋಡಿದ್ರು ಅಷ್ಟು ಖುಷಿ ಆಯಿತು. ಕೃಷ್ಣಾರ್ಪಣೆ ಅಂದ್ಬಿಟ್ರಂತ ಅಲ್ಲೇನೆ ಏಳಿಸಿ ತನಿಸಿ ರಕ್ಷ ತುಳಸಿ ಎಲ್ಲ ಅದೆಲ್ಲ ಎಲ್ಲ ಇಡೀ ಇದ್ರೆ ಕೃಷ್ಣಾರ್ಪಣೆ ಅಂದ್ಬಿಟ್ರು. ಮಾನಸ ಪೂಜೆ ಅಂದ್ರೆ ಹಾಗೆ, ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು ಅಂತ ದಾಸ ಹೇಳ್ತಾರಲ್ಲ, ಅದು ಮಾನಸ ಪೂಜೆ ನೆನಪಿರ್ಬೇಕು. ನಮ್ಗೆ ನಿಜವಾಗ್ಲೂ ಕೊಡೋ ಶಕ್ತಿ ಮನಸ್ಸೇ ನೋಡ್ಕೊಳ್ಳಿ. ಕೊನೆಪಕ್ಷ ಮನಸ್ಸಲ್ಲೂ ಕೂಡ ನಾವು ಕೊಡಬಾರದು ಅನ್ಕೊಂಡು ಏನ್ ಮಾಡೋಕ್ಕಾಗತ್ತೆ, ಮನಸ್ಸಲ್ಲಾರ ಅನ್ಕೊಳ್ಳಿ, ದೇವ್ರು ನಡೆಸಿಬಿಡ್ತಾನಂತ. ಕೃಷ್ಣಾರ್ಪಣ ಅಂತರೂ ಮುಗಿದೋಯ್ತು. ಹೊರಟು ಹೊರಟೋಗ್ಬಿಟ್ರು, ಅಲ್ಲಿ ಹೋಗ್ಬಿಟ್ಟು ವಿಜಯನಗರ ಪರಿಚಯ ಇಲ್ಲ ಅವರು, ಹೊರಗೆ ಹೊರಟು ಒಂದ್ ಕಡೆ ಇಳ್ಕೊಂಡ್ರು. ಅಷ್ಟೊತ್ತಿಗೆ ಏನಾಯ್ತು, ವ್ಯಾಸರಾದರ ಶಿಷ್ಯ ಬಂದು ಆ ತುಳಸಿನ ಬಿಡಿಸ್ಕೊಂಡು ಹೋದ, ಪೂಜೆಗೋಸ್ಕರ ಬಿಡಿಸ್ಕೊಂಡು ಹೋದ. ಇನ್ನೇನು ತುಳಸಿ ಅಂತ ಕೈ ಹಾಕ್ಬೇಕು ವ್ಯಾಸರಾಜ. ಎಂಥ ಜ್ಞಾನಿಗಳು ಗೊತ್ತು, ಅವ್ರು ನೋಡಿದ ತಕ್ಷಣ ಹೇಳಿದ್ರಂತೆ, ಶಿಷ್ಯನ ಕರೀತಾರೆ, ನಿರ್ಮಲ ಇಟ್ಟಿದೆಯಲ್ಲ ಹೊಸ ತುಳಸಿ ಇಡು ಅಂದ್ರಂತೆ. ಶಿಷ್ಯನಿಗೆ ಆಶ್ಚರ್ಯ ಆಗಿತ್ತು, ಸ್ವಾಮಿ ನಾನೇ ಕೈಯಾರ ತಂದಿದ್ದು, ಹಿಂದಿನ ಜನಕ್ಕೆ ಗೊತ್ತಿಲ್ಲ ವ್ಯವಸ್ಥೆ ಆಗಿತ್ತು ಗೊತ್ತಾ ನಮ್ಮಲ್ಲಿ. ಸುಡಿಸಿತರ್ಲಿಕ್ಕೆ ಒಬ್ಬ ಫುಲ್ ಟೈಮ್ ಅಪಾಯಿಂಟ್ಮೆಂಟ್ ಅವನಿಗೆ, ಫುಲ್ ಟೈಮ್ ಉಪಾಯಿಂಟ್ಮೆಂಟ್. ಆಮೇಲೆ ನಾಮಾವಳಿ ಹೇಳೋದಕ್ಕೆ ಫುಲ್ ಟೈಮ್ ಅಪಾಯಿಂಟ್ಮೆಂಟ್. ಮನೆತನಗಳು ಇವತ್ತಿಗೆ ಗೊತ್ತಾ, ನಾಮಾವಳಿ ಆಚಾರ ಅಂತಿದ್ದಾರೆ ಆ ಕಡೆ ಹೋಗಿ. ನಿಮಗೆ ಅವ್ರಿಗೆ ಕೆಲಸ ಪೂಜೆ ಕಾಲ ನಾಮಾವಳಿ ಹೇಳೋದಷ್ಟೇ. ಅದಕ್ಕೆ ಜಮೀನು ಅವರಿಗೆ, ಜಮೀನು ಜೀವನ ಪೂರ್ತಿ ದತ್ತಿ ಅವರಿಗೆ, ಆಕತ್ತಿಗೆ ಬಂದು ವಿಷ್ಣು ಸಹಸ್ರ ಹೇಳೋಗ್ಬೇಕಷ್ಟೆ. ಇಂಥ ಒಂದು ವ್ಯವಸ್ಥೆ ಇತ್ತು. ತುಳಸಿತರೋನವನು ಸ್ವಾಮಿ ನಾನೇ ತಂದು ಇವತ್ತಿನ ಕಾಲ ಮೋಸ ಯಾವನೋ ಕೊಟ್ಟು ಸಪ್ಪ ಅಪಾಯಿಂಟ್ ಮಾಡಿಕೊಳ್ಳೋದಲ್ಲ. ಅವ್ರಿಗೆ ಅವ್ರು ಹೇಳು, ಇನ್ನೊಬ್ರು ಮತ್ತೊಬ್ರಿಗೆ ಹೇಳು ಅಂತ ಹೇಳ್ಬಿಡೋರಲ್ಲ. ಅವ್ರು ಪುಣ್ಯ ಹಿಂದಿನ ಕಾಲಕ್ಕೆ ಏನು ಮಠದಲ್ಲಿ ಹೇಗಿರ್ತದೆ ಗೊತ್ತಾ ಜನ? ಪುಣ್ಯನಾಯ್ತು ಸೇವೆನಾಯ್ತು ಅಂತ ಇರ್ತಿತ್ತು. ಇವತ್ತಾಗಲ್ಲ ಬರೀ ಸೇವೆ ಅಷ್ಟೇ, ಒಳ್ಳೆ ಜಾಗಕ್ಕೆ ಕೊಟ್ಟು ಬಿಟ್ಟು ಹೋಗ್ಬಿಡ್ತೀವಿ ಅಂತ ಹೇಳ್ಬಿಡ್ತಾರೆ. ಆದ ಕಮಿಟ್ಮೆಂಟ್ ಇರೋದಿಲ್ಲ. ಇವತ್ತು ಪುಣ್ಯ ಇದು ಎರಡು ಸಂಪಾದನೆ ಮಾಡಬೇಕು ಅಂತಿದ್ರೆ ಹಿಂದಿನ ವಾತಾವರಣ ಇತ್ತು. ಅದಕ್ಕೆ ಭಕ್ತಿಯಿಂದ ತಂದಿದ್ದ ಪಾಪ. ಸ್ವಾಮಿ ನಾನೇ ತಂದಿದ್ದೇನೆ, ಯಾರು ಹೇಳ್ತಾರೆ ಸಿದ್ದಲ್ಲ, ಇದು ಹೊಸ ತುಳಸಿದ್ರು. ಅವ್ರು ಹೇಳ್ತಾರೆ ನೀನ್ ತಂದಿರೋದು ಹೌದು, ಆದ್ರೆ ನಿರ್ಮಾಲ್ಯ ಇದು ಅಂತ ಹೇಳಿಬಿಟ್ಟು. ನೀನ್ ಸತ್ಯ ಹೇಳ್ತೀಯ, ಒಪ್ತೇನೆ ನಾನು, ಆದ್ರೆ ನಿನಗೆ ಗೊತ್ತಿಲ್ಲ ಇದು ನಿರ್ಮಾಲ್ಯ. ತಕ್ಷಣ ಹುಡುಗರು ಅರ್ಥ ಆಗಲಿಲ್ಲ. ಅವ್ರು ಹೇಳ್ತಾರೆ ರಾಜನ ಕರೆದರಂತೆ ವ್ಯಾಸರಾಜರು, ಇವ್ರಿಗೊಬ್ರು ಜ್ಞಾನಿಗಳು ಬಂದಿದ್ದಾರೆ ಸುರೇಂದ್ರ ತೀರ್ಥರು ಅಂತ ಹೇಳಿ, ಅವರು ಮಾನಸ ಪೂಜೆ ಮಾಡಿ ಅರ್ಪಿಸಿಬಿಟ್ಟಿದ್ದಾರೆ, ಅದು ನಿರ್ಮಾಲ್ಯ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ರಾಜನಿಗೆ ಆಶ್ಚರ್ಯ ಆಗೋಯ್ತು. ಸುರೇಂದ್ರ ತೀರ್ಥರು ಎಂಥವ್ರು ಅಂದ್ರೆ ತುಳಸಿನೋಡು ಕೃಷ್ಣಾರ್ಪಣಂದವರು. ಅದನ್ನು ಗುರುತಿಸಿದವರು ವ್ಯಾಸರಾಜರು, ನೆನಪಿರಬೇಕು. ಹಳಸಿದ ಅನ್ನ ತಿಂತಿರ್ತಾರೆ ಒಗ್ಗರಣೆ ಹಾಕೊಂಡು, ಗೊತ್ತಾಗ್ತಿರೋದು ಜನಗಳಿಗೆ. ಮೂರು ದಿವಸದ ಹಾಕೊಂಡು ತಿಂತಿರೋದು, ತಿಂದು ಬರ್ತಿರೋದು ಹಾಗೆ ಅಂದ್ರೆ ನಮ್ಗೆ ಎಷ್ಟು ಅಂದ್ರೆ ವಾಸನೆ ಹೊಡೆಯವರಿಗೂ ಹಳಸಿದೊಂದು ಗೊತ್ತಾಗೋದಿಲ್ವಲ್ಲ. ವ್ಯಾಸರಾಜ್ ಎಂಥ ಜ್ಞಾನಗಳು ಯೋಚನೆ ಮಾಡೋದು, ಹೊಸ ಪ್ರಪಂಚ ನಮಗೆ ಏನು ಗೊತ್ತಿಲ್ಲ. ಅವೆಲ್ಲ ಕೂಡ ಡಾಕ್ಟರ್ ಎಕ್ಸ್ಪರ್ಟ್ ಡಾಕ್ಟರ್ ನೋಡಿತರ್ಲಿಕ್ಕೆ ಯಾಕೆ ನಿಮಗೆ ಆಗಿದ್ದೀರಿ ಅಂತ ಕೇಳಿಬಿಡ್ತಾ. ನೋಡ್ತಿರ್ಲಿಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಕೆಲವರು ಟೆಸ್ಟ್ ಮಾಡಿ ಮಾಡಿ ಸ್ಕ್ಯಾನ್ ಮಾಡಿ ಮಾಡಿ ಕೊನೆಗೆ ಅದಿಲ್ಲ ಅಂತ ಹೇಳೋದಕ್ಕೆ ಎಷ್ಟೋ ದಿವಸ ಬೇಕು ಅವ್ರಿಗೆ. ಅಂದ್ರೆ ಡಾಕ್ಟರ್ ಇದ್ರೆ ಏನ್ ಮಾಡಿದ್ರು ಅಷ್ಟೇ, ಜಾಣರು ಇದ್ರೆ ನೋಡ್ತಿರ್ಲಿಕ್ಕೆ ಮಾಡ್ತಾರ ಅಂತ ಸಾಮರ್ಥ್ಯ ಇರುತ್ತೆ ಅವರಿಗೆ. ದೃಷ್ಟಾಂತ ವ್ಯಾಸರಾದ್ರು ದೃಷ್ಟ ಅಂತ ಹೇಳ್ತಾರೆ. ನಿರ್ಮಾಲ್ಯ ಇದು, ಯೋಚನೆ ಮಾಡಬೇಡ ರಾಜ, ಜ್ಞಾನಿಗಳು ಕರೆಸು ಅಂತ ಹೇಳಿದ್ರು. ಗುರುದ್ವಾರ ಇದ್ರೆ ಮೊದಲು ಊರು ಬಿಡಿಸು ಅಂತ ಹೇಳ್ತಿದ್ರು. ಬಂದ್ಬಿಟ್ಟು ನಮಗೆ ತೊಂದರೆ ಆಗುತ್ತೆ, ಊರು ಬಿಡಿಸು ಮಾತ್ಸರ್ಯ ಇದ್ರೆ ಹಾಗೆ ಮಾಡ್ತಿದ್ರು, ಅವ್ರು ಕರೆಸು ಅಂತ ಹೇಳಿದ್ರು. ರಾಜ ಸ್ವತಃ ಕರೆದ ವ್ಯಾಸರಾಜರು, ಪೀಠ ಇದಾಯ್ತು, ಅವ್ರು ವ್ಯವಸ್ಥೆ ಮಾಡಿಕೊಟ್ರು ವ್ಯಾಸರಾಜರು. ಅವರು ಒಂದು ವರ್ಷಗಟ್ಟಲೆ ವಾಸ ಮಾಡ್ತಾರೆ ಸುರೇಂದ್ರ ಹತ್ರ, ವರ್ಷಗಟ್ಟಲೆ. ಇನ್ನೊಬ್ಬ ವಿದ್ವಾಂಸರಿಗೆ ಜಾಗ ಕೊಡಿಸಿದ್ದು ವ್ಯಾಸರಾಜರ ಹಾಗೆ. ಸುರೇಂದ್ರ ಮಠ ಅಂತ ಹೆಸರಿಟ್ಟರಂತೆ, ಸುರೇಂದ್ರ ಮಠ ಅಂತ ಹೆಸರು ಕೊಟ್ಟರಂತೆ. ಇವೆಲ್ಲ ನಮಗೆ ಕಥೆ ಹಿಂದೆ, ಈಗ ಅದು ಫ್ಯಾಕ್ಟ್. ಅದು ವಿಜಯನಗರದ ಸುತ್ತಮುತ್ತ ವಿಜಯ ವಿಠಲ ದೇವಸ್ಥಾನ ಇದೆಯಲ್ಲ, ಸುತ್ತಮುತ್ತ ಎಕ್ಸಿಬೇಟ್ ಮಾಡಿದಾಗ ಸಿಕ್ಕಿದೆ ಅದು, ಸುರೇಂದ್ರ ತೀರ್ಥರ ಮಠ ಅಂತ ಸಿಕ್ಕಿದೆ. ಅದು ಇಷ್ಟರ ಮಟ್ಟಿಗೆ ಕರೆಕ್ಟ್ ಆಗಿರೋದು ಏನು ಹೇಳ್ತಾರೆ ಇದರೊಳಗೆ, ಅಷ್ಟು ಅಕ್ಯುರೇಟ್ ಆಗಿ ನಡೆದೋಗಿದೆ ಅದು. ಸುರೇಂದ್ರ ತೀರ್ಥರ ಮೇಲೆ ಬಿದ್ದೋ ಮುಚ್ಚೋಗ್ಬಿಟ್ಟಿದೆ, ಸರ್ಕಾರ ಅಗಿಸಿದಾಗ ಸಿಕ್ಕಿದೆ, ಶಾಸನ ಸಿಕ್ಕಿದೆ, ಸುರೇಂದ್ರ ಒಡೆಯರ ಮಠ ಅಂತ ಹೇಳಿಬಿಟ್ಟು ಬರ್ಕೊಟ್ಟಿದ್ದಾನೆ. ಅಂಥ ಒಂದು ಗುರುಗಳಲ್ಲಿ ಭಕ್ತಿ ಇತ್ತು. ವ್ಯಾಸರಾದ್ರೆ ಅನುಕೂಲ ಮಾಡಿಸಿಕೊಟ್ರು ಅವರಿಗೆ, ತುಂಬ ದಿವಸ ಜೊತೆಗಿದ್ರು. ಒಂದು ಸಲ ಏನಾಯ್ತು, ಇವ್ರು ನೋಡಿದ್ರು ವಿಷ್ಣು ತೀರ್ಥರನ್ನು ನೋಡಿದ್ರು, ತುಂಬ ತುಂಬ ಇಷ್ಟ ಆಗ್ಬಿಡ್ತು ಸುರೇಂದ್ರ ತೀರ್ಥರಿಗೆ. ಅವ್ರು ಯೋಚನೆ ಮಾಡ್ತಾ ಇದ್ರು, ಇಂಥ ವ್ಯಕ್ತಿ ನಮ್ಮ ಮಠಕ್ಕೆ ಬರಬೇಕು ಅಂತ ಯೋಚನೆ ಬಂತದ್ದು. ಈ ಜ್ಞಾನಿಗಳು ಹೇಗಿರ್ತಾರೆ ಯೋಚನೆ ಮಾಡಿ. ಇವತ್ತು ಬೇರೆಯವ್ರು ಹುಡುಕೋದೊಂದು ಸಾಧ್ಯನೆಲ್ಲ ಮಠಗಳಲ್ಲಿ ಮುಗಿದೋಯ್ತು. ಅವನು ಬಾರಾಕೂನ್ ಮಾಫ್ ಅಂತಲ್ಲ, ಸಂಬಂಧಿ ಆಗಿದ್ರೆ ಅವನಿಗೆ ಏನಾರೇ ಮಾಡ್ಲಿಕ್ಕೆ ಕೃಷ್ಣಾರ್ಪಣ ಅವನೇ ಆಗಬೇಕು. ಆದ್ರೆ ಹಿಂದಿನ ಕಾಲಕ್ಕೆ ಆಗಿರಲಿಲ್ಲ, ಡಿಸರ್ವಿಂಗ್ ಅಂತಾರಲ್ಲ, ಹಾಗೆ ಅರ್ಹತೆ ಇರಬೇಕು ಅವ್ರಿಗೆ. ನೋಡ್ತಾರೆ ಇಂಥವ್ರು ಮಠಕ್ಕೆ ಬರಬೇಕು, ಪೀಠಾಧೀಶರಾಗಬೇಕು, ಸನ್ಯಾಸಿಗಳಾಗಿಬಿಟ್ಟಿದ್ದ ಅವ್ರನ್ನ ತಗೊಳ್ಬೇಕು ತೀರ್ಮಾನ ಮಾಡಿಬಿಟ್ಟಿದ್ರು ಮನಸ್ಸೇ, ನಮ್ಮ ಮಠ ಭಾರಿ ಮುಂದುವರಿಯುತ್ತೆ ಅಂತೆ. ಆದ್ರೆ ಹ್ಯಾಕ್ ಕೇಳೋದು ವ್ಯಾಸರಾಜರನ್ನು, ಅವ್ರು ಕಷ್ಟಪಟ್ಟು ಬೆಳೆಸಿದವರು, ಸಾಕಿದವರು, ಎಲ್ಲ ಮಾಡಿದವರು, ಅಷ್ಟು ಪಾಠ ಹೇಳಿದವರು, ಹ್ಯಾಕ್ ಬಿಡಿಸ್ಕೊಂಡು ಹೋಗೋದು? ಇವತ್ತೇನು ಒಂದು ದಿವಸ ಬಿಡಿಸ್ಕೊಂಡು ಹೋಗ್ಬಿಡ್ತಾರೆ, ದೊಡ್ಡದಲ್ಲ ಹಿಂದಿನ ಕಾಲಕ್ಕೆ ಸಾಧ್ಯ ಇರಲಿಲ್ಲ ಅಂತ ಅಟ್ಯಾಚ್ಮೆಂಟ್ ಬೆಳಿತೀವಿ. ಇವತ್ತು ಅಟ್ಯಾಚ್ಮೆಂಟಿನ ಕಾಲ ಇಲ್ಲ, ತಂದೆ ಮಕ್ಕಳಿಗೆ ಅಟ್ಯಾಚ್ಮೆಂಟ್ ಇಲ್ಲ, ಏನು ಅವ್ರಿಗೇನು ಅಟ್ಯಾಚ್ಮೆಂಟ್ ಬರ್ತದೆ? ಗುರುಗಳು ಅಂತ ಹೇಳಿದ್ರೆ ಹಿಂದಿನ ಕಾಲಕ್ಕೆ ಒಂದನೇ ಕ್ಲಾಸ್ ಓದ್ ಹುಡುಗಳಿಗೆ IAS ಆಫೀಸರ್ ನಮಸ್ಕಾರ ಸರ್ ಅಂತಿತ್ತು, ಅಂತ ಕಾಲ ಇತ್ತು. ಇವತ್ತು ಅವನೊಂದ್ರು ಕೇಳೋದಿಲ್ಲ, ಆಗಿರುತ್ತೆ ನೋಡೋ ತಿರು ಕೂಡ ನೋಡೋದಿಲ್ಲ ಅಂತ ಕಾಲ ಇದು. ಅದು ಕೆಟ್ಟ ಕಾಲ, ಅಂದ್ರೆ ಕೃತಜ್ಞತೆ ಹೆಸರೇ ಇಲ್ಲ ಅಂತ ಕೆಟ್ಟ ಕಾಲ ಇದು. ಆ ಯೋಚನೆ ಹೇಗೆ ಬಿಡಿಸೋದು ಅವ್ರನ್ನ, ಹೇಗೆ ಇಸ್ಕೊಳ್ಳೋದು ಅಂತ ಯೋಚನೆ ಮಾಡಿ ಒಂದು ದಿವಸ ಕೂಡಬೇಕು, ಅಪವಚನ ತಗೋಬೇಕು. ಕೂತಿದ್ದಾರೆ, ತಗೊಳ್ತಾ ಇಲ್ಲ ಸುರೇಂದ್ರ ತೀರ್ಥರು. ವ್ಯಾಸರಾದ್ರೆ ಹೇಳ್ತಾರೆ ಕೃಷ್ಣಾರ್ಪಣ ತಗೊಳ್ಳಿ ಅಂದಿರುತ್ತೆ, ಇಲ್ಲ ನಾನು ಒಂದು ಮಾತು ಕೊಟ್ಟರೆ ತಗೋತೇನೆ ಅಂತ, ಒಂದು ಮಾತು ನಡೆಸಿಕೊಟ್ರೆ ತಗೋತೇನೆ ಅಂತ ಹೇಳಿ. ವ್ಯಾಸರಾದ್ರ ಜ್ಞಾನಿಗಳು ಆರೆ ಹೊಡೆದಿದೆ ಅವರಿಗೆ, ಅವ್ರ ಕಡೆ ನೋಡೋದು ನೋಡಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಗ್ಲೇನೆ ದಿವಸ ಅವ್ರ ಕಡೆ ತೋರಿಸಪ್ಪಿ ಎಲ್ಲ ಗೊತ್ತಿತ್ತು ಅವರಿಗೆ. ಆಯ್ತು ಏನ್ ಬೇಕು ಹೇಳಿ ಕೊಡ್ತೀನಿ ಅಂತ, ಉಳಿದವರಾಗಿದ್ದರೆ ಏನ್ ಹೇಳ್ತೀರಿ ಕೇಳಿ ಆಮೇಲೆ ಹೇಳ್ತೀನಿ ಅಂತಿದ್ರು. ಅವ್ರು ಹೇಳಲಿಲ್ಲ, ಕೇಳಿದ್ರು ಕೊಡ್ತೇವೆ ತಕ್ಷಣ ನಿಮ್ಗೆ ಇಷ್ಟು ತಿರ್ತಾರೆ ನಮ್ಮ ಮಠಕ್ಕೆ ಕೊಡುವ ಶಿಷ್ಯರನ್ನು ಮಾಡ್ಬೇಕು. ಎಂತ ದುಃಖದ ಪ್ರಸಂಗ ಗೊತ್ತಾಯಿತು, ಎಂತ ಕುಡಿಯೋಗಿಡಿಯೋ ಚಟ ಇದ್ದು ಅಂದ್ಬಿಡ್ಲಕ್ಕೆ ತಂದೆ ತಾಯಿ ಇಷ್ಟಪಡೋದಿಲ್ಲ. ಅಂಥದ್ದು ಎಂಥ ದೊಡ್ಡ ಅಂಥ ಪ್ರತಿಭಾವಂತರು, ಸ್ವತಃ ತಾವು ಬೆಳೆಸಿದವರು, ಅಂಥವರನ್ನ ಬಿಟ್ಟುಕೊಡಬೇಕು ಅಂತ ಎಷ್ಟು ದಿನ ಆಗಬಹುದು. ಯಾಕಂದ್ರೆ ತಕ್ಷಣ ಕೃಷ್ಣಾರ್ಪಣ ತಗೊಳ್ಳಿ ಪಾಪಸ ತಗೊಳ್ಕೊಡ್ತೀನಿ ಅಂತ ಹೇಳ್ಬಿಟ್ರಂತ ಹಾಗೆ. ಅದಕ್ಕೆ ಉದಾತ್ತ ದೃಷ್ಟಿ ಅಂತ ಕರೀತಾರೆ. ಯಾಕೆ ಗೊತ್ತಾ, ಎಲ್ಲೇ ಇದ್ರು ನಮ್ಮ ಶಿಷ್ಯ ಮತ್ತೆ ಯೋಚನೆ ಮಾಡಬೇಕು ಅಂತ. ಅದಂತೂ ಹೋಗೋದಿಲ್ಲ, ಇವತ್ತು ಸಾವಿರ ಏನೇ ಮಾಡಲಿ ತಂದೆ ತಂದೆ ತಾಯಿ ತಂದೆ ತಂದೆನೇ ತಾಯಿ ತಾಯಿನೇ ಗುರು ಗುರುಗಳೇ, ಎಲ್ಲಿ ಹೋಗುತ್ತದೆ ಒಂದು ಆ ಕೀರ್ತಿ? ನಮಗೆ ಬಂತು, ನಮ್ಮ ಮಠ ಬೆಳೆಯುತ್ತೆ, ಅವ್ರ ಮಠ ಬೆಳೆಯುತ್ತಷ್ಟೇ. ಪ್ರಸಾರ ಮಾಡೋದಂತೂ ಮಧ್ಯಮ ತಾನೆ, ತತ್ವ ವಿಚಾರ ತಾನೆ. ಈ ಒಂದು ವಿಶಾಲ ದೃಷ್ಟಿ ಎಲ್ರಿಗೂ ಬರೋದಲ್ಲಿ ನೆನಪಿರಬೇಕು. ಆ ವಿಶಾಲ ದೃಷ್ಟಿನ ಕಲಿಬೇಕಾದ್ರೆ ಜ್ಞಾನಿಗಳಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ದೊಡ್ಡವರ ಕಥೆ ಯಾತಕ್ಕೆ ಕೇಳಬೇಕು ಅಂದ್ರೆ ದೇವ್ರ ವಿಷಯ ಅರ್ಥ ಆಗುತ್ತೆ ನಮಗೆ ಅಂತ ಹೇಳ್ತಾರೆ. ಭಗವದ್ ಭಕ್ತರೇ ಹೇಗಿದ್ರೆ ಭಗವಂತ ಹೇಗಿರ್ಬೋದು ಆ ಥರ ಇಮ್ಯಾಜಿನ್ ಮಾಡಬೇಕು. ಭಗವಂತನೇ ಹೇಗಿದ್ರೆ ನಾವು ಭಗವದ್ಭಕ್ತರು ಹೇಗಿರ್ತಾರೆ, ಭಗವದ್ ಭಗವಂತ ಹೇಗಿರ್ತಾನೆ. ಫ್ರಮ್ ನೋನ್ ಟು ಅನ್ನೋನ್ ಹೋಗ್ಬೇಕಲ್ಲ, ನಮಗೆ ಗಾಡಿ ಟೋಟಲಿ ಅನ್ನೋನ್, ಆದ್ರೆ ಭಕ್ತರು ನೋನ್ ನಮಗೆ. ಮತ್ತು ರಾಯರೇ ಬಂದವರು ಮಂತ್ರಾಯಿಂದ ವಾಪಸ್ ಕಳಿಸ್ತಾರೆ ಬರೀ ಕೈಲಿ ಅಂದ್ರೆ ದೇವರು ಕಳಿಸ್ತಾನ, ಆ ರೀತಿ ಯೋಚನೆ ಮಾಡಬೇಕು. ಆಗ ದೇವರ ಭಕ್ತಿ ಜಾಸ್ತಿ ಬರುತ್ತೆ. ಅದನ್ನೇ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಚರಿತಂ ವೈಷ್ಣವಾನಂತೂ ವಿಷ್ಣುದ್ರೇಕಾಯ ಕಥ್ಯತೆ. ಭಕ್ತರ ಕಥೆ ಕೇಳೋದಂದ್ರೆ ಭಗವಂತನ ಮಹಿಮೆ ತಿಳಿಯೋದು ಅಂತ ಅರ್ಥ. ತಕ್ಷಣ ಒಪ್ಕೊಂಡ್ಬಿಟ್ರು. ಆಗ ಏನಾಯ್ತು, ಕೊಟ್ರು. ಕೊಟ್ಟ ತಕ್ಷಣ ಅವ್ರು ತಮ್ಮ ತಗೊಂಡ್ರು ಅದಕ್ಕೆ. ಇದು ಕಥೆನೇ, ಅವರಿವ್ರು ಹೇಳಿದ್ರೆ ಏನೋ ಅಂತ ಹೇಳ್ಬೋದಾಗಿತ್ತು. ಪುರಂದರದಾಸ ಹೇಳ್ತಾರೆ ಮಾತನ್ನು ಗೊತ್ತಾ, ಶ್ರೀ ಸುರೇಂದ್ರರು ಪುತ್ರ ಭಿಕ್ಷವೇ ಬೇಡೆ ನೀಡಿ ಮಠವನ್ನುದ್ಧರಿಸಿದ ಕಾರಣ ಈ ಸುಮುನಿಗಡಿದ್ದೇನು ಮಾಡಿದರು ವ್ಯಾಸಮುನಿ ಮಧ್ವ ಮತವನ್ನುದ್ಧರಿಸಿದ. ಪುರಂದರದಾಸ ಸುಳಾದಿಯಲ್ಲಿ ಹೇಳ್ತಾರೆ, ಈ ಸುಮುನಿಗಡಿದ್ದೇನು ಮಾಡಿದರು ವ್ಯಾಸಮುನಿ ಮಧ್ವ ಮತವನ್ನುದ್ಧರಿಸಿದ. ಮಧ್ವಮತ ಎಲ್ಲರೂ ಗುಜೇಂದ್ರ ಕೊಟ್ಟರೆ ಉದ್ಧಾರ ಆಗುತ್ತಂದ್ರೆ ಎಷ್ಟು ಉದ್ಧಾರ ಆಯಿತು, ಮುಂದೆ ಗೊತ್ತಾಗುತ್ತೆ ಎಷ್ಟು ಮಾಡಿದರು ಅಂತ ಹೇಳಿಬಿಟ್ಟು ಕೊಟ್ಟೇ ಬಿಟ್ರಂತೆ. ಆಗ ಅವರು ತಮ್ಮ ಶಿಷ್ಯನ್ ಮಾಡ್ಕೋಬೇಕಲ್ಲ ಮಠಕ್ಕೆ, ದಂಡ ಪರಿವರ್ತನೆ ಅಂತ ಮಾಡ್ತಾರೆ, ಹೆಸರು ಬದಲಾಯಿಸ್ತಾರೆ. ಇವತ್ತು ಅದು ಗೊತ್ತಿಲ್ಲದೆ ಹೋದ್ರು ಕೂಡ ಮದುವೆ ಆದ್ಮೇಲೆ ಹೆಂಡತಿ ಹೆಸರು ಬದಲಾಯಿಸ್ತಾರೆ, ತೋರ್ಮನೆ ಹೆಸರು ಬದಲಾಯಿಸ್ತಾರಲ್ಲ, ಆಟೇ ಬದಲಾಯಿಸ್ತಾರೆ. ಏನಂತ ಇಟ್ಟರಂತೆ, ವಿಜಯೇಂದ್ರರು ಅಂತ ಹೆಸರಿಟ್ಟರು. ವಿಠಲಾಚಾರ್ಯರು ಪೂರ್ವಾಶ್ರಮದ ಹೆಸರು, ವಿಷ್ಣು ತೀರ್ಥರು ಬಿಡಿ ಸನ್ಯಾಸಿಗಳಿದ್ದ ಹೆಸರು, ಈಗ ವಿಜೇಂದ್ರ ಸ್ವಾಮಿಗಳು ಇವರು. ಮೂರರಲ್ಲೂ ವಿ ಇದೆ ನೆನಪು ಮಾಡಿಕೊಳ್ಳಿ, ವಿಠಲ ವಿಷ್ಣು ತೀರ್ಥ ವಿಜಯೇಂದ್ರ, ವಿಕಾರ ಮೂರರಲ್ಲೂ ವಿಕಾರ ಇದೆ. ಹೆಸರಿನಲ್ಲಿ ವಿಕಾರ ಇದೆ, ಮನಸ್ಸಲ್ಲಿ ವಿಕಾರ ಇಲ್ಲ ಅಷ್ಟೇ. ಮನಸ್ಸಿನಲ್ಲಿ ವಿಕಾರ ಇಲ್ಲ, ಹೆಸರಿನಲ್ಲಿ ವಿಕಾರ ಇತ್ತು. ವಿ ಅಂದ್ರೆ ವಿಪಕ್ಷಿ ಪರಮಾತ್ಮನು, ವಿ ಅಂದ್ರೆ ದೇವರ ಹೆಸರು, ವಿ ಎಂಬುದು ದೇವರ ಹೆಸರು. ಅದು ತಕ್ಕಂತೆ ನಡ್ಕೊಂಡ್ರು, ಭಾರಿ ಸಂತೋಷವಾಯಿತು. ಒಪ್ಪಿಸ್ತಾರೆ, ನೀವು ವಿಜೇಂದ್ರರಾಗಿದ್ದೀರಿ, ಈಗ ವಿಷ್ಣು ತೀರ್ಥರೆ, ನಿಮ್ಮಿಂದ ತುಂಬಾ ಕೆಲಸ ಆಗಬೇಕು ಅಂತ ಹೇಳಿದ್ದಾರೆ. ಇದೇ ಜ್ಞಾನದೃಷ್ಟಿ ಇದೆ, ಒಳ್ಳೆ ಪೈರು ಕೊಡೋದು ಒಳ್ಳೆ ಹಾಲು ಕೊಡೋದು ಅಂತ ಗುರುತಿಸ್ತಾರಲ್ಲ, ಆ ರೀತಿಯಲ್ಲಿ ತುಂಬಾ ಜನ ಗೊತ್ತಿರೋದಿಲ್ಲ. ಹಸು ಕೊಳ್ಬೇಕಾಗಿರುತ್ತೆ, ಹಳ್ಳಿಗರು ಹೇಳ್ಬಿಡ್ತಾರೆ, ನೋಡೋದು ಭಾರಿ ಚೆನ್ನಾಗಿ ಕಾಣ್ತಿರುತ್ತೆ. ಸರ್ ಹೇಳ್ತಾನೆ, ಸ್ವಾಮಿ ಇದು ತಗೋಬೇಡಿ, ಇದು ಹಾಲು ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಇನ್ನೊಂದು ನೋಡ್ತಾರೆ, ಒಳ್ಳೆ ಹಾಲು ಕೊಡೋದು ತಗೊಳ್ಳಿ, ತಮಾಷೆ ಕರುಣೆ ಹಾಕಿಲ್ಲ, ಅಷ್ಟು ಬೇಗ ಗುರುತಿಸ್ತಾರೋ. ಈ ರೀತಿಯ ಲಕ್ಷಣಗಳು, ಪಶುಪಕ್ಷಿಗಳ ಲಕ್ಷಣ ಗುರುತಿಸೋ ಸಾಮರ್ಥ್ಯ ಇದ್ದಾಗ ಇನ್ನು ಜ್ಞಾನಿಗಳಿಗೆ ಎಷ್ಟು ಜ್ಞಾನ ಇರ್ತದೆ ಯೋಚನೆ ಮಾಡಿ. ನಿಮ್ಮಿಂದ ತುಂಬ ಕೆಲಸ ಆಗಬೇಕಾಗಿದೆ. ನೀವು ಹೆಚ್ಚು ಕುಂಭಕರ್ಣ ಪ್ರಾಂತದಲ್ಲಿ ವಾಸ ಮಾಡಬೇಕು, ಆ ಕಡೆಗೆ ವಿದ್ಯೆಯ ಪ್ರಸಾರ ನಡೆದಿಲ್ಲ, ತುಂಬ ವಿದ್ಯೆ ನಡಿಬೇಕು, ಮಂತ್ರ ಸಿದ್ಧಾಂತ ಪ್ರಸಾರ ಆಗಬೇಕು, ನಿಮ್ಮ ವಾಸಸ್ಥಾನ ಅಲ್ಲೇ ಆಗಬೇಕು. ಇದು ಒಂದೇ ಭಾಗ, ನಿಮ್ಮ ವಾಸಸ್ಥಾನ ಕುಂಭಕೋಣ ಪ್ರಾಂತದಲ್ಲಿ ಆಗಬೇಕು. ಅಂದರೆ ವ್ಯಾಸರಾದ್ರೆ ಎಷ್ಟು ಒಂದು ಐಡಿಯಾ ಇತ್ತಾರೆ ಯೋಚನೆ ಮಾಡಬೇಕು. ಎಲ್ಲಿ ಪ್ರಸಾರ ನಡೆದಿಲ್ಲ ಅಲ್ಲೇ ಆಗಬೇಕು. ಬ್ಯಾಂಕ್ನವ್ರು ಎಲ್ಲಿ ಬ್ಯಾಂಕ್ ಇಲ್ಲ ಅಲ್ಲಿ ಓಪನ್ ಮಾಡ್ತಾರೆ, ಇಗ್ರೋ ಬ್ಯಾಂಕೇ ಓಪನ್ ಮಾಡಿದೆ. ನಮ್ಮಲ್ಲಿ ಹಾಗಲ್ಲ, ಬೆಂಗಳೂರು ಬೆಂಗಳೂರೇ, ಮೈಸೂರು ಮೈಸೂರೇ, ಇನ್ನೊಂದು ಕಡೆ ಇಲ್ಲೇ ಇಲ್ಲ, ಹಾಗಲ್ಲ. ಎಲ್ಲಿ ತತ್ವ ಪ್ರಸಾರ ಕಡಿಮೆ ಆಗಿದೆ ಹುಡ್ಕೊಂಡು ಹೋಗ್ಬೇಕಲ್ಲಿ. ನಮ್ಮಲ್ಲಿ ಎಲ್ಲಿದೆ ಇವತ್ತಿನ ದಿವಸ ಆ ಪ್ರಸಿದ್ಧತೆಯೇ ಇಲ್ಲ. ಡೆವಲಪ್ಡ್ ಜಾಗ ಹುಡುಕ್ತಾರೆ ಹೊರತು ಅಂಡೆವಲಪ್ಡ್ ಜಾಗ ಹುಡುಕೋದಿಲ್ಲ. ವ್ಯಾಸರಾದ್ರಿಂದ ಕಲಿಬೇಕು, ಅಲ್ಲಿ ಹೋಗ್ಬೇಕು ಕುಂಭಕೋಣಕ್ಕೆ, ಅಲ್ಲಿ ವ್ಯವಸ್ಥೆ ಇಲ್ಲ. ನೀವು ಮಾಡಬೇಕಲ್ಲಿ ಜ್ಞಾನ ಪ್ರಸಾರ ಮಾಡಬೇಕು ಮೊದಲನೇದು. ಎರಡನೇದಾಗಿ, ತುಂಬ ಜನಗಳು ಇವತ್ತಿನ ದಿವಸ ಮೋಸ ಮಾಡ್ತಾ ಇದ್ದಾರೆ. ಅಂದ್ರೆ ಅವತ್ತೇ ಮೋಸಗಾರರ ಕಾಟ ಶುರುವಾಗಿತ್ತು, ಅದು ಇದು ಕೊಟ್ಟುಬಿಟ್ಟು ಬರ್ತಾರಲ್ಲ. ನಾವು ಭಾರಿ ಸಂತರು ಅಂತ ಸೋಗ ಹಾಕ್ತಾರಲ್ಲ, ಸೋಗಿನ ಸಂತರು ಅಂತ ಹೆಸರು ಅವರಿಗೆ. ಅಂದ್ರೆ ಪ್ರಿಟೆಕ್ಸ್ಟ್ ಅಂದ್ರೆ ಪ್ರಿಟೆಕ್ಸ್ಟ್ ಆಫ್ ಸಂತ ಬರ್ತಾರಂತೆ ಅಂತವ್ರು ಇದ್ದಾರೆ. ಅವರಿಗೆಲ್ಲ ಬುದ್ಧಿ ಕಲಿಸ್ಬೇಕಾದ್ರೆ ನೀವು, ಚಿಕ್ಕವರಿಗೆಲ್ಲ ತತ್ವಶಾಸ್ತ್ರ ಅರ್ಥ ಆಗೋದಿಲ್ಲ, ಗ್ರಂಥಗಳು ಅರ್ಥ ಆಗೋದಿಲ್ಲ, ವಾಕ್ಯಾರ್ಥ ಅರ್ಥ ಆಗೋದಿಲ್ಲ, ಅವ್ರಿಗೆ ಪವಾಡ ಅರ್ಥ ಆಗ್ತದೆ. ಅದು ಪವಾಡ ಮಾಡಿ ತೋರಿಸ್ಬೇಕು. ಪವಾಡ ಮಾಡಿದ ಎಷ್ಟೋ ಜನಗಳು ದಾರಿ ತಪ್ಪಿಸ್ತಾ ಇದ್ದಾರೆ ಜನಗಳನ್ನು. ನೀವು ಪವಾಡನೂ ಮಾಡಬೇಕು. ಅದು ಹೇಳ್ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ, ಅಂದ್ರೆ ಗೊತ್ತಿಲ್ಲ. 64 ವಿದ್ಯೆಗಳಂತೆ, ನಾವು ಒಂದು ವಿದ್ಯೆನೂ ಗೊತ್ತಿರೋದಿಲ್ಲ. ಇವತ್ತು 64 ವಿದ್ಯೆಗಳು, ಚತುಷ್ಷಷ್ಟಿ ಕಲಾಕೋವಿದರು ಅಂತ ಕರೀತಾರೆ. ಅಷ್ಟೂ ಹೇಳ್ಕೊಟ್ಟರು, ಹೇಳ್ಕೊಟ್ಟಿದ್ರಂತೆ ವಿಜಯ ವ್ಯಾಸರಾಜರು. ಎಷ್ಟು ಜ್ಞಾನಿಗಳಾಗಿರ್ಬೇಕು ಯೋಚನೆ ಮಾಡಿ. ವ್ಯಾಸರಾಜರನ್ನ ನಿಜವಾಗಲೂ ಬಹಳ ದೊಡ್ಡ ವ್ಯಕ್ತಿಗಳು ವ್ಯಾಸರಾಜರು. ಇವತ್ತಿನ ಕಾಲ ಏನು ದೊಡ್ಡದಲ್ಲ, ಪ್ಲೇನಲ್ಲಿ ಓಡಾಡಿ ಏನೋ ಮಾಡಿಬಿಡ್ತೇವೆ. ಅವತ್ತು ಎಲ್ಲ ವೇಣಿಯಲ್ಲಿ ಓಡಾಡಬೇಕು. ಎಷ್ಟು ಕಡೆ ಓಡಾಡಿದ್ರು, ಇಲ್ಲಿ ಹೋದ್ರು ವ್ಯಾಸರಾದರು ವ್ಯಾಸರಾಜರು. ವ್ಯಾಸರಾಜ ಅಗ್ರಹಾರದ ಎಷ್ಟೋ ಇದೆ ತಮಿಳುನಾಡಿನಲ್ಲಿ ಗೊತ್ತಾ. ವ್ಯಾಸರಾಜರು ಮಾಡಿದ ವ್ಯಾಸರಾಜ ಪುರಿಗಳು ಅಷ್ಟರ ಮಟ್ಟಿಗೆ ಮಾಡಿದ ಪುಣ್ಯಾತ್ಮರು. ಹೇಳಿದ ಅಲ್ಲಿ ಹೋಗಬೇಕು, ಎಲ್ಲ ವ್ಯವಸ್ಥೆ ಮಾಡಬೇಕು. ಈ ನಾವು ವಿದ್ಯೆ ಹೇಳ್ಕೊಟ್ಟಿದ್ದೇವಲ್ಲ ಅದನ್ನು ಉಪಯೋಗಿಸಿಕೊಂಡು ನೀವು ಪವಾಡಗಳನ್ನು ಮಾಡಿ ಜನಸಾಮಾನ್ಯರಿಂದ ಮೋಸ ಹೋಗಿದ್ದಾರಲ್ಲ ವಾಪಸ್ ತರಬೇಕು ಅವ್ರನ್ನೆಲ್ಲ ಕೂಡ. ವಾದಿ ಜಯವನ್ನು ಮಾಡಬೇಕು, ದೊಡ್ಡದಾದ ಗ್ರಂಥಗಳನ್ನು ಬರೀಬೇಕು. ಅಲ್ಲಿ ಶೈವರ ಸಂಖ್ಯೆ ಜಾಸ್ತಿ, ತಂಜಾವೂರು ಬೃಹದೇಶ್ವರ ಇದ್ದಾರೆ, ಕುಂಭಕೋಣದಲ್ಲಿ ಕುಂಭೇಶ್ವರ ಇದೆ, ಶೈವರ ಸಂಖ್ಯೆ ಜಾಸ್ತಿ ಇದೆ. ಅಲ್ಲಿ ವಿಷ್ಣು ಸರ್ವತೋಂದು ಪ್ರಸ್ಥಾಪನೆ ಮಾಡ್ತಾರೆ. ಹೇಗೆ ಯೋಚನೆ ಮಾಡ್ತಾರೆ ವ್ಯಾಸರಾಜರ ರೀತಿ ಅಂದರೆ ನಿಜವಾಗಲೂ ಕೂಡ ಭಾರಿ ಗ್ರೇಟ್ ಅವರು. ಅಲ್ಲಿ ವಿಷ್ಣು ಸರ್ವತೋತ್ತ ಸಾಧನೆ ಮಾಡಬೇಕು, ಅಲ್ಲಿಗೆ ಹೋಗಿ ಅಲ್ಲಿ ವಾಸ ಮಾಡಿ ಅಂತ ಕಳಿಸಿಕೊಟ್ಟು ಬಿಟ್ಟರಂತೆ. ವಿಜೇಂದ್ರರಿಗಿಂತ ಗುರುಗಳ ಮಾತು ಅಂದರೆ ವೇದ ವಾಕ್ಯ ಅದು. ಸಂಕಲ್ಪ ಮಾಡ್ತಾರೆ, ಸುರೇಂದ್ರ ಸ್ವಾಮಿಗಳ ಜೊತೆ ಹೊರಡ್ತಾರೆ. ಅಷ್ಟು ದಿವಸ ಅಲ್ಲಿದ್ದವರು ಕರ್ಕೊಂಡು ಹೊರಟರು ಅವರನ್ನು. ಮುಂದೆ ನೀವೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ತಿಳಿಸ್ತಾರೆ. ಹಾಗಾಗಿ ಗೈಡ್ ಮಾಡ್ತಾ ಹೆಚ್ಚಾಗಿ ಅವ್ರ ಮಾತು ವಿಜಯನಗರದಲ್ಲಿ ಇರ್ತಾ ಇದ್ರು. ಮತ್ತೆ ಟೂರ್ ಹೊರಟುಬಿಟ್ಟರು ಸುರೇಂದ್ರ ಸ್ವಾಮಿಗಳು, ಇಡೀ ಆಲ್ ಇಂಡಿಯಾ ಟೂರ್ ಮಾಡ್ತಾರೆ. ಮೂರು ಸರ್ತಿ ಭರತಕಂಡ ಸುತ್ತಿದ್ರಂತೆ ಸುರೇಂದ್ರ ತೀರ್ಥರು. ಮೂರು ಸಲ ಬರೀ ಸುತ್ತಿದ್ದಲ್ಲ, ಮೂರು ಸಲ ಹ್ಯಾವ ಸುತ್ತಿದ್ರು ಗೊತ್ತಾ? ತ್ರಿವಾರಂ ಉಪವಾಸೇನ, ನಿರಾಹಾರದಿಂದ ಮೂರು ಸಲ ಸುತ್ತಿದ್ರಂತೆ. ದಿವಸಕ್ಕೆ ಮೂರು ಸರ್ತಿಯಿಂದ ಯಾತ್ರೆ ಮಾಡ್ತಾರೆ, ದಿವಸಕ್ಕೆ ಮೂರು ಸಲ ಅವ್ರು ಮೂರು ಸರ್ತಿ ನಿರಾಹಾರ ಮಾಡಿದ್ರಂತೆ. ಎಂಥ ಜ್ಞಾನಿಗಳಿರ್ಬೇಕು ಸುರೇಂದ್ರ ತೀರ್ಥರು ಅಂದ್ರೆ ಅದರ ಫಲ ಇಂಥವ್ರು ಸಿಕ್ಕಿತ್ತು, ದೊಡ್ಡ ತಪಸ್ಸಿನ ಫಲವಾಗಿ ಸಿಗ್ತಾರೆ. ನಮಗೆಲ್ಲ ತಿನ್ನೋ ಕುಡಿಯೋ ಅಭ್ಯಾಸ ಇದ್ದವರಿಗೆ ಏಕಾಶಿ ಮಾಡಿಕೊಂಡ್ರೆ ಆಶ್ಚರ್ಯ ಆಗುತ್ತೆ. ನಮಗೆ ಏನು ತಗೊಳ್ಳೋ, ಇಡೀ ದಿವಸ ಏನು ತಗೊಳ್ಳೋದಿಲ್ವಾ? ಇದು ಕಾಫಿ ಕುಡಿಯೋದಿಲ್ವಾ? ಅದೇ ದೊಡ್ಡ ಇದ್ದಾಗ ಲೆಕ್ಕ. ಕಾಫಿ ಕುಡಿಯೋದಿಲ್ವಾ? ನೀರು ಕುಡಿಯೋದಿಲ್ವಾ? ಹಣ್ಣು ತಿನ್ನೋದಿಲ್ಲ? ಹಬ್ಬ ಸುಳ್ಳು ಹೇಳ್ತೀರಿ ಅಂತ ತಿಳ್ಕೊಂಡ್ಬಿಡುತ್ತೆ. ನಮಗೆ ಏಕಾಶಿ ಮಾಡೋರು ಕಂಡ್ರೆ ಇದು ಹೇಗೆ ಸುಳ್ಳು? ತಿರುಗಿ ಮೂರು ಸತ್ತು ಉಪವಾಸ ಇದ್ದಂದ್ರೆ ನಮಗೆ ಅದು ಸುಳ್ಳಾಗುತ್ತಂತೆ. ಸುಳ್ಳು ಅಂದ್ರೆ ಎಲ್ಲ ಸುಳ್ಳು, ಜಗತ್ತೇ ಸುಳ್ಳೊಬ್ಬರು ಇದ್ದಾರಲ್ಲ ಅವರಿಗಿಂತ ಎಷ್ಟೋ ವಾಸಿ ಅವರು. ಜಗತ್ತೇ ಸುಳ್ಳು ಅನ್ನೋ ಒಂದು ಮತನೇ ಉಂಟಲ್ಲ, ಅದಾಗ್ಲಿಲ್ಲ. ಅವ್ರು ಹೇಳ್ತಾರೆ ನೀವು ಹೀಗೆ ಮಾಡಬೇಕು. ಎಲ್ಲ ಸಂಚಾರ ಮಾಡ್ತಾ ಹೊರಟರು, ಈ ಕಡೆಗೆ ಬಂದರು ಕುಂಭಕೋಣಕ್ಕೆ ಬಂತು. ದೊಡ್ಡ ಸವಾಲು ನಡೆದಿತ್ತಂದಾಗ ತಂಜಾವೂರಿಗೆ ಬರ್ತಾರೆ. ಅಲ್ಲಿ ಒಳ್ಳೆ ರಾಜ, ಅದೆಲ್ಲ ಶಾಸನಗಳಿವೆ. ವೀಂದ್ರ ಸ್ವಾಮಿ ಏನೇನು ನಡೀತಾ ಇದೆ ಎಲ್ಲ ಶಾಸನಗಳು. ಶೈವಪ್ಪ ನಾಯಕ ಅಂತ ಹೇಳಿ ಶೈವ ಅರಸ, ಆತ ಶೈವರವರು. ಇವರಲ್ಲಿ ಹೋಗ್ತಾರೆ, ವರ್ಚಸ್ಸು ಕಾಣುತ್ತೆ ಇವರದು, ಬಹಳ ಸಂತೋಷ ಪಡ್ತಾನೆ, ಸ್ವಾಗತ ಮಾಡ್ತಾರೆ. ಸ್ವಾಮಿ ಬರಬೇಕು ಅಂತ ಹೇಳಿ ಕರೆದ. ಇವರಿಗೆ ಅದು ಮುಖ್ಯ ಇರಲಿ, ಬೇಕಾಗಿದ್ದು ಕುಂಭಕೋಣಕ್ಕೆ ಹೋಗೋದು ಮುಖ್ಯವಾಗಿತ್ತು. ತಂಜಾವೂರಿ ಕುಂಭಕೋಣಕ್ಕೆ ಹತ್ರ ಕುಂಭಕೋಣದ ದೊಡ್ಡ ಒಂದು ಗಲಾಟೆ ನಡೆದು ಹೋಗಿಬಿಟ್ಟಿತ್ತು. ಒಬ್ಬ ಎಂ ಎ ಬಸವರಾಜೇಂದ್ರ ಅಂತ ಒಪ್ಪಿದ್ದಂತೆ, ದೊಡ್ಡ ಶೈವ ಸನ್ಯಾಸಿ ಎಂ ಎ ಬಸವರಾಜೇಂದ್ರ ಅಂತ ಹೆಸರು. ಆತನಿಗೆ ಒಳ್ಳೆ ವಾಮಾಚಾರ ಸಿದ್ಧಿ ಬಂದುಬಿಟ್ಟಿತ್ತು. ಇವತ್ತು ಎಷ್ಟೋ ಜನ ಆಧುನಿಕರಿದ್ದಾರಲ್ಲ, ಬೀದಿ ಗೊಬ್ಬರ ಸಿಗ್ತಾರಲ್ಲ ಸಂತರು ಅಂತ ಹೇಳಿ, ತುಂಬ ಜನಗಳು ವಾಮಾಚಾರಿಗಳು. ಅದರ ಸದಾಚಾರದ ರಾಯರದು ಎಷ್ಟು ಶುದ್ಧ ಹೌದಲ್ಲ, ಇವರು ಅಷ್ಟು ಅಶುದ್ಧ ಇರುತ್ತೆ. ವಾಮಾಚಾರ ದೆವ್ವ ಪೀಡೆ ಪಿಶಾಚಿ ವಶ ಮಾಡ್ಕೊಂಡು ಹಾಗೆ ಮಾಡ್ತಾ ಇರ್ತಾರೆ. ಅದರ ಫಲ ಆ ಊರನ್ನೇ ಒಂದು ಪೂರ್ತಿ ಇದು ಮಾಡಿರ್ತಾನೆ, ತನ್ನ ವಶಕ್ಕೆ ತೆಗೆದುಕೊಂಡು ಬಿಟ್ಟಿರ್ತಾನೆ. ಯಾರೇ ಅವನು ಓದಿ ವಿದ್ವಾಂಸನಾಗಿದ್ದ, ಜೊತೆಗೆ ವಿದ್ವಾಂಸನಾಗಿದ್ದ ಶೈವಶಾಸ್ತ್ರದಲ್ಲಿ ಈ ವಾಮಾಚಾರ ಸಿದ್ಧಿನೂ ಪಡ್ಕೊಂಡಿದ್ದ. ಹಾಗ ಏನ್ ಮಾಡ್ತಾ ಇದ್ದ, ವಿದ್ವಾಂಸರು ಬಂದ್ರೆ ವಿದ್ಯೆಯಲ್ಲಿ ಸೋಲಿಸ್ತಿದ್ದ, ಈ ಪವಾಟ ಪುರುಷರು ಬಂದ್ರೆ ವಾಮಾಚಾರದ ಸೋಲಿಸ್ತಿದ್ದ. ಹೀಗಾಗಿ ಎಲ್ಲರು ಸೋಲಿಸೋದು, ಶಿಷ್ಯರು ಮಾಡ್ಕೊಂಡ್ಬಿಡೋದು, ಮತ ಪ್ರಸಾರ ಮಾಡ ಕಳಿಸೋದು. ಮತಾಂತರಕ್ಕೆ ಒಂದು ಡ್ರೈವ್ ಶುರು, ಮತಾಂತರ ಡ್ರೈವ್ ಆತನ. ಇವತ್ತು ಬೇರೆ ಮತಕ್ಕಲ್ಲ, ಈ ವೈಷ್ಣವ ಮತದಿಂದ ಶೈವ ಮತ ಕನ್ವರ್ಟ್ ಮಾಡೋದು, ಇಂಥ ಒಂದು ಡ್ರೈವ್ ಶುರು ಮಾಡ್ಕೊಂಡಿದ್ದಂತೆ. ಅಲ್ಲಿ ಜನಗಳೆಲ್ಲ ತುಂಬಾ ದುಃಖ ಪಡ್ತಾರೆ, ಏನಿದು, ಯಾರು ಬಿಟ್ಟಿದ್ರು ಸೋಲಿಸಕ್ಕಾಗಿದ್ದಿಲ್ಲ. ಯಾಕಂದ್ರೆ ವಾಮಾಚಾರ ಸಿದ್ಧಿಯಿಂದ ಅವನು ಇವ್ರು ಟ್ರೈನ್ ಮಾಡಿಬಿಡ್ತಾ ಇದ್ದ. ವಿಜೇಂದ್ರ ಸ್ವಾಮಿ ಬಂದಿದ್ದನ್ನು ಕೇಳಿ ವ್ಯಾಸರಾಜರ ಶಿಷ್ಯರು ಅಂದಮೇಲೆ ವಿಜೇಂದ್ರ ಪರಿಚಯ ಜಾಸ್ತಿ ಇಲ್ಲ, ವಿಜೇಂದ್ರ ವ್ಯಾಸರಾಜರ ಪರಿಚಯ ಇತ್ತು. ಶಿಷ್ಯರು ಅಂದ್ರೆ ಸಮರ್ಥರಿರ್ತಾರೆ, ಅದೆಲ್ಲ ಬಂದರಂತೆ ಕೇಳ್ಕೋತಾರೆ, ಸ್ವಾಮಿ ಹೀಗಾಗಿದೆ, ತುಂಬಾ ಕಾಡ್ತಾ ಇದ್ದಾನ ಅವನು, ದಯವಿಟ್ಟು ನೀವು ಬರಬೇಕು, ನಮ್ಮ ರಕ್ಷಣೆ ಮಾಡಬೇಕು, ಸಿದ್ಧಾಂತ ರಕ್ಷಣೆ ಮಾಡಬೇಕು. ವಾಮಾಚಾರದಿಂದ ಜನ ಏನೇನೋ ಮಾಡ್ತಾ ಇದ್ದಾರೆ, ದಯವಿಟ್ಟು ತಾವು ಬನ್ನಿ ಅಂತ ಹೇಳಿದ ತಕ್ಷಣ ಅವ್ರು ಹೊರಡ್ತಾರೆ. ಆಯ್ತು ಬರ್ತೇವೆ ಅಂತ ಹೊರಟ್ರಂತೆ. ಅದಕ್ಕೆ ಹೇಳ್ತಾರೆ, ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಸಜ್ಜನರು ಸಂಚಾರ ಮಾಡ್ತಾರೆ ಅಂದ್ರೆ ಲೋಕೋಪಕಾರಕ್ಕೆ ಹೊರತು ಸ್ವಾರ್ಥಕ್ಕಲ್ಲ. ಅವ್ರು ಹೋದರು, ಆ ಶುರು ಮಾಡಿದ ತಥಾ ಪ್ರಕಾರ ಬರಬೇಕಾದ್ರೆ ಆ ದೊಡ್ಡ ಕರಾರು. ಏನು ಕರಾರು? ನನ್ನ ಇದರಲ್ಲಿ ಯಾವ ರೀತಿಯಲ್ಲೂ ಕೂಡ ಪ್ರವೇಶ ಇಲ್ಲ. ಕುಂಭಕೋಣ ನಂದು, ನನ್ನ ಗೆದ್ದರೆ ಮಾತ್ರ ಇಲ್ಲಿ ವಾಸ ಮಾಡಬಹುದು, ಇಲ್ಲದ್ರೆ ಹಾಗೆ ವಾಪಸ್ ಹೋಗಬೇಕು. ಅದಕ್ಕೆ ಹೇಳ್ತಾರೆ ಆಯ್ತು ಅಂತ ಹೇಳಿದ್ರು. ಅವನು ಏನ್ ಮಾಡಿದ ಗೊತ್ತಾ, ವಿದುಸಾವಳು ಬರ್ತಿರ್ಲಿಕ್ಕೇನೆ ಅವನು, ಒಂದು ಗೋಡೆ ಇತ್ತಂತೆ, ಗೋಡೆ ಮೇಲೆ ಒಂದೇನೋ ತನ್ನ ಸ್ಯಾಟಿ ಹಾಸಿಬಿಟ್ಟ, ಕುತ್ಕೊಂಡ, ರೈಟ್ ಅಂದ, ಹಾರಿಬಿಡ್ತಂತ, ಹಾಗೆ ನಡ್ಕೊಂಡು ಹೋಗ್ಲಿಕ್ಕೆ ಶುರುವಾಯ್ತಂತ, ಗೋಡೆ ಮೂವ್ ಆಗ್ಲಿಕ್ಕೆ ಶುರುವಾಗಿಬಿಡುತ್ತೆ. ಹಾಗೆ ನೋಡಿದ್ರ ನನ್ನ ಸಿದ್ಧಿ ಎಷ್ಟೊಂದು ತೋರಿಸಿದ, ಹೀಗೆ ನನ್ನ ಸಿದ್ಧಿ ಗೊತ್ತಾಯ್ತಲ್ಲ, ಖಾಲಿ ಮಾಡಿ ಜಾಗ ಅಂತ ಹೇಳ್ತಾರೆ. ವಿಜೇಂದ್ರಾಗಿದ್ದು ಉಳಿದವರಾಗಿದ್ದು ಏನ್ ಮಾಡ್ತಿದ್ರು ಗೊತ್ತೇನೋ, ಭಾರಿ ಗ್ರೇಟ್ ಇದ್ದಾನೆ ಅವನು, ತಡ್ಕೊಳ್ಳೋ ಜಾಡ್ತಾರಲ್ಲ ಅಂತ ಹೋಗಿಬಿಡ್ತಿದ್ರು. ಅವ್ರು ಹೇಳ್ತಾರೆ ಇಷ್ಟೇನಾ ಅಂತ ಕೇಳಿದ್ರು, ಇಷ್ಟೇನಾ ನೀನು ಬರೋದು? ಈ ಮಾತು ಹೇಳ್ಬೇಕಾದ್ರೆ ಎಷ್ಟು ಕಾನ್ಫಿಡೆನ್ಸ್ ಬೇಕು? ಇದು ನಮ್ಮ ಮಿಸ್ಸಿಂಗ್ ಇವತ್ತಿನ ದಿವಸ. ಇವತ್ತು ಹರಿಸರ್ವೋತ್ತಮ ಅಂತ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಲ್ಲ, ನಾವು ಹೇಳ್ತೇವೆ, ಶಾಸ್ತ್ರ ಹೇಳಿದೆ, ಕನ್ವಿನ್ಸ್ ಆಗಿಬಿಟ್ಟಿದೆ ಅಂತ ಹೇಳಬೇಕು. ಎಂ ಎಸ್ ಸಿ ಓದಿರ್ತಾನೆ, 4x4=16, ನಮ್ಮ ಮಿಸ್ ಹೇಳ್ತಾರೆ ಅಂದ್ರೆ ಏನ್ ಮಾಡ್ಬೇಕಾದ್ರೆ? ಎಂ ಎಸ್ ಸಿ ಓದೋನ್ ಮಿಸ್ ಹೇಳ್ತಾರೆ ಅಂತ ಹೇಳಿದ್ರೆ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ, ಶಾಸ್ತ್ರ ಏನು ಅರ್ಥ ಆಗಿಲ್ಲ. ಐ ಪ್ರೂವ್ ಇಟ್ ಅಂತ ಹೇಳಬೇಕು, ಅದು ನಾಲೆಡ್ಜ್ ಅಂದ್ರೆ ಅದು ಮಾಡ್ತೇನೆ ಅಷ್ಟೇನ, ಏನು ಅಷ್ಟೇನ, ನೋಡಿ ಮಾಡ್ತೀವಿ ಅಂತ ಹೇಳಿದ್ರಂತೆ. ಮೇಣೆಯಲ್ಲಿ ಬರ್ತಾ ಇದ್ರಲ್ಲ, ಮೇಣೆ ಇಳಿಸು ಅಂದ್ರಂತ ಶಿಷ್ಯನಿಗೆ, ಇಳಿಸಿಬಿಡ್ತಾನೆ. ಆಮೇಲೆ ಕೊಟ್ಟ ತಕ್ಷಣ ಮೇಲೆ ಮೇಲಕ್ಕೆದ್ದಿತ್ತು, ಮೇಲಕ್ಕೆದ್ದು ಉಚ್ಚಾರ ಮಾಡಲಿಕ್ಕೆ ಶುರುವಾಯಿತು. ಅವ್ರಿಗೆ ಗಾಬರಿ ಆಯಿತು, ಓಹೋ ಯಾರೋ ಬಂದಿದ್ದಾರೆ, ನನ್ನ ಬೀಟ್ ಮಾಡಕ್ಕೆ ಬಂದಿದ್ದಾರೆ ಅರ್ಥ ಆಯ್ತು. ಅಂದ್ರೆ ಮೇಣೆಗಳು ಆಟೋಮೆಟಿಕ್ ಆಗಿ ನಡಿಬೇಕು. ಅವರದು ಪೀಡೆ ಪಿಶಾಚಿಗಳ ಸಿದ್ಧಿ, ಇವರು ಶುದ್ಧ ಹೇಳ್ತಾರಲ್ಲ, ಅಪರೋಕ್ಷೀಕೃತ ಶ್ರೀಶಃ ದಮೋಪೇಕ್ಷಿತ ಭಾವಜಃ. ರಾಯರ ಬಗ್ಗೆ ಹೇಳಾಗೆ ಅವರು ಪ್ರಶಿಷ್ಯರು ಅಂದಮೇಲೆ ರಾಯರು, ಅಂತ ಸಿದ್ಧಿ ಇವರಿಗಿತ್ತು. ಲೀಲಾಜಾಲ ಸೋಲಿಸಿಬಿಟ್ರು, ಅವಾಗ ಗಾಬರಿ ಆಯ್ತು. ಇನ್ನೂ ಯೋಚನೆ ಇಟ್ಕೊಂಡ, ಆಯ್ತು ವಾದ ಶುರುವಾಗಬೇಕು. ವಾದಕ್ಕೆ ಹಿಂದಿನ ಕಾಯಿ ಇವತ್ತೇನಂತೆ ವಾದಗಳು ವಾಕ್ಯಾರ್ಥ ಅಂತ ಎದ್ದೋಗ್ಬಿಡ್ತಾರೆ ಕೊನೆ. ಅದು ವಾಕ್ಯಾರ್ಥ ಅಲ್ಲ, ಒಬ್ಬ ರಾಜ ಅಂತ ಇರಬೇಕು, ಜಡ್ಜಸ್ ಇರಬೇಕು, ಆ ಕಂಡೀಷನ್ಸ್ ಎಲ್ಲ ಫಿಕ್ಸ್ ಆಗಬೇಕು. ಸೋತವರಿಗೇನು ಪೆನಾಲ್ಟಿ, ಗೆದ್ದವರಿಗೇನು ಎಲ್ಲ ತೀರ್ಮಾನ ಆಗಬೇಕು. ಅವನು ತೀರ್ಮಾನ ಒಂದೇ, ನಾನು ಗೆದ್ದರೆ ನಮ್ಮ ಶಿಷ್ಯನಾಗಬೇಕು, ವಿಜೇಂದ್ರ ಸ್ವಾಮಿಗಳಿಗೆ ನಮ್ಮ ಶಿಷ್ಯನಾಗಬೇಕು. ಅವ್ರು ಹೇಳ್ತಾರೆ ಆಯ್ತು, ಈಗ ನೀನು ಸೋತ್ರೆ ಊರು ಬಿಟ್ಟು ಹೋಗಬೇಕು, ನಿನ್ನ ಮಠ ಬಿಟ್ಟು ಹೋಗಬೇಕು, ಜಾಗ ಬಿಟ್ಟು ಹೋಗಬೇಕು, ನೀನು ಏನು ಆಕ್ರಮ ಮಾಡಿ ಎಲ್ಲ ಬಿಟ್ಟು ಹೋಗಿಬಿಡಬೇಕು. ಇದು ಇವರು ಹಾಕಿದ್ದು ಕಟ್ಟಿ ಒಪ್ಕೊಂಡಂತ ಒಪ್ಕೋತಾರೆ. ವಾದ ಶುರುವಾಗಬೇಕು, ರಾಜನಿಗೆ ಆಹ್ವಾನ ಹೋಯಿತು, ರಾಜ ಬಂದಲ್ಲಿ ಇವತ್ತು ಯಾತಕ್ಕೆ ನಮ್ಮ ವಾಕ್ಯಾರ್ಥಗಳು ಫೇಲ್ ಆಗುತ್ತೆ ಅಂತ ರಾಜ ಕಂಟ್ರೋಲ್ನಲ್ಲೇ ಇರೋದಿಲ್ಲ ಅದಕ್ಕೋಸ್ಕರ ಹೇಳಿ ಕೂಗಾಟ ಜಾಸ್ತಿ ಕೂಗಿದವರೇ ಗೆದ್ದಾಗಿಬಿಡುತ್ತೆ ಮನೆ. ಇವರು ಯಾವ ದಾರಿಯಲ್ಲಿ ಹೋಗೋರು ಕೂಗಿದ್ರೆ ವೇದಾಂತ ತೀರ್ಮಾನ ಮಾಡೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ಬೇಕಾಗಿದ್ದು ವ್ಯವಸ್ಥೆ ಬೇಕು. ಸ್ವತಃ ರಾಜ ಬಂದ, ವಾಕ್ಯಾರ್ಥ ಶುರುವಾಯಿತು. ಕಣ್ಣು ಈ ಪ್ರಕಾರ ಬದಲು ಹೀಗೆ ವಾದ ಸುಮ್ಸುಮ್ನೆ ಮಾತಾಡಿದ್ರೆ ವಾದ ಅಲ್ಲ ಅದು. ಒಂದು ಫಸ್ಟ್ ವಿಷಯ ಮಂಡಿಸೋ ಕ್ರಮ ಬೇರೆ, ಆಮೇಲೆ ತಂದು ಹೇಳೋದೆಲ್ಲ ಮುಗಿತು, ಮಧ್ಯ ಬಾಯಿ ಹಾಕಾಗಿಲ್ಲ. ಆಮೇಲೆ ಇವ್ರೇನು ಮಾಡ್ಬೇಕು, ಹೇಳಿದ ಅನುವಾದ ಮಾಡ್ಬೇಕು. ಆಮೇಲೆ ಏನ್ ಹೇಳಿದ ಅಂತ ಅನುವಾದ ಮಾಡ್ಬೇಕು ಅಂತ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನೆ ತಿಳ್ಕೋಬೇಕಂತ. ಆಮೇಲೆ ಉತ್ತರ ಕೊಡ್ಬೇಕು. ಮತ್ತೆ ಏನೇನು ಉತ್ತರ ಕೊಟ್ಟರಲ್ಲ, ಅನುವಾದ ಮಾಡಿದ್ರೆ ಸೋತು ಬಿಟ್ರೆ ಹೀಗೆ ಹೇಳಿಲ್ಲ ಅಂದ್ರೆ ಕತೆ ಮುಗೀತು. ಅರ್ಥನೆ ಮಾಡ್ಕೊಂಡಿದ್ರೆ ಅಲ್ಲಿಗೆ ಸೋತಾಗಲೆಕ್ಕ ಫಸ್ಟ್. ಅದು ಕಥಾಲಕ್ಷಣದಲ್ಲಿ ಆಚಾರ್ಯರು ಎಲ್ಲ ಪ್ರೋಸೆಸ್ ಹೇಳ್ತಾರೆ. ಡಿಬೇಟ್ ಹೇಗೆ ನಡೀಬೇಕು ಹೇಳಿಕೊಡ್ತಾರೆ. ನಮ್ಮ ಗ್ರಂಥ ಜನ ಗ್ರಂಥ ಓದೋದಿಲ್ಲ, ಬಹಳಷ್ಟು ಜನಗಳು ಯಾವುದೋ ಓದೋದಿಲ್ಲ, ಅದನ್ನ ಯಾಕೆ ಬಿಡ್ತಾರೆ ಪಾಪ, ಅದನ್ನು ಓದೋದಿಲ್ಲ ಅಷ್ಟೇ. ಎಷ್ಟೋ ಓದ್ದವರು ಇದನ್ನು ಓದಿರೋದಿಲ್ಲ. ಅದನ್ನ ಓದಿ ಕಥಾಲಕ್ಷಣ ಅಂದ್ರೆ ಮೆಥಡ್ ಆಫ್ ಡಿಸ್ಕಷನ್ ಅಂತ, ಮೆಥಡ್ ಆಫ್ ಡಿಬೇಟ್. ವಾದಿಜಯದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಆಚಾರ ಹೇಳ್ತಾರೆ. ಎಲ್ಲ ನಡೀತು, ರಾಜ ನೋಡ್ತಿದ್ದಾನೆ. ದಿವಸ ವಾಕ್ಯಾರ್ಥ ಮುಂದೆ ಹೋಗ್ತಾ ಇದೆ. ಶಿವ ಸರ್ವೋತ್ತಮ ಅಂತ ಆತನವಾದ, ವಿಷ್ಣು ಸರ್ವೋತ್ತಮ ಅಂತ ಇವರುವಾದ. ಬೇಸಿಕಲಿ ಅದು ಉಳಿದೆಲ್ಲ ಅದಕ್ಕೆ ಸವಾಣೆ ನೆಟ್ಟ ಬರತಕ್ಕಂಥ ವಿಚಾರಗಳು, ಸಬ್ ಇಶ್ಯೂಸ್ ಅವೆಲ್ಲ ನಡೀತಾ ಹೋಯ್ತಂತೆ. ಪ್ರತಿ ದಿವಸ ಕೂಡ ಬೆಳಗ್ಗಿಂದ ಸಾಯಂಕಾಲದವರೆಗೆ ವಾದ ಆಗಬೇಕು. ಅವನು ಪಂಡಿತನೇ ಆಗಿದ್ದ, ಆದ್ದರಿಂದ ಸಮರ್ಥನಿದ್ದ. ವಾದನೆ ಅವನೊಂದು ದಿವಸ ಹೇಳಬೇಕು, ಉತ್ತರ ಕೊಡಬೇಕು. ಇವರು ಹೇಳಬೇಕು ಮತ್ತು ಉತ್ತರ ಕೊಡೋ ನಡೀತು. ಪ್ರತಿ ದಿವಸ ಸಾಯಂಕಾಲದ ಹೊತ್ತಿಗೆ ಇವರೇ ಗೆದ್ರು ಅನ್ನೋ ಸ್ಥಿತಿ ಬಂದು ಹೋಗ್ತಾ ಇದ್ವಿ. ವಿಧಿ ಸ್ವಾಮಿಡಬೇಕೇ ಬರ್ತಿತ್ತು. 11 ದಿವಸ ನಡೀತಂತೆ ಒಟ್ಟು. 11 ದಿವಸ ಏನು ಉತ್ತರ ಕೊಡ್ಲಕ್ಕಾಗೋದಿಲ್ಲ, ಸೋತು ಬಿಡ್ತಾನೆ. ರಾಜ ನೋಡ್ತಾನೆ, ಉತ್ತರ ಕೊಡ್ತೀರಾ ಅಂದ್ರೆ ಇಲ್ಲ, ಕೊಡ್ಲಕ್ಕೆ ಆಗೋದಿಲ್ಲ, ಸೋತೆ ಅಂತ ಒಪ್ಕೊಂಡ್ಬಿಟ್ಟಂತ. ತಕ್ಷಣ ಇನ್ನು ಮಾತೆಂತ ನಡಿಬೇಕಲ್ಲ, ಮಾತೆಂತ ನಡಿಬೇಕು. ಅಲ್ಲೊಂದು ಕರಾರ್ ಹಾಕಿದ್ರಂತೆ, ಸೋತವ್ರನ್ನ ಕಾಲಿಲ್ ಒದ್ದು ಕಳಿಸ್ಬೇಕು ಅಂತ ಕರಾರ್ ಹಾಕಿದ್ರಂತೆ. ಅವನ್ ಕರಾರ್ ಮಾಡ್ಬೇಕು ಅಂತೇಳಿ. ಆದ್ರೆ ವಿಜೇಂದ್ರ ಸ್ವಾಮಿ ದೊಡ್ಡ ಉದಾರಿಗಳು, ಅದೇನು ಮಾಡ್ಲಿಲ್ಲ. ಪಾಪ, ನೀನ್ ಮಾತು ಬಿಟ್ಟು ಹೋಗಟ್ಟೇನೆ, ಇವ್ರು ಬಿಟ್ಟು ಹೋಗ್ಬಿಡು, ಜಾಗ ಬಿಟ್ಟು ಹೋಗ್ಬಿಡು ಅಷ್ಟೇ, ನಿನಗೆ ಅವಮಾನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇದು ಜ್ಞಾನಿಗಳ ಲಕ್ಷಣ ಇದು. ಅವ್ರು ಎಷ್ಟೆಷ್ಟು ಕೆಟ್ಟದ ನಡ್ಕೊಂಡಿದ್ರು ಕೂಡ ಅವ್ರು ತೋರಿಸೋದಿಲ್ಲ. ಇವ್ರು ಅವ್ರು ಮಾಡಿದ ನಾವು ಮಾಡೋಕ್ಕಾಗತ್ತ? ಅರ್ಜುನ ಹೇಳ್ತಾನೆ, ಕಥಂ ನ ಜ್ಞೇಯಂ ಅಸ್ಮಾಭಿ ಪಾಪಾದಸ್ಮಾನ್ ನಿವರ್ತಿತು ಯದ್ಯಪ್ಪೇತೇ ನ ಪಶ್ಯಂತಿ ಲೋಭೋಪಾಸ ಚೇತಸಃ. ದುರ್ಯೋಧನಾದಿಗಳು ದುರಾಸೆಯ ಜನ, ಅವ್ರೇನೋ ಮಾಡ್ತಾರೆ ನಾನು ಮಾಡೋಕ್ಕಾಗತ್ತ ಅಂತ ಹೇಳ್ತಾರೆ. ಅದು ದೊಡ್ಡವ್ರ ಮಾತು. ಅದು ಮತ್ತು ವೀರಪ್ಪನ ಮೋಸದಿಂದ ಹೊಡೆದಿದ್ದಂತ ಸರ್ಕಾರ ಹಾಗೆ ಮಾಡುತ್ತಾ, ಮಾಡಲು ಸಾಧ್ಯ ಇಲ್ಲ. ಸರ್ಕಾರಕ್ಕೆ ಒಂದು ಪ್ರಿನ್ಸಿಪಲ್ ಇರುತ್ತೆ. ವೀರಪ್ಪನ ಕಿಡ್ನಾಪ್ ಮಾಡಿದೆ, ಅವನು ಕಿಡ್ನಾಪ್ ಮಾಡಿಬಿಟ್ಟು ಸರ್ಕಾರ ಕೂಡ, ಅವನಿಗೆ ಏನು ವ್ಯತ್ಯಾಸ ಇದೆ? ಸರ್ಕಾರಕ್ಕೆ ಏನು ವ್ಯತ್ಯಾಸ ಬರುತ್ತೆ ನಮಗೂ? ಅದಕ್ಕೂ ಅದಕ್ಕೆ ಶಾಸ್ತ್ರನೇ ಬೇರೆ, ಲೌಕಿಕನೇ ಬೇರೆ, ವಾಮಾಚಾರನೇ ಬೇರೆ, ಸದಾಚಾರನೇ ಬೇರೆ. ಏನು ಮಾಡ್ದೇನೆ ಬಿಡಿಸಿದ್ರಂತೆ, ಬಿಟ್ಟೋದಂತೆ. ಅವನು ಮಠರೇ ಇವತ್ತು ವಿಜಯ ಸ್ವಾಮಿಗಳು ಒಂದ ಅಂದ್ರೆ ಜಾಗ ಅದೇನೆ, ಪೂರ್ತಿ ಸರೆಂಡರ್ ಆಗಿ ಬಿಟ್ಟು ಹೋಗಿಬಿಡ್ತಾನೆ. ಇವರು ಅದನ್ನ ಹೆಡ್ ಕ್ವಾರ್ಟರ್ಸ್ ಮಾಡ್ಕೋತಾರೆ. ಅಲ್ಲಿಂದ ಇವತ್ತಿನವರೆಗೂ ಉಳ್ಕೊಂಬಂದಿದೆ ಮಠ ಹಾಗೆ. ಆದ್ರೆ ಆಶ್ಚರ್ಯ ಇಷ್ಟೇ, ಇವತ್ತು ಮಠ ಉಳ್ಕೊಂಡು ಬಂತು, ಅಲ್ಲಿ ಜ್ಞಾನ ಉಳ್ಕೊಂಬಂದಿಲ್ಲ, ಅದೇ ವ್ಯತ್ಯಾಸ. ಬರೀ ಬಿಲ್ಡಿಂಗ್ ಉಳ್ಕೊಂಡಾಗಿದೆ, ವೃಂದಾವನ ಇದೆ ಅಷ್ಟೇನೆ. ಎಂಥ ಸಾಹಸ ಮಾಡಿದ್ರು ಗೊತ್ತಾ ಅವರು? ಅವತ್ತಿನಿಂದ ರಾಜನಿಗೆ ಪರಮಾಶ್ಚರ್ಯ ಆಗೋಯ್ತು. ಸ್ವಾಮಿ, ಎಲ್ಲ ಜನ ಕೇಳ್ಕೊಂಡ್ರು, ಸ್ವಾಮಿ ನೀವೇನೋ ಬಂದ್ರಿ, ಅವನು ಸೋಲ್ಸಿದ್ರಿ, ಕಳಿಸಿದ್ರಿ, ಇದು ಕೊನೆ ಇಲ್ಲ, ಮೊದಲಿಲ್ಲ. ನೀವು ತಕ್ಷಣ ಮತ್ತೆ ಬರ್ತಾನೆ, ಬಿಡೋದಿಲ್ಲ, ಅಥವಾ ಇನ್ನೊಬ್ಬನೇ ಅವನು ಬರ್ತಾನೆ, ಇದು ಕೊನೆಯೇ ಇಲ್ಲ, ಒಂದು ವ್ಯವಸ್ಥೆ ಮಾಡಬೇಕು ತಾವು ಅಂತ ಎಲ್ಲ ಬೇಡ್ಕೊಂಡ್ರಂತೆ. ಆಗ ತಮ್ಮ ಗುರುಗಳ ಮಾತು ಜ್ಞಾಪಕ ಮಾಡ್ಕೊತಾರೆ ವಿಜೇಂದ್ರ ಸ್ವಾಮಿಗಳು. ಪರ್ಮನೆಂಟ್ ವ್ಯವಸ್ಥೆ ಆಗಬೇಕಾದ್ರೆ ಅಲ್ಲಿ ವಿದ್ಯಾಪೀಠನೇ ಶುರು ಮಾಡಬೇಕು. ಇದು ಅವ್ರ ಯೋಚನೆ ಬಂತು. ಇವತ್ತು ಬಂದು ಪಾಠ ಮಾಡೋದು ಬೇರೆ, ಸ್ಕೂಲೇ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಬರೋದು ಬೇರೆ, ಒಬ್ಬ ಸ್ಕೂಲೇ ಎಸ್ಟಾಬ್ಲಿಷ್ ಮಾಡೋದು ಬೇರೆ. ವಿದ್ಯಾಪೀಠ ಶುರು ಮಾಡಬೇಕು, ಎಲ್ಲ ಶಾಸ್ತ್ರ ಓದೋ ಅವಕಾಶ ಇರಬೇಕು. ಆಗ ಈ ವಾಮಾಚಾರ್ಯಗಳಿಗೆ ಅವಕಾಶ ಸಿಗೋದಿಲ್ಲ. ತಿಳಿದವರು ಬಂದು ಎಲ್ಲ ಕಡೆ ಸೈಂಟಿಫಿಕ್ ಟೀಚಿಂಗ್ ಶುರುವಾದಾಗ ಇವರು ಭಾಳ ವಿಚಾರ ಹೋಗಿಬಿಡ್ತಾರೆ ಆಗ್ಲೇನೆ. ತಕ್ಷಣ ವಿಜೇಂದ್ರ ಸ್ವಾಮಿಗಳು ಒಪ್ತಾರೆ, ಗುರುಗಳು ಮಾತ್ರ ಜ್ಞಾಪಕ ಆಗುತ್ತೆ. ಇವ್ರ ಬೇಡಿಕೆ, ಗುರುಗಳ ಆಜ್ಞೆ ಎರಡು ಸೇರ್ಕೊಂಡ್ಬಿಡುತ್ತೆ. ತಕ್ಷಣ ವ್ಯವಸ್ಥೆ ಮಾಡ್ತಾರೆ. ರಾಜ ಕೇಳ್ಕೊತಾನೆ, ಸ್ವಾಮಿ ದಯವಿಟ್ಟು ತಾವು ಇಲ್ಲೇ ಇರಬೇಕು, ಖಂಡಿತ ಏನ್ ಬೇಕಾದ್ರೂ ಮಾಡಿಕೊಡ್ತೇನೆ, ಇಲ್ಲಿ ತಾವು ವಾಸ ಮಾಡಿ ವಿದ್ಯಾಪೀಠ ಶುರು ಮಾಡಬೇಕು ಅಂತ ಹೇಳಿದ್ರು. ಜನಗಳಿಗೆ ಭಾವನೆ ಯಾಕೆ ಬರುತ್ತೆ ಅಂದ್ರೆ, ಸುಮಾರು ಒಂದು 15 ವರ್ಷ ಕೆಳಗಡೆ ಕುಕ್ಕನೂರು ಅಂತ ಒಂದು ಊರಿಗೆ ಹೋದ ಕಾಲಕ್ಕೆ ಅಲ್ಲಿ ಮುಸಲ್ಮಾನರೆಲ್ಲ ಪ್ರವಚನಕ್ಕೆ ಬರ್ತಿದ್ರು. ಮುಸಲ್ಮಾನರು ಲಿಂಗಾಯತರು ಪ್ರವಚನಕ್ಕೆ ಬರ್ತಿದ್ರು. ಆ ಮುಸಲ್ಮಾನರು ಬಿಗ್ ಆಯಿಲ್ ಮಿಲ್ ಓನರು, ದಿವಸ ಪ್ರವಚನಕ್ಕೆ ಬರ್ತಿದ್ದ. ಮಂಗಳೂರು ದಿವಸ ಬಂದ, ಆಚಾರ್ಯ ಇಲ್ಲೇ ಎದ್ದು ಬಿಡಿ, ಒಂದು ವೇದ ಪಾಠ ಜಾರಿ ಶುರು ಮಾಡಿ ಅಂತ. ಮುಸ್ಲಿಂ ಅವನು ವೇದ ಪಾಠ ಶುರು ಮಾಡಿ ಅಂತ ಏನ್ ಹೇಳ್ಬೇಕು ಅದಕ್ಕೆ? ಅಂದ್ರೆ ಈ ರೀತಿನೇ ಏನ್ ಜನ ಬರೋದು, ಅವತ್ತು ವಿಜಯ ಸವಾಳಿ ಹಾಗೆ ಬಂದಿರ್ಬೇಕು ಲೆಕ್ಕ. ರಾಜ ಹೇಳಿದ, ಬೇಕಾದ್ ಮಾಡ್ಕೊಡ್ತೀನಿ ಇರು ಅಂತ ಹೇಳಿದ, ಇರ್ರಿ ಅಂತ ಹೇಳಿದ. ತಕ್ಷಣ ಅಲ್ಲಿ ವಿದ್ಯಾಪೀಠ ಶುರುವಾಯಿತು. ವಿಜೇಂದ್ರ ಸ್ವಾಮಿಗಳು ವ್ಯಾಸರಾಜರಿಗೆ ತಿಳಿಸಿ ಶುರು ಮಾಡ್ತಾರೆ. ಸುರೇಂದ್ರ ಸ್ವಾಮಿಗಳು ಅಲ್ಲಿಗೆ ಬರ್ತಾರೆ, ಭಾರಿ ಖುಷಿ ಆಗಿಬಿಡುತ್ತೆ. ಅವತ್ತಿನಿಂದ ಕುಂಭಕೋಣ ಅಂಬ ದೊಡ್ಡ ವಿದ್ಯಾಕೇಂದ್ರವಾಗಿದ್ದ. ಅವತ್ತಿನಿಂದ ದಕ್ಷಿಣದ ಕಾಶಿಯನ್ನು ಹೆಸರು ಬಂತು ಅದಕ್ಕೆ. ಕುಂಭೇಶ್ವರ ಇರೋದಕ್ಕೆ ಕಾಶಿ, ವಿದ್ಯಾ ಇದ್ದದ್ದು ದಕ್ಷಿಣದ ಕಾಶಿ. ಕಾಶಿ ಎರಡಕ್ಕೆ ಫೇಮಸ್, ಗಂಗಾ ನದಿ, ವಿದ್ಯಾ ಪ್ಲಸ್ ರಾಜ್ಯ. ಯಾವುದಾದ್ರೂ ಹಿಂದಿನ ಕಾಲಕ್ಕೆ ಯಾವ ರಾಜ ಅಂತ ಗೊತ್ತಾದ್ರೂ ಕಾಶಿ ರಾಜ ಅಂತ ಬಿಡ್ತಿದ್ರು ಆ ಟೈಪ್. ಕಾಶಿ ರಾಜ ಅಂದ್ರೆ ಅಷ್ಟ್ರಮೆಟ್ಟಿಗೆ ಫೇಮಸ್ ಅದು. ವಿದ್ಯಾ ಅಂತ ಹೇಳಿದ್ರೆ ಕಾಶಿ ವಿದ್ಯಾ. ಕಾಶಿಲಿ ಹೋಗಿ ಬಂದಿದ್ದಾರೆ ಅಂದ್ರೆ ಭಾರಿ ಬುದ್ಧಿವಂತರು. ಆ ರೀ ಕಾಶಿ ಯಾತ್ರೆಯಿಂದ ಮದುವೆ ಕಾಲಕ್ಕೆ ಒಂದು ಗ್ಯಾರಂಟಿ ಇದೆಯಲ್ಲ. ಕಾಶಿ ಯಾತ್ರೆಗೆ ಹೋಗ್ತಾರೆ ಓದ್ ಇವತ್ತು, ಕಾಶಿ ಯಾತ್ರೆ ಪಾಪರಾಗಿ ಹೋಗ್ತಾರೆ ಅಂತ ಆಗಿಬಿಟ್ರೆ ಹಾಗಲ್ಲ. ಇವಳು ವಿದ್ವಾಂಸ ಕಾಶಿ ಯಾತ್ರೆಗೆ ಹೋಗ್ತಾರೆ ಅಂದ್ರೆ ಚಾಲೆಂಜ್ ಪಂಡಿತರು ಚಾಲೆಂಜರ್ಸ್ ಹೋಗ್ತಾರೆ ಅಂತ ಅರ್ಥ ಆಗಿದೆ. ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಅಲ್ಲಿಂದ ಬಂದರೆ ದೊಡ್ಡ ವಿದ್ವಾಂಸ ಅಂತ ಮನ್ನಣೆ ಸಿಕ್ತಿತ್ತು. ಅಂತ ಒಂದು ವಿಶಿಷ್ಟ ಹೆಸರಿದ್ದಿದ್ದು ದಕ್ಷಿಣಕ್ಕೆ ಬಂದಿತ್ತು ಇವ್ರ ಕಾಲಕ್ಕೆ, ವಿಜೇಂದ್ರ ಸ್ವಾಮಿ ಕಾಲಕ್ಕೆ ಬಂತಂತೆ. ಎಷ್ಟು ಮಟ್ಟಿಗೆ ವಿದ್ಯಾವಂತರಾದ್ರೂ ಜನ ಅಂದ್ರೆ ಹೇಳ್ತಾರೆ, ಆಶ್ಚರ್ಯವಾಗುತ್ತೆ. ರಾಘವೇಂದ್ರ ಇದರಲ್ಲಿ ಬರೀತಾರೆ, ಗೇಹೇ ಗೇಹೇ ಚ ಪಂಡಿತ, ಮನೆ ಮನೆಯಲ್ಲಿ ಪಂಡಿತರಿದ್ರಂತ, ಆ ರೀತಿ ಮಾಡಿದ್ರಂತ ಮನೆ ಮನೆಯಲ್ಲಿ. ಇವತ್ತು ಹೋಗಿ ನೋಡಿ, ಇಡೀ ಊರಲ್ಲೇ ಒಬ್ಬ ಪಂಡಿತ ಸಿಗೋದಿಲ್ಲ, ಮನೆ ಮನೆಯಲ್ಲ, ಊರಲ್ಲೇ ಪಂಡಿತ ಇರೋದಿಲ್ಲ. ಅದು ಎಷ್ಟು ಹಾಳು ಮಾಡ್ಕೊಂಡಿದ್ದೆ ನಾವೀಗ. ಅಪ್ಪ ಆಸ್ತಿ ಮಾಡ್ತಾನೆ, ಮಗ ಕಳಿತಾನಂತಲ್ಲ ಹಾಗಾಗುತ್ತೆ ಅಷ್ಟೇ. ಏನೂ ಇಲ್ಲದ ಜಾಗದಲ್ಲಿ ಅಷ್ಟು ತಂದ್ರೆ ಉಳಿಸ್ಕೊಂಡು ಹೋಗ್ಬೇಕಲ್ಲ ಅಂತ ವಿದ್ಯಾಪೀಠದಲ್ಲಿ ಓದಿದವರು ಯಾರು ಗೊತ್ತಿರೋ? ರಾಘವೇಂದ್ರ ಸ್ವಾಮಿಗಳು ಓದಿದ್ದಲ್ಲಿ, ವೆಂಕಟಭಟ್ಟ ಅಂತ ಅವ್ರ ಹೆಸರು, ವೆಂಕಟನಾಥ ಪೂರ್ವಾಶ್ರಮ, ಅಲ್ಲಿದ್ದರು ರಾಘವೇಂದ್ರ ಸ್ವಾಮಿಗಳು. ಸುಂದರ ಸ್ವಾಮಿಗಳು ಬಂದರು ಆಮೇಲೆ, ಅವರ ಹತ್ರ ಓದಿದ್ರು. ಎಷ್ಟು ಕ್ರಾಂತಿ ಮಾಡಿದ್ರು ಗೊತ್ತಾಗ್ಬಿಟ್ಟಿದೆ. ವಿಜೇಂದ್ರ ಸ್ವಾಮಿಗಳ ವಿದ್ಯಾಪೀಠದ ಫಲಶ್ರುತಿ ರಾಘವೇಂದ್ರ ಸ್ವಾಮಿಗಳಂತಹ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತ, ಅಷ್ಟು ಹೇಳ್ಕೊಡ್ತಿದ್ರು ಅಂತ ಅರ್ಥ. ಅಲ್ಲಿ ಅಷ್ಟು ತಿಳ್ಕೊಂಡಿದ್ರು, ಅಷ್ಟು ಎಷ್ಟೋ ಯೂನಿವರ್ಸಿಟಿಗಳು ಅಷ್ಟು ಕೋರ್ಸ್ ಇರೋದಿಲ್ಲ ಕೆಲವು ಸಲ. ಆದರೆ ಅಷ್ಟು ಒಂದು ವಿದ್ಯಾಪೀಠವನ್ನು ಡೆವಲಪ್ ಮಾಡಿದವರು ವಿಜೇಂದ್ರ ಸ್ವಾಮಿಗಳು. ಮುಂದೆ ಅವರು ಈ ಸಂಚಾರ ಹೊರಟು ರಾಮೇಶ್ವರಕ್ಕೆಲ್ಲ ಹೊರಟ್ರಂತೆ. ವಾಪಸ್ ಬರ್ತಾ ತಿರುವನಂತಪುರದ ಮೇಲೆ ಬರ್ತಾರೆ. ಅಷ್ಟೊತ್ತಿಗೆ ಅವರು ಕೀರ್ತಿ ಸಾಕಷ್ಟು ಪ್ರಸಿದ್ಧಿಗೆ ಬಂದ್ಬಿಡ್ತಾರೆ. ವಿಜೇಂದ್ರ ಸ್ವಾಮಿಗಳು ಭಾರಿ ದೊಡ್ಡವರು, ಮಹಾ ತಪಸ್ವಿಗಳು ಅನ್ನೋ ವಿಷಯ ಬಂದಿತ್ತು. ಜನಗಳೆಲ್ಲ ವಿದ್ವಾಂಸರೆಲ್ಲ ಶುರು ಮಾಡಿದರು. ವಿದ್ವಾಂಸರ ಚಟ, ವಿದ್ವಾಂಸರನ್ನ ವಾದದಲ್ಲಿ ಸೋಲಿಸ್ಬೇಕು, ನಾವು ಗೆದ್ವಿ ಅನಿಸ್ಕೋಬೇಕು ಒಂದೊಂದು ಚಟ. ಆಗದೆ ಹೋದಾಗ ವಾಮಾಚಾರಕ್ಕೆ ಇಳಿಯೋದು, ಅದೆಲ್ಲ ಮಾಡ್ತಾ ಬಂದ್ರಂತೆ. ಈ ಕೇರಳದಲ್ಲಿ ವಾಮಾಚಾರ ಇವತ್ತಿಗೂ ಭಾರಿ ಪ್ರಸಿದ್ಧಾನೆ. ತಿರುವನಂತಪುರಕ್ಕೆ ಬಂದಾಗ ಒಬ್ಬರು ಬಂದ ವಾಮಾಚಾರಿ, ಚಾಲೆಂಜ್ ಆಗಿದ, ಸ್ವಾಮಿ ನಾನು ಅವನು ಒಪ್ಕೊಂಡ್ಬಿಟ್ಟ, ಅವನು ವಾಮಾಚಾರ ಮಾಡ್ತೇನೆ, ಬಿಡಿಸ್ಕೋತೀರಾ ಅಂತ ಕೇಳಿದ. ಬಿಡಿಸ್ಕೋತೀನಿ ಅಂತ ಹೇಳಿದ್ರು. ಅವನು ಹೇಳಿದ, ಸ್ವಾಮಿ ನನ್ನಿಂದ ನನ್ನ ಗೆದ್ದವರೇ ಯಾರೂ ಇಲ್ಲ ಅಂತ ಹೇಳಿದ. ಇವತ್ತಾಗತ್ತಲ್ಲ ಯೋಚನೆ ಮಾಡು ಅಂತ ಹೇಳಿದ್ರು. ಇವತ್ತು ಆಗಿಲ್ಲ ಹೌದಲ್ಲೋ, ಇವತ್ತಾಗತ್ತೆ ನನ್ನ ಕಥೆ ಅಂತ ಹೇಳಿದ್ರು. ಬಂದ, ಅದು ತೆಗೆಯೋದು ಅಂತ ಕರೀತಾರದ, ಎಲ್ಲ ಸರ್ಕಲ್ ಹಾಕಿ ಬಂದ್ರೆ ಸರ್ಕಲ್ ಹಾಕಿಬಿಡ್ತಾನೆ, ಮಧ್ಯೆ ನಿಂಬೆಹಣ್ಣೆ ಇಟ್ಟಂತೆ. ಒಂದೊಂದು ಸರ್ಕಲ್ ದಾಟ್ಕೊಂಡು ಹೋಗ್ಬೇಕು, ಒಂದು ಸರ್ಕಲ್ ದಾಟಬೇಕಾದ್ರೂ ಭಯಾನಕವಾದಂಥ ವಾತಾವರಣ ಸೃಷ್ಟಿಯಾಗಬೇಕು. ಸ್ವಾಮಿ ತೆಗೀರಿ ಅಂತ ಹೇಳಿದ. ಮಂತ್ರಿ ಶೆಟ್ಟಿದ್ರೆ ತೆಗೀರಿ, ಈಗ ಬನ್ನಿ ದಾಟಿ ಅಂತ ಹೇಳಿ. ನಾನ್ಯಾಕೆ ಬರಬೇಕು ಈ ಸಣ್ಣ ಕೆಲಸಕ್ಕೆ, ನಾನ್ಯಾಕೆ ಬರಬೇಕು ಇದಕ್ಕೆ? ಶಿಷ್ಯನ ಕರೆದ್ರು, ಹೋಗು ಅಂತ ಹೇಳಿದ್ರು. ಉಳಿದ ಶಿಷ್ಯರು ಓಡೇ ಬಿಡ್ತಿದ್ರು, ಸ್ವಾಮಿ ಸಹವಾಸನೆ ಬೇಡ ಹೋಗಿ ಅಂತ ಹೋಗ್ಬಿಡ್ತಿದ್ದ. ಊಟಕ್ಕೆ ಕರೆದ್ರೆ ಬರ್ತೀರಿ, ಪಾಠ ಕೆಟ್ಟ ಕಾಲ ಆಗೋದಿಲ್ಲ ಅನ್ನೋ ಕಾಲ ಇತ್ತು. ಊಟ ವ್ಯವಸ್ಥೆ ಉಂಟಾ ಅಂತ ಕೇಳ್ತಾರಲ್ಲ, ಆಗಿನ ಕಾಲ ಶಿಷ್ಯರು ಹಾಗಿದ್ರು, ಗುರುಗಳು ಹಾಗಿದ್ರು ಅಂತ ಒಂದು ವಿಚಿತ್ರ ವಾತಾವರಣ ಅದು. ಅವೆಲ್ಲ ಇವತ್ತು ಕಥೆ ಅಷ್ಟೇನೆ, ಹೇಳಕ್ಕೆ ಬರೋದಿಲ್ಲ. ಪ್ರಾಣ ಕೊಡ್ತಿದ್ರು ಗುರುಗಳಿಗೆ, ಕರೆದು ಹೋಗಯ್ಯ ಅಂತ ಗೋಮ ಅಂತ ಹೇಳಿದ್ರು. ಹೊರಟೇ ಬಿಟ್ಟಂತ ಶಿಷ್ಯ ಮುಂದಕ್ಕೆ, ಹೊರಟ ಒಂದು ಹೆಜ್ಜೆ ಇಡ್ಲಕ್ಕೆ ಹೋಗ್ತಾನೆ, ಮುಂದಿನ ಹೆಜ್ಜೆ ಭಯಾನಕವಾದ ಬೆಂಕಿ ಶುರುವಾಯ್ತು ಅಂತ ಬರಲಿಕ್ಕೆ. ಇದು ಮಾಟ ಗೀಟ ಮಾಡೋದು, ಅದು ವೈಶಿಷ್ಟ್ಯ ಆದರು, ಬೆಂಕಿ ಬರ್ಲಿಕ್ಕೆ ಶುರುವಾಯ್ತು. ಅವ್ರು ಹೇಳ್ತಾರೆ ಗುರುಗಳ ಹೆಸರು ಮುಂದೆ ಹುಡುಗಿ ಬಿಟ್ಟಂತ, ಏನಾಯ್ತು ಗೊತ್ತಾ? ಅದು ಬೆಂಕಿ ಬದಲೆಲ್ಲ ಕೂಡ ಹೂಮಾಲೆ ಆದಾಗ ಆಗಿಬಿಡ್ತದೆ, ಆವ ಎಲ್ಲ ಕೋಡ ನಿಂತ್ಕೊಂಡ್ಬಿಡುತ್ತೆ ಹಾಗೇನು ಪೂರ್ತಿ. ಆಶ್ಚರ್ಯ ಆಯ್ತು. ಇನ್ನು ಮುಂದೆ ಹೋಗ್ತಾನೆ, ಅಲ್ಲಿ ಹಾವುಗಳು ಬಂದ ಬಂದ, ಸಾವಿರಾರು ಹಾವುಗಳು ಬಂದ ಬಂದವಂತೆ. ಹೆದರದ ಮುಂದಕ್ಕೆ ಹೋಗ್ತಾನೆ, ಗರುಡ ಪಕ್ಷಿ ಬಂದು ಎತ್ಕೊಂಡು ಬಿಡ್ತಂತಲ್ಲ ಕೂಡ, ಗರುಡ ಪಕ್ಷಿ ಬಂದು ಎತ್ಕೊಂಡು ಹೋಯ್ತಂತೆ, ಹಾವು ಮುಟ್ಟೋಯ್ತು. ಮುಂದೆ ಇನ್ನು ಮುಂದಕ್ಕೆ ಹೋಗ್ತಾನೆ, ಏನೇನೋ ವಾತಾವರಣಗಳು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮುಂದೆ ಹೋಗಿ ಸೀದಾ ನಿಂಬೆ ಹಣ್ಣು ಕಿತ್ಕೊಂಡು ತಂದಿಟ್ಬಿಟ್ಟಿದ್ದೆ ಗುರುಗಳ ಹತ್ರ. ಮುಗಿದೋಯ್ತು ಕತೆ. ಅವನು ಹೇಳ್ತಾನೆ, ಸ್ವಾಮಿ ಇಂಥವ್ರು ನೋಡಿರಲಿಲ್ಲ ನಾನು, ಇಷ್ಟು ದಿವಸಗಳ ಕಾಲ ಏನೇನೋ ಮಾಡ್ಕೊಂಡು ಬಂದೆ, ಯಾರು ನಾನು ಸೋಲಿಸಿರಲಿಲ್ಲ. ನಮೋ ನಮಃ. ಇಷ್ಟೇ ಅಲ್ಲ, ಅವನು ಹೇಳ್ತಾನೆ, ವಾಮಾಚಾರ ಇಷ್ಟೇ ಎಂದು ಗೊತ್ತಾದರೆ ಹಿಡಿದು ಪ್ರಯೋಜನ ಇಲ್ಲ, ನಾನು ಬಿಟ್ಟುಬಿಡ್ತೇನೆ ಅಂತ ಹೇಳಿದಂತೆ. ಇದು ಸಾರಸ್, ಅದು ಎಂಥ ಕನ್ವರ್ಷನ್ ಗೊತ್ತಾ? ಇದು ಸಮಾಜ ಸುಧಾರಣೆ ಮಾಡ್ತಾರೆ ವಿಜೇಂದ್ರ ಸ್ವಾಮಿ. ಇದು ಉಪಯೋಗ ಇಲ್ಲ, ಬಿಟ್ಟುಬಿಡ್ತೇನೆ ನಾನು. ಇವತ್ತು ಆ ಕೆಲಸ ಮಾಡಬೇಕಾದ್ರೆ ದೊಡ್ಡ ಸಿದ್ಧಿ ಬೇಕಾದ್ರೆ, ಲಂಚಕವರು ಹಿಡಿಯೋದು ಬೇರೆ, ಕನ್ವರ್ಟ್ ಮಾಡೋದು ಬೇರೆ. ಇವರು ಅವರೇ ಕನ್ವರ್ಟ್, ಇವ್ರನ್ನೇ ಕನ್ವರ್ಟ್ ಮಾಡಿಬಿಡ್ತಾರೆ. ಹಿಡಿದಕ್ಕೆ ಹೋದವರು ಎಷ್ಟು ಕೊಟ್ಟರೆ ಬಿಡ್ತೀರಿ ಅಂತ ಕೇಳಿದ್ರೆ ಇವನ್ನೇ ಲಂಚಕೋರ ಆಗಿಬಿಡ್ತಾನೆ. ಅಷ್ಟು ವಿಜಿಲೆನ್ಸ್ ಕಮಿಷನಲ್ಲೇ ಲಂಚಕೋರ ಆಗಿಬಿಟ್ರೆ ಏನು ಮಾಡ್ತೀರಿ ಅದಕ್ಕೆ? ಆದರೆ ವಿಜೇಂದ್ರ ಸ್ವಾಮಿಗಳು ಅಷ್ಟು ಚೇಂಜ್ ಮಾಡ್ತಾರೆ, ಅರ್ಥ ಆಯ್ತಂತೆ. ದೊಡ್ಡ ಸಿದ್ಧಿ ನಮಗೆ ಗೊತ್ತಿಲ್ಲ, ಈ ಕೆಲಸಕ್ಕೆ ಹೋಗ್ತೇವೆ ಅಷ್ಟೇ. ನಿಜವಾದ ದೊಡ್ಡ ಸಿದ್ಧಿ ಗೊತ್ತವನಿಗೆ ಸಣ್ಣ ಕಡೆ ಅಟ್ರಾಕ್ಷನ್ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ವಿಜೇಂದ್ರ ಸ್ವಾಮಿಗಳ ಸಿದ್ಧಿ ಬಹಳ ದೊಡ್ಡ ಸಿದ್ಧಿ. ಆ ಸಂಚಾರ ಮಾಡ್ತಾ ಮಾಡ್ತಾ ಈಗೆಲ್ಲ ಇಲ್ಲೆಲ್ಲ ಓಡಾಡಿದ್ದಾರೆ. ಕೋಲಾರಕ್ಕೆ ಬಂದ್ರಂತೆ, ಅಲ್ಲೊಬ್ಬ ವಾದಿ ವಾದಕ್ಕೆ ಬಂದ, ಕಥಾ ಪ್ರಕಾರ ಸೋತ. ಅದು ಸಂಕೇತವಾಗಿ ಪ್ರಾಣದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವತ್ತು ಕೋಲಾರಕ್ಕೆ ಹೋದ ವಿಜಯ ಮಾರುತಿ ಅಂತಲೇ ಕರೀತಾರೆ. ವಿಜಯದ ಸಂಕೇತವಾಗಿ ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ ವಿಜಯ ಮಾರುತಿ ಅಂತಲೇ ಹೆಸರು. ಆ ಕೋಲಾರಕ್ಕೆ ಹೋಗಿ ನೋಡಿ, ಒಳ್ಳೆ ಅದ್ಭುತವಾದಂತಹ ಮಾರುತಿಯ ದೇವಸ್ಥಾನ ಕಾಣಬಹುದು. ವಿಜೇಂದ್ರ ಸ್ವಾಮಿಗಳ ಹೆಸರು ಅಜರಾಮರ. ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಅವರು ತುಮಕೂರಿಗೆ ಬರ್ತಾರೆ. ಅದು ಇಲ್ಲೆಲ್ಲ ವಿಜೇಂದ್ರ ಸ್ವಾಮಿ ಓಡಾಡಿದ ಜಾಗ. ಆಗ ಬೆಂಗಳೂರು ಪ್ರಸಿದ್ಧಿ ಆಗಿದ್ದಿಲ್ಲ. ಬೆಂಗಳೂರು ಪ್ರಸಿದ್ಧಿ ಆಗಿದ್ದು ಇತ್ತೀಚೆಗೆ ಹೊರತು, ಹಿಂದೆಲ್ಲ ಬೆಂಗಳೂರು ಅಂದ್ರೆ ಬೆಂಗಳೂರು ಇತ್ತು. ಆದರೆ ಈ ರೀತಿಯಾದ ಒಂದು ವಿದ್ಯಾಕೇಂದ್ರವಾಗಿ ಬೆಂಗಳೂರು ಹೆಸರು ಮಾಡಿದ್ದಿಲ್ಲ. ತುಮಕೂರಿಗೆ ಹೋದ್ರಂತೆ. ಅಲ್ಲಿ ವ್ಯಾಸರಾಜರಿಂದ ಆಗಲೇ ಒಂದು ಮಠ ಶುರುವಾಗಿತ್ತು. ವ್ಯಾಸರಾಜರು ತುಮಕೂರಿಗೆ ಮೊದಲೇ, ಇವತ್ತಿಗೂ ವ್ಯಾಸರಾಜ ಮಠ ಅಂತ ಇದೆ ಅಲ್ಲಿ. ವ್ಯಾಸರಾಜರ ಕಾಲಕ್ಕೆ ಕಟ್ಟಿಸಿದ ಗೋಪಾಲಕೃಷ್ಣ ದೇವರ ಗುಡಿ ಇವತ್ತಿಗೂ ಇದೆ. ಅಂದರೆ ವ್ಯಾಸರಾಜ ಎಷ್ಟು ಸಂಚಾರ ಮಾಡಿದ್ದಾರೆ ಯೋಚನೆ ಮಾಡಿ. ಅನೇಕರು ಪ್ರಾಣದೇವ ಪ್ರತಿಷ್ಠಾಪನೆ ಮಾಡಿ ಕೇಳಿರ್ತಾರೆ. ಅಲ್ಲಿ ನಾರಾಯಣರ ಪ್ರತಿಷ್ಠಾಪನೆ ಮಾಡಿರೋ ಸ್ಥಳ ಅದು ಒಂದು. ಅಲ್ಲಿ ಹೋಗ್ತಾರೆ, ಗುರುಗಳು ಬಂದ ಜಾಗ ಅಂತ ಹೋಗ್ತಾರೆ. ಜನಗಳಿಗೆಲ್ಲ ವ್ಯಾಸರಾದ ಶಿಷ್ಯರು ಬಂದು ಅಂತ ಗೌರವಿಸ್ತಾರೆ. ಯಾವಾಗ ಇವರು ವಾದ ಕೌಶಲ ನೋಡಿದ ತಕ್ಷಣ ವಿಜೇಂದ್ರ ಸ್ವಾಮಿಗಳ ಬಗ್ಗೆ ಭಾರಿ ಗೌರವ ಹೊಂದ್ತಾರೆ. ಸಂಚಾರ ಮಾಡ್ತಾ ಮಾಡ್ತಾ ವಿಜಯನಗರಕ್ಕೆ ಬರ್ತಾರೆ. ಅಷ್ಟೊತ್ತಿಗೆ ರಾಮರಾಯ ಅಳಿಯ ರಾಮರಾಯ ಅಂತ ಹೆಸರು, ವಿಷ್ಣುದೇವರಾಜನ ಅಳಿಯ ಅಂತ. ಆತ ರಾಜ್ಯಭಾರಕ್ಕೆ ಬಂದಿರ್ತಾನೆ. ವ್ಯಾಸರಾಜರು ವೃಂದಾವನಸ್ಥರಾಗಿರ್ತಾರೆ ಅಷ್ಟೊತ್ತಿಗೆನೆ. ಮತ್ತೆ ಅನೇಕ ಸರ್ತಿ ನಡೆದೋಗುತ್ತೆ, ಅದೆಲ್ಲ ಹೇಳೋದಕ್ಕೆ ಗೊತ್ತಿಲ್ಲ. ಆಗ ಅಳಿಯ ರಾಮರಾಯ ಯೋಚನೆ ಮಾಡಿಬಿಟ್ಟು, ಸ್ವಾಮಿ ತಮ್ಮ ವಿದ್ಯಾವೈಭವ ಕೇಳಿದ್ದೇವೆ, ನಮ್ಮ ಹಿಂದೆ ನಮ್ಮ ಮಾವ ಕೃಷ್ಣದೇವರಾಜ ನಿಮ್ಮ ಗುರುಗಳು ವ್ಯಾಸರಾಜರಿಗೆ ರತ್ನಾಭಿಷೇಕ ಮಾಡಿದ್ದಂತೆ, ನಾವು ತಮಗೆ ಮಾಡ್ತೇವೆ ಸ್ವೀಕಾರ ಮಾಡಬೇಕು ಅಂತ ಹೇಳಿ ವಿಜೇಂದ್ರ ಸ್ವಾಮಿಗಳಿಗೆ ರತ್ನಾಭಿಷೇಕ ಮಾಡಿದ್ದು ಅಳಿಯ ರಾಮರಾಯ ಮಾಡುತ್ತಾನೆ. ಬಹಳ ಅದ್ಭುತವಾಗಿ ಎಷ್ಟು ಎಷ್ಟು ಮಟ್ಟಿ ಮಾಡಿ ಪ್ರತಿಪಾದ ರಚಿತ, ಹೆಜ್ಜೆ ಹೆಜ್ಜೆಗೆ ರಕ್ತ ಸುರಿಸ್ತಿದ್ದಂತೆ, ಮುಂದೆ ಹೋಗ್ತಿದ್ದಾಗಲ್ಲ ಅಭಿಷೇಕ ಮಾಡ್ತಿದ್ದಂತೆ. ಅಂಥ ಒಂದು ಸ್ಥಿತಿ ಪಡೆದಿದ್ರು, ಅನೇಕ ದಿವಸ ಇದ್ರು. ಅಷ್ಟೊತ್ತು ಗುರುಗಳು ವೃಂದಾವನಸ್ಥಾನ ಸುರೇಂದ್ರ ತೀರ್ಥ ವೃಂದಾವನ ಅಲ್ಲೇ ಇರೋ, ಇವತ್ತು ಮುಚ್ಚೋಗ್ಬಿಟ್ಟಿದೆ ಅಷ್ಟೇ, ಈಗ ಒಂದು ಮೊನ್ನೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಸುರೇಂದ್ರ ಸ್ವಾಮಿ ಪ್ರಿಯವಾಗಿತ್ತು. ಸಂಚಾರ ಮಾಡ್ತಾ ವಾಪಸ್ ಬಂದು ಮತ್ತೆ ಕುಂಭಕೋಣಕ್ಕೆ ಬಂದು, ಕುಂಭಕೋಣದಲ್ಲಿ ದಿನ ಬೆಳಗಾದ್ರೆ ಸಮಸ್ಯೆಗಳು, ಎಂಥ ಸಮಸ್ಯೆ, ಇಂಥ ಜನಗಳು ತರ್ತಾ ಇದ್ರು. ಸೋತ ವಿದ್ವಾಂಸರಷ್ಟು ಕಿತಾಪತಿ ಯಾರು ಮಾಡೋದು ನೆನಪಿರಲಿ, ವಿದ್ವಾಂಸರು ಭಾರಿ ಕಿತಾಪತಿ ಜನಗಳು, ಏನಾರ ಮಾಡಿ ಯಾರಿಗೆ ಅವಮಾನ ಮಾಡಬೇಕು ಅಂತೇಳಿ ದಿವಸ ಒಂದು ಸಮಸ್ಯೆ ತರ್ತಿದ್ರು. ವಿಜೇಂದ್ರ ಸ್ವಾಮಿ ಇದರಲ್ಲಿ ಗೆಲ್ತೀರಾ ಇದರಲ್ಲಿ ಗೆಲ್ತೀರಾ ನೋಡೋಣ ಅಂತ ಅವರು ಒಬ್ಬ ನ್ಯಾವನ್ನ ಕರೆಸಿದ್ರು. ಒಳ್ಳೆ ನೇಕಾರ ಅವರು ರಕ್ತ ಕಂಬಳಿ ನೇಯ್ತಾ ಇದ್ನಂತ ನೋಡಿ ನೋಡ್ತಿರ್ಲಿಕ್ಕೆ ಒಳ್ಳೆ ರಕ್ತ ಕಂಬಳಿ ನೇತು ಹಾಕಿಬಿಡ್ತಾ ಇದ್ದ. ಸ್ವಾಮಿ ನನ್ನಲ್ಲಿ ನನ್ನ ಸೋಲಿಸ್ತೀರಾ ಅಂತ ಕೇಳಿದ. ಆಯ್ತು ಬಾ ಅಂತ ಹೇಳಿದ್ರು. ಯಾವುದರಲ್ಲಿ ಇಲ್ಲ ಅಂದ್ರೂ ಕೂಡ ಅವ್ರ ಕೀರ್ತಿ ಆಗಿತ್ತು ಗೊತ್ತಾ, ಯಾವುದರಲ್ಲಿ ಅಂದ್ರೆ ಮಧು ಸಿದ್ಧಾಂತ ಕೌಮಾನ, ಆ ಒಂದು ಯೋಚನೆ ಇತ್ತು ಅವ್ರು. ಯಾವ ಎಲ್ಲಿ ಸೋತರು ಕೂಡ ಮಧು ಸಿದ್ಧಾಂತ ಸೋತ, ಇದು ಯಾವ ಮ್ಯಾಚ್ ಯಾವ ಟೀಮ್ ಸೋತರು ಕೂಡ ಇಂಡಿಯಾ ಸೋತು ಅಂತಾರಲ್ಲ, ಹಾಕಿ ಸೋಗ್ಲಿ ಕ್ರಿಕೆಟ್ ಸೋಲಿ ಪಾಪ ಸೋಗ್ತಾನೆ ಇರ್ತಾರೆ, ಅದರಲ್ಲಿ ಯೋಚನೆ ಇಲ್ಲ. ಆ ರೀತಿ ಒಂದು ವ್ಯವಸ್ಥೆ, ದೇಶದ ಮರ್ಯಾದೆ ಹೋಗುತ್ತೆ ಅಂತಾರಲ್ಲ ಹಾಗೆ ಮತದ ಮರ್ಯಾದೆ ಹೋಗುತ್ತೆ. ನಾ ಅರ್ಥ ಮಾಡ್ಕೋಬೇಕಾದ್ರೆ ಇವತ್ತು ಏನಾದ್ರು ತಪ್ಪು ಮಾಡಿಬಿಟ್ರೆ ಹೆಸರು ನಮಗಲ್ಲ ಕೆಟ್ಟ ಹೆಸರು ಮತಕ್ಕೆ ಬರುತ್ತೆ, ನೆನಪಿರಬೇಕು. ಒಬ್ಬ ದೇಶದವನು ಹಿಂದೆ ಒಬ್ಬ ಕ್ರಿಕೆಟ್ ಪ್ಲೇಯರ್ ಹೋಗಿ ಕಾಲ್ಚೀಲ ಕತ್ಕೊಂಡು ಬಂದಿದ್ದೆ ಸಾಕ್ಸ್ನ, ಎಷ್ಟು ಸುದ್ದಿ ಆಗಿದ್ ಗೊತ್ತಾ, ಅದು ಒಂದು ಹೋಗಿ ಬಾರಿ ಕಾಲ್ಚೀಲ ಕತ್ಕೊಂಡು ಬರ್ಬೇಕಾದ ಇಂಥ ಚಿಲ್ಲರೆ ಮನುಷ್ಯ ಅಂತೇಳಿ ಅವ್ನ ಮರ್ಯಾದೆ ಕಳ್ಕೊಂಡು ಬಂದ ಅವನು ಹೋಗಿಬಿಟ್ಟು. ದೇಶಕ್ಕೆ ಅವಮಾನ ಮಾಡ್ತೀವಿ ಅಂತ ಎಚ್ಚರ ಇರೋ ಹಾಗೆ ದೇವರಿಗೆ ಅವಮಾನ ಮಾಡಬಾರ್ದು, ಮತಕ್ಕೆ ಅವಮಾನ ಮಾಡಬಾರ್ದು. ಅದಕ್ಕೆ ನಮ್ಮ ರೀತಿ ಗೌರವ ತರಾಗಿರ್ಬೇಕೆ ಹೊರತು ಕಳಂಕ ತರಬಾರ್ದು. ಅದಕ್ಕೆ ಅವ್ರೇನು ಮಪ್ಪ ಅಂತ ಕರೆದ್ರೆ ಎಂಥ ಚಾಲೆಂಜ್ ಬಂದ ಅವನು ನೋಡಿ ನೋಡಿ ರತ್ನ ಕಂಬಳಿನೇ ಹಾಕಿಬಿಟ್ಟ ಫಸ್ಟ್ ಕ್ಲಾಸ್ ಆಗಿ. ವಿಜೇಂದ್ರ ಸ್ವಾಮಿ ದೊಡ್ಡ ಗುಣಗ್ರಾಹಿಗಳು, ಭಾರಿ ಹೊಗಳಿದ್ರ ಆತನ, ಭಾರಿ ಚೆನ್ನಾಗಿದೆ ಅಂತ ಹೇಳಿದರು. ಅವಮಾನ ಮಾಡೋ ಉದ್ದೇಶ ಅವ್ರಿಗಿರಲಿಲ್ಲ, ಹೇಳಿದರು ಆಗ ನೀವು ಮಾಡಿ ಮಾಡ್ತೀನಿ ಅಂತ ಹೇಳಿದರು. ಏನು ಗೊತ್ತಾ ಆಶ್ಚರ್ಯ, ಹೇಳಿ ನೇಲಿಗೆ ಶುರು ಮಾಡಿದ್ರಂತೆ ಅದ್ಭುತವಾದ ಚಿತ್ರ. ಅವನು ಏನೇನೋ ಬರೆದಿದ್ದ ಸೀತಾರಾಮರ ಲಕ್ಷಣ ಚಿತ್ರ ಬರ ನೇಯ್ದ್ರಂತವಲ್ಲ ರತ್ನ ಕಂಬಳಿ ಒಳಗೆ, ಅವನಿಗೆ ಆಶ್ಚರ್ಯ ಆಗೋಯ್ತು. ಇದು ಹೇಗಿದೆ ನೋಡು ಅಂತ ಹೇಳಿದರು. ನಾವೇ ಹೇಳ್ಕೊಳ್ಳಿಲ್ಲ, ಅವನು ಹೇಳಿದ ಸ್ವಾಮಿ ನಿಮ್ಮ ಮಾಡಿದ್ರೆ ನಮ್ಮದು ಏನೂ ಅಲ್ಲ ಅಂತ ಒಪ್ಕೊಂಡ್ಬಿಟ್ಟು, ನಮ್ದೇನೂ ಅಲ್ಲ, ದಯವಿಟ್ಟು ಕ್ಷಮಿಸಬೇಕು. ಅಂದರೆ ಅಹಂಕಾರ ಇಲ್ಲ, ನೆನಪಿರಬೇಕು, ಅಹಂಕಾರ ಇಲ್ಲ, ಕೊಚ್ಚಿಕೊಳ್ಳೋದಿಲ್ಲ, ಅದು ಯಾವುದೂ ಇಲ್ಲ, ಅದೇ ನಿಜವಾದ ಜ್ಞಾನಿಗಳ ಲಕ್ಷಣ. ಅವಮಾನ ಅಂತೂ ಮಾಡೋದೇ ಇಲ್ಲ ಅವರು, ಸೋತವರಿಗೆ ಅವಮಾನ ಪುರಸ್ಕಾರ ಮಾಡ್ತಿದ್ರು ಹೊತ್ತು ಅವಮಾನ ಮಾಡ್ತಿರ್ಲಿಲ್ಲ. ಹೇಳ್ತಾನೆ ಸ್ವಾಮಿ ನಿಜವಾಗಲೂ ದೊಡ್ಡ ಕಲೆಗಾರರು ನೀವು, ನಮಸ್ಕಾರ, ಒಂದು ಪ್ರಾರ್ಥನೆ ಅಂದಂತೆ ಏನು ಅಂದರೆ ದಯವಿಟ್ಟು ಅದು ನನಗೆ ಕೊಡಿ ಅಂತ ಕೇಳಿದಂತೆ. ನೈದಿದ್ದು ನನಗೆ ಕೊಡಿ, ನಮ್ಮ ದೇಶಕ್ಕೆ ತೋರಿಸ್ತೀನಿ ಹೋಗಿಬಿಟ್ಟು, ಕಾಶ್ಮೀರದ ಕರೆಸಿದ್ರಂತ ಪಾಪ ಅವನದು, ನಂದು ಎಲ್ಲ ಜನ ತೋರಿಸ್ತೇನೆ ಅಂತ ಹೇಳಿಬಿಟ್ಟು ಅಂದರೆ ಅಂಥ ಒಂದು ಪರಿವರ್ತನೆ ಮಾಡಿದವರು. ಹೀಗೆ ಕೆಲಸ ನಡೀತಾ ಇತ್ತು. ಒಬ್ಬನು ಶಿಲ್ಪಿ ಬಂದ, ಒಂದ್ಸಲ ಶಿಲ್ಪಿ ಬಂದ, ಚಿತ್ರ ವಿಚಿತ್ರ ಶಿಲ್ಪಗಳನ್ನು ಮಾಡೋ ಶಕ್ತಿ ಇತ್ತಂತವನು. ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡ್ತಿದ್ದ. ಚಿತ್ರಗಳನ್ನು ಮಾಡಿದರೆ ನಮಗೆ ಚೆನ್ನಾಗಿ ಕಂಡ್ರೆ ಕಾಲದು ಶಾಸ್ತ್ರದ ಲಕ್ಷಣ ಬರಬೇಕಾದ್ರೆ ಲಕ್ಷಣ ಬರುತ್ತೆ, ಬರೀ ನೋಡೋದಕ್ಕೆ ಚೆನ್ನಾಗಿದ್ರೆ ಅರ್ಥ ಇಲ್ಲ, ಲಕ್ಷಣ ಇದ್ರೆ ಮಾತ್ರ ಚೆನ್ನಾಗಿರೋದು ಅಂತ ಕರೀತಾರೆ ಆಚಾರ್ಯ. ತಂತ್ರಸಾರದಲ್ಲಿ ಎಲ್ಲ ಲಕ್ಷಣಗಳು ಹೇಳ್ತಾರೆ, ಯಾವ ವಿಗ್ರಹ ಹೇಗಿರಬೇಕು, ವಿಗ್ರಹದ ಕಣ್ಣು ಹೇಗಿರಬೇಕು, ಬಾಯಿ ಹೇಗಿರಬೇಕು, ಪಾದ ಹೇಗಿರಬೇಕು, ಪಾದದ ಬೆರಳು ಹೇಗಿರಬೇಕು, ಬೆರಳು ಮಧ್ಯೆ ಜಾಗ ಎಷ್ಟು ಬಿಟ್ಟಿರಬೇಕು, ಯಾವ್ಯಾವ ಬೆರಳಿನ ಉಗುರುಗಳು ಹೇಗೆ ಬರಬೇಕು, ಇಷ್ಟು ಪರಿಸ್ಪೆಕ್ಷನ್ ನೋಡಿದರೆ ಸಿಬ್ಬಿಗಳು ಆಶ್ಚರ್ಯ ಪಡ್ತಾರೆ, ನಾವು ಇದನ್ನು ಕೇಳೇ ಇಲ್ಲ ಅಂತ ಶಾಸ್ತ್ರ ಬರೆದ್ರೆ ಮಧ್ವಾಚಾರ್ಯರು ಅಂತ ಹೇಳಿದ್ದ. ಮುಖದ ಪ್ರಪೋರ್ಷನ್ ಹೇಗೆ, ಎಂಟೈರ್ ಬಾಡಿ ಪ್ರಪೋರ್ಷನ್ ಹೇಗೆ, ದೇವರು ರಾಮದೇವರು ಬಿರುಗಳು ಬಾಗಿರ್ತಾರೆ ಎಷ್ಟು, ಯಾವ ರೀತಿ ಯಾವ ಆ್ಯಂಗಲಲ್ಲಿ ಬಾಗಬೇಕು, ಅದೆಲ್ಲ ಅದಕ್ಕೆ ಶಾಸ್ತ್ರ ಅಂತ ಕರೆಯೋದು. ಶಾಸ್ತ್ರ ಹೇಗೆ ಟ್ರಸ್ ಮಾಡಬೇಕು, ಎಷ್ಟು ಕೊಡಬೇಕಲ್ಲ ಗೊತ್ತಿರುತ್ತಾರೆ ಸೈಂಟಿಫಿಕಲಿ, ಆ ಥರ ಅದೆಲ್ಲ ಮಾಡಿದ್ದನ್ನು ನೋಡಿಬಿಟ್ಟು ಅವನು ಬಂದ, ಮಾಡ್ತೀನಿ ಸ್ವಾಮಿ ಅಂತ ಹೇಳಿದ. ಮಾಡು ಅಂತ ಹೇಳಿದ್ರು, ಮಾಡಿ ತೋರಿಸ್ತೀನಿ, ನೀವು ಮಾಡಿ ಅಂತ ಮಾಡ್ತೀರಿ ಅಂತ ಹೇಳಿ. ಮೊದಲು ಮಾಡೆಲ್ ಮಾಡ್ಕೋಬೇಕಲ್ಲ, ಫಸ್ಟ್ ಮೇಣದ ಬತ್ತಿಯಲ್ಲಿ ಮಾಡೋದು ಮಾಡ್ಕೋಬೇಕಂತ. ಮೇಣದ ಬತ್ತಿ ಬಹಳ ಕಾಲ ಮೇಣದಲ್ಲಿ ಮಾಡ್ಕೋದು, ಮೇಣದ ಬತ್ತಿ ಅಂತ ಮೇಣದಲ್ಲಿ ಮಾಡಬೇಕು. ಮೇಣ ಕೊಟ್ಟರು ಅದರಲ್ಲಿ ಮಾಡಿ ಆಮೇಲೆ ಅದನ್ನು ಎರಕ ಹೋಗಬೇಕು. ಮೇಣದಲ್ಲಿ ಮಾಡಿದ್ರಂತೆ ತುಳಸಿ ಕಡ್ಡಿ, ಅವ್ರು ಬೇರೆ ತಗೋತಿರಲಿಲ್ಲ, ಅವನೇನೋ ತಗೋತಿದ್ದ, ತುಳಸಿ ಕಡ್ಡಿಲಿ ಮಾಡಿದ್ರಂತೆ. ತುಳಸಿಯಿಂದ ಪಾವಿತ್ರ್ಯ ಬರುತ್ತೆ, ನೆನಪಿರಬೇಕು, ತುಳಸಿಯಿಂದ ಪಾವಿತ್ರ್ಯ, ಅದರಿಂದ ಮೆದುವಾದ್ರಿಂದ ಆಕಾರ, ಅನೇಕ ವಿಗ್ರಹ ಮಾಡಿ ತೋರಿಸ್ತಾರೆ ಅವನ ಮುಂದೆ. ಬಹಳ ಆಶ್ಚರ್ಯ ಪಡ್ತಾನೆ, ಸೊ ವಿಗ್ರಹ ಮಾಡಕ್ಕೆ ಬರುತ್ತೆ ಅಂದರೆ ಎರಕ ಹಾಕ್ಲಿಕ್ಕೆ ಬರುತ್ತೆ, ಅದೊಂದು ಆಲ್ಟ್ ಡಿಫ್ರೆಂಟ್ ಆಲ್ಟ್, ಮತ್ತೆ ಎರಕ ಹೊಯ್ಯೋದೆ ಒಂದು ಆಲ್ಟ್ ಅದು ಒಂದು. ಆಯಿತು ಮಾಡ್ತೇವೆ ಅಂತ ಹೇಳ್ತಾರೆ, ಎಲ್ಲ ಎರಕ ಹೊಯ್ದರಂತೆ. ಲಕ್ಷ್ಮೀನಾರಾಯಣ ದೇವರು, ವರಹ ದೇವರು, ಹೈಗ್ರೀ ದೇವರು, ಪ್ರಾಣದೇವರು, ಆಚಾರ್ಯರು, ವೇದವ್ಯಾಸ ದೇವರು, ಬರೀ ದೇವರುಗಳನ್ನೇ ಅಷ್ಟು ಸಾಲು ಸಾಲು ಮಾಡಿಟ್ಟರಂತೆ ನೋಡ್ತಾನೆ. ಅಷ್ಟು ಲಕ್ಷಣ ಭರಿತವಾದಂಥ ಇದು ಮಧ್ವಾಚಾರ್ಯ, ನಮಗೇನೂ ಕೊರತೆ ಬರದಷ್ಟಂತ ಮಾಡಿಟ್ಬಿಟ್ಟಿದ್ದಾರೆ. ಅವ್ಯಯಂ ಸತತಮ ಪಿಪಭುಕ್ತ್ಯ, ಒಬ್ಬ ಆಸ್ತಿ ಮಾಡಿದ್ದಾರೆ ತಂದೆ ತಾಯಿಗಳು, ಮಕ್ಕಳು ಕೂತ್ ತಿನ್ನಬೇಕು ಅಂತ ಹೇಳ್ತಾರಲ್ಲ ಆಟೆ, ಏಳೇಳು ಜನ್ಮ ಜನರೇಷನ್ ತಿಂದ್ರು ಖರ್ಚಾಗೋದಿಲ್ಲ ಅಂತ ಹೇಳ್ತಾರಲ್ಲ, ನಮ್ಮದು ಕೋಟ್ಯಂತರ ಜನರೇಷನ್ ತಿಂದ್ರು ಖರ್ಚಾಗೋದಿಲ್ಲ ಅಂತ ಆಸ್ತಿ ಮಾಡಿದ್ದಾರೆ ಆಚಾರ್ಯರು, ಎಲ್ಲ ಉಪಯೋಗ ಮಾಡ್ಕೊಂಡು ತೋರಿಸಿದ್ರಂತೆ. ಇದೆಲ್ಲ ಕಥೆಯಲ್ಲ, ಇವತ್ತಿಗೂ ಕುಂಭಕೋಣಕ್ಕೆ ಹೋಗಿ ವಿಗ್ರಹಗಳ ರಾಶಿ ಸಿಗುತ್ತೆ. ಗಜೇಂದ್ರ ಸ್ವಾಮಿಗಳು ಸ್ವತಃ ಮಾಡಿದ ವಿಗ್ರಹಗಳು ಕಣ್ಣಾರೆ ನೋಡಬಹುದು ನೀವು, ಹಾಗೆ ಇಟ್ಟಿದ್ದಾರೆ ಮಠದಲ್ಲಿ. ಅವತ್ತೇ ಪ್ರಿಸರ್ವ್ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ರೆ, ಪಂಚಲೋಹದಲ್ಲಿ ಯಾರಿಗೋ ಬೇರೆ ಬಳ್ಳಿ ಬೇರೆ ಬೇರೆ, ಬರೀ ಬಳ್ಳಿ ಬೇರೆ ಬೆಳ್ಳಿವು, ಪಂಚಲೋಹದ ಬೇರೆ, ಚಿನ್ನದ ಬೇರೆ, ಎಲ್ಲ ವೆರೈಟಿನ ಮಾಡೋಕ್ಕೂ ಬರಬೇಕು ಅವರು. ಅದಿಷ್ಟನ್ನು ಮಾಡಿ ತೋರಿಸಿದ್ರಂತೆ, ನಿಜವಾಗಲೂ ಆಶ್ಚರ್ಯಪಟ್ಟು ಬಿಡ್ತಾರೆ. ಈ ರೀತಿ ನಮ್ಗೆ ಹೊಸ್ತಲ್ಲ, ಆಚಾರ್ಯ ಮಠಗಳು ಉಂಟಲ್ಲ, ಮಠಗಳ ಪ್ರತಿಯೊಂದು ವಿಗ್ರಹವನ್ನು ಆಚಾರ್ಯ ಸ್ವತಃ ಮಾಡಿದ ವಿಗ್ರಹಗಳು, ಆಚಾರ್ಯ ಬರೀ ಗ್ರಂಥ ಬರೆದಿದ್ದಲ್ಲ, ವಿಗ್ರಹಗಳನ್ನು ಅವರೇ ಸ್ವತಃ ಮಾಡಿದ ವಿಗ್ರಹಗಳು. ಅದಕ್ಕೆ ಅಷ್ಟು ಸಿದ್ಧಿ ಅಂತ ಕಾಣೋದು. ಅಷ್ಟು ಸಿದ್ಧಿ ಬರಲಿಕ್ಕೆ ಕಾರಣ ಅವರೇ ಎರಕ ಹೋಯ್ದು ಅವರೇ ಮಾಡಿದ್ದು, ಇನ್ನೊಬ್ಬರು ಮಾಡಿತ್ತು ಆಹ್ವಾನ ಮಾಡಿದ್ದಲ್ಲ, ಮಾಡ್ಬೇಕಾದ್ರೆ ಆವಾಹನೆ ಆಗಿರ್ಬೇಕು ಅಂತ ರೀತಿ ಮಾಡ್ತಾರೆ. ಎಷ್ಟು ಜನ ಮಾಡಿದ್ದಾರೆ ವಾದಿರಾಜ ಸ್ವಾಮಿ, ಎಷ್ಟು ಹೆಗ್ರೇ ದೇವರು ಮಾಡಿ ಯೋಚನೆ ಮಾಡಿ, ತುಂಬ ಜನ ಗಮನಿಸಿರಬೇಕು. ಸೋದೆ ಮಠದಲ್ಲಿ ಹೆಗ್ರೇ ದೇವರು ಎಲ್ರಿಗೂ ಗೊತ್ತು, ಉಡುಪಿಯ ಇಳಿದು ಏಳು ಮಠದಲ್ಲೂ ಹೆಗ್ರೇ ದೇವರಿದ್ದಾರೆ, ಅನೇಕರು ನೋಡಿಲ್ಲ. ಅದೆಲ್ಲ ವಾದಿರಾಜ ಸ್ವಾಮಿ ಮಾಡಿಕೊಟ್ಟರು, ಉಳಿದ ಮಠಕ್ಕೆಲ್ಲ ಅವ್ರು ಮಾಡಿಕೊಟ್ಟರು. ಪ್ರತಿಯೊಂದು ಮಠದಲ್ಲಿ ಇವತ್ತಿಗೂ ಪೂಜೆ ಮಾಡ್ತಾರೆ, ಪ್ರತಿಯೊಂದು ಮಠದಲ್ಲೂ ಹೆಗ್ರೇ ದೇವರಿದ್ದಾರೆ, ಸ್ವತಃ ಕೈಯಾರೆ ಎರಕ ಹಾಕಿದವರು ವಾದಿರಾಜ ಸ್ವಾಮಿಗಳು. ಗೃಹಸ್ಥರು ಯಾದವಾರ್ಯರು ವೇದವ್ಯಾಸರು ವಿಗ್ರಹ ಮಾಡಿಟ್ಟಿದ್ದಾರೆ, ಅದು ಇವತ್ತು ತುಂಬ ಜನದ ಗೊತ್ತು, ಪ್ರಸಿದ್ಧವಾದಂಥ ಕಲಾಕಾರರು. ರಾಘವೇಂದ್ರ ಸ್ವಾಮಿಗಳು ಸ್ವತಃ ಬಂತರ ಉಡುಪಿಗೆ ಹೋದ ಕಾಲಕ್ಕೆ ಕೃಷ್ಣನ ಚಿನ್ನದ ಕೃಷ್ಣನ್ ಮಾಡಿದ್ದಾರೆ. ಇವತ್ತು ಮಠದ ದಿವಸ ತೋರಿಸ್ತಾರೆ, ಅದು ಚಿನ್ನದ ಕೃಷ್ಣನ ದಿವ ಮಾಡಿದ್ದಾರೆ. ಸಂತಾನ ಕೃಷ್ಣ ಅಂತಾನೆ ಹೆಸರು, ಅದು ಆರಾಧನೆ ಮಾಡಿದರೆ ಸಂತತಿ ಆಗುತ್ತೆ ಅಂತಾನೆ ಪ್ರಸಿದ್ಧ. ಅಂದ್ರೆ ಎಷ್ಟು ಕಲಾಕೋವಿದರಾಗಿದ್ರು ಅಂತ ಅರ್ಥ ಮಾಡಿಕೊಂಡ್ರೆ, ಇವತ್ತು ಯಾವುದಿಲ್ಲ ಹರಡ್ತಿದ್ದಾನೆ ಇವತ್ತಿನ ದಿವಸ, ಯಾವುದೂ ಇಲ್ಲ, ಅಷ್ಟಿದ್ದವ್ರು ಹೇಗಿದ್ರು. ಆದ್ರಿಂದ ಸಮಾಜ ತುಂಬ ಬೆಳೀತಾ ಬಂತು, ಹಿಂದಿನವರೆಲ್ಲ ಸಮಾಜ ಬೆಳೆಸ್ತಾ ಬೆಳೆಸ್ತಾ ಬಂದರು. ಇವತ್ತು ಮೈನಸ್ ಆಗಲಿ ಶುರುವಾಗಿದೆ ಅಷ್ಟೇ. ಇವತ್ತು ಎಷ್ಟು ಜನ ಮಿಸ್ ಆದ್ರೂ ನೋಡ್ಕೋಬೇಕು, ಎಷ್ಟೋ ಫ್ಯಾಮಿಲಿ ವೈಂಡ್ ಅಪ್ ಆಗ್ತಿದೆ ಅಂತ ಕಾಲ ಇದೆ. ಹಿಂದಿನ ಕಾಲಕ್ಕೆ ಡೆವಲಪ್ ಆಗ್ತಿತ್ತು, ವೈಂಡ್ ಅಪ್ ಆಗ್ತಿದೆ. ಯಾರೋ ಬಂದರೆ ಡಿ ಸಿ ಆಫೀಸ್ ಬಂದರೆ ಆಫೀಸೇ ಮುಚ್ಚಿ ಹೋಗ್ಬಿಡ್ತಾರೆ ಅಂತ ಆಗಬೇಡ ಗತಿ ಏನದು. ಡೆವಲಪ್ ಮಾಡದಂತಾಗಬೇಕು, ಮುಚ್ಚೋಯ್ತು ಅಂತಾಗಬೇಕು. ನಮಗೆ ಸಿದ್ಧಿ ಕಾನ್ಸೆಪ್ಟ್ ದಿನೇ ದಿನ ಕಡಿಮೆ ಆಗ್ತಾ ಇದೆ. ಇವತ್ತು ರಾಯರು ವೃಂದಾವನದಲ್ಲಿದ್ದಾರೆ, ಅಷ್ಟು ಮಾಡ್ತಿದ್ದಾರೆ. ಹೊರಗಡೆ ಇದ್ದು ಮಾಡಬೇಕಾದ್ರೆ ಎಷ್ಟು ಮಾಡಿರಬೇಕು ಯೋಚನೆ ಮಾಡ್ಬೋದು ಅಷ್ಟೇನೆ. ಅದೆಲ್ಲ ಮುಗೀತು. ಇನ್ನೊಂದು ಪ್ರಸಂಗ, ಒಂದೊಂದೇ ಚಾಲೆಂಜ್ ತರ್ತಾರೆ. ಒಂದು ಸ್ವಲ್ಪ ಜ್ಯೋತಿಷಿ ಬರ್ತಾನೆ, ಜ್ಯೋತಿಷಿ ಬಂದು ಹೇಳಿದಂತೆ, ಸ್ವಾಮಿ ನಾನು ಎಂಥ ಇವತ್ತು ಜನಗರಿಗೆ ಗೊತ್ತಿಲ್ಲ, ಜ್ಯೋತಿಷ ಅಂದ್ರೆ ನಗ ಜನಗಳಿದ್ದಾರೆ, ಯಾರು ನಗುತ್ತಾರೆ ದೇವ್ರು ನಗುತ್ತಾರೆ. ಅದಿಲ್ಲದೆ ಹೋದ್ರೆ ಪೇಪರೇ ಖರ್ಚಾಗಲ್ಲ, ಮತ್ತೆ ಜ್ಯೋತಿ ಭವಿಷ್ಯವಾಗಲೇಬೇಕು, ದಿನ ಭವಿಷ್ಯ. ಸುಳ್ಳೋ ತಪ್ಪು, ದಿನ ಭವಿಷ್ಯ ಇದ್ರೆ ವ್ಯಾಪಾರ ಆಗುತ್ತೆ, ವ್ಯಾಪಾರನೇ ಆಗೋದು. ನಾ ಹೆಸರೇ ನಾಸ್ತಿಕ ಯುಗ, ಅದಿಲ್ಲದೆ ಪೇಪರ್ ಖರ್ಚು ಮಾಡಿ ನೋಡೋಣ ಅಂತ ಯಾರು ಮಾಡೋದಿಲ್ಲ. ಮತ್ತೆ ತಮಾಷೆ, ದಿನ ಭವಿಷ್ಯ ಹಾಕೋಬೇಕು ಬಿಡೋ, ಮತ್ತೆ ಜ್ಯೋತಿಷ ಕೇಳ್ತಾರೆ. ಆ ರೀತಿ ಆಗಿಬಿಟ್ಟು ಜ್ಯೋತಿಷ ಕೇಳಿ ಮುಂದುವರಿಬೇಕು. ನಾಸ್ತಿಕನು ಕೂಡ ಜ್ಯೋತಿಷ ಕೇಳೇ ಮಾಡ್ತಾನೆ, ಆ ಕಾಲಕ್ಕೆ ಬಂದು ಬೈಯೋದು ಮಾತ್ರ ಬೈತಿರ್ತಾನೆ. ಜ್ಯೋತಿಷ ಸತ್ಯವಾದ ಶಾಸ್ತ್ರ, ಸತ್ಯವಾದ ಶಾಸ್ತ್ರ. ಅದರ ಅನೇಕ ಭಾಗ ಇದೆ, ಬರೀ ಪ್ರಿಡಿಕ್ಷನ್ ಅಷ್ಟೇ ಜನಕ್ಕೆ ಗೊತ್ತಿರೋದು. ಪ್ರಿಡಿಕ್ಷನ್ ಒಂದು ಭಾಗ ಅಷ್ಟೇ, ಪ್ರಿಡಿಕ್ಷನ್ ಅಷ್ಟೇ ಜ್ಯೋತಿಷ ಅಲ್ಲ, ಪ್ರಿಡಿಕ್ಷನ್ ಜ್ಯೋತಿಷದ ಒಂದು ಪಾರ್ಟ್ ಅಷ್ಟೇ. ಆ ಪಾರ್ಟ್ ಪ್ರಕಾರ ಆ ವಿಜಯನ ಸ್ವಾಮಿ ಸಿದ್ಧಹಸ್ತರು. ಯಾರೊಬ್ಬನು ಜ್ಯೋತಿಷಿ ಬಂದ, ಸ್ವಾಮಿ ಜ್ಯೋತಿಷ ಹೇಳ್ತೇನೆ ನಾನು, ನನ್ನಂತೆ ಹೇಳ್ತೀರಾ ಅಂತ ಕೇಳಿದ. ಅವ್ರು ಹೇಳಿದ್ರು, ನೀನು ಹೇಳು, ನಿನ್ನ ಸೋಲಿಸ್ತೇವೆ ಆಯ್ತೋ ಇಲ್ಲೋ, ನೀನು ಒಪ್ಕೋಬೇಕು ಆ ರೀತಿ ಮಾಡ್ತೇವೆ ಅಷ್ಟೇ. ಆಯಿತು ಅಂತ ವ್ಯವಸ್ಥೆ ಮಾಡಿದರು. ಇಬ್ಬರು ಕೂಡ ರಾಜಸ್ಥಾನ, ಸಾಯಂಕಾಲದ ಹೊತ್ತು ವಿಜಯನ ಸ್ವಾಮಿ ಈ ಕಡೆ, ರಾಜ ಈ ಕಡೆ, ಅವರು ಮೂರು ಜನ ನಿಂತಿದ್ದಾರೆ. ರಾಜ ಕರಾರು ಹಾಕ್ತಾರೆ, ಇಷ್ಟೇ ನೀವು ನಾಳೆ ಇಷ್ಟೊತ್ತಿಗೆ ಏನಾಗುತ್ತೆ ಬರೆದಿಡಬೇಕು, ಇಬ್ಬರು ನಾಳೆ ಸಾಯಂಕಾಲ ಇಷ್ಟೊತ್ತಿಗೆ ಏನಾಗುತ್ತೆ ಅಂತ ಬರೆದಿಡಬೇಕು. ಇಷ್ಟೊತ್ತಿಗೆ ನಾಳೆ ಓಪನ್ ಮಾಡೋದು, ಅದನ್ನು ಏನು ನಡೆದಿರುತ್ತೆ ನಾಳೆದೆಲ್ಲ ರೆಕಾರ್ಡ್ ಆಗಿರಬೇಕು, ಯಾರು ಸರಿ ಯಾರು ತಪ್ಪು ಗೊತ್ತಾಗುತ್ತೆ ಅಂತ ಹೇಳಿ. ಇಬ್ಬರು ಕೂಡ ಆಯಿತು ಬರೆದಿಟ್ಬಿಟ್ರು, ಇವರು ಬರೆದಿಟ್ಟು ಅವರು ಬರೆದಿಟ್ಟು ಪ್ಯಾಕ್ ಮಾಡಿ ರಾಜನ ಮುಂದೆ ಇಟ್ಟು ಸಾಯಂಕಾಲ ಬರೆದು ಸಾಯಂಕಾಲ ಓಪನ್ ಮಾಡಬೇಕಷ್ಟೆ. ಮರುದಿ ಏನಾಯ್ತು ಗೊತ್ತಾ, ವಿಶೇಷ ವೈಭವದಿಂದ ಯಾವುದೋ ರಾಜನ ಒಂದು ಮೊದಲೇ ಶೆಡ್ಯೂಲ್ ಪ್ರೋಗ್ರಾಮ್ ಹೊಂದಿತ್ತು. ವಿಜೇಂದ್ರ ಸ್ವಾಮಿಗಳಿಗೆ ಅನೇಕ ದಾನಗಳನ್ನು ಕೊಡ್ತಾನೆ ರಾಜ. ಅವರು ವಿಜೇಂದ್ರ ಸ್ವಾಮಿ ತುಂಬ ಶಾಸನ ಸಿಗುತ್ತೆ ಅವರ ಬಗ್ಗೆ. ಇವತ್ತೆಲ್ಲ 20-30, 60-40 ದಾನಗಳಲ್ಲ, ಅವೆಲ್ಲ ಕೂಡ ಊರೂರೇ ಜಾಗಿರಿ, ಸಾವಿರಾರು ಎಕರೆ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಅಷ್ಟೆಲ್ಲ ಮಾಡ್ತಾನೆ, ಭಾರಿ ವೈಭವ ನಡೆದೋಗ್ಬಿಡುತ್ತೆ. ಅದಕ್ಕೊಂದು ಕಾರಣ ಬೇರೆ ಇತ್ತು, ಆ ರಾಜರಿಗೆ ಮಕ್ಕಳಿರಲಿಲ್ಲ. ವಿಜೇಂದ್ರ ಸ್ವಾಮಿಗಳಿಗೆ ಯಾವಾಗ ಇವನು ಭವಿಷ್ಯನ ನಡ್ಕೊಂಡು ಬಿಟ್ಟ, ಮಕ್ಕಳಾದ್ರೆ ವಂಶ ಬೆಳೆದ್ಬಿಡ್ತು, ಭಾರಿ ಭಕ್ತಿ ಬಂತು ಅವನಿಗೆ. ಆದ್ದರಿಂದ ವಿಶೇಷ ಉತ್ಸವ ಎಲ್ಲ ಮಾಡಿ ಹಾಕಿಬಿಟ್ಟ. ಸಾಯಂಕಾಲದ ಹೊತ್ತಿ ಬಂತು, ಎಲ್ಲ ಓಪನ್ ಮಾಡಿದ್ರು. ಅದು ಆಶ್ಚರ್ಯ ಅಂದರೆ, ಆದಾಗ ಇಬ್ಬರು ಬರೆದಿದ್ರು, ಅದನ್ನು ವಿಜೇಂದ್ರ ಸ್ವಾಮಿಗಳು ಅದಾಗತ್ತೆ ಅಂತ ಬರೆದ್ರು, ಆ ಜ್ಯೋತಿಷರು ಬರೆದಿದ್ದ. ಆಶ್ಚರ್ಯ ಅಂದರೆ, ಸೊ ಜ್ಯೋತಿಷ ಕರೆಕ್ಟ್ ಅಂತ ಪ್ರೂವ್ ಆಗೋಯ್ತು. ಅವ್ರಿಗೆ ಎಲ್ಲೋ ಪ್ರಶ್ನೆ, ಆಮೇಲೆ ಜ್ಯೋತಿಷ ಕರೆಕ್ಟ್ ಅಂತ ಮತ್ತೆ ಇಬ್ಬರಿಂದನೂ ಪ್ರೂವ್ ಆಯಿತು. ಆಮೇಲೆ ಏನಾಯ್ತು ಗೊತ್ತಾ, ಸ್ವಲ್ಪ ಡಿಫ್ರೆನ್ಸ್ ಇತ್ತು. ವಿಜೇಂದ್ರ ಸ್ವಾಮಿಗಳ ಡೀಟೇಲ್ಸ್ ಇನ್ನೂ ಜಾಸ್ತಿ ಇತ್ತು, ಅವ್ನು ಸ್ವಲ್ಪ ಕಡಿಮೆ ಇತ್ತು, ಅವ್ರಿಗೆ ಜಾಸ್ತಿ ಇತ್ತು. ಸೊ ಇವ್ರು ಗೆದ್ದರು ಅಂತ ಆಯ್ತು. ಅದಕ್ಕಿಂತ ಬಹಳ ಆಶ್ಚರ್ಯ ಅಂದರೆ, ಕೊನೆಯಲ್ಲೇ ವಿಜೇಂದ್ರ ಸ್ವಾಮಿಗಳು ಬರೆದಿದ್ರಂತೆ, ಈ ಪತ್ರ ಓದೋ ಹೊತ್ತಿ ಸರಿಯಾಗಿ ಆ ಜ್ಯೋತಿಷಿಗೆ ಪುತ್ರೋತ್ಸವ ಆಯಿತು ಅಂತ ಮೆಸೇಜ್ ಬರುತ್ತೆ ಅಂತ ಬರೆದಿದ್ರಂತೆ. ಇದು ಎಲ್ಲರೂ ಆಶ್ಚರ್ಯ ಪಡ್ತಿದ್ದಾರೆ, ಓದ್ತಿದ್ದಾರೆ, ಅಷ್ಟು ಸುದ್ದಿ ಬಂದೇ ಬಿಡ್ತು. ಭಟ್ರೆ ನಿಮಗೆ ಮಗ ಹುಟ್ಟಿದ್ದಾನೆ, ಅವನು ಎಷ್ಟು ಆಶ್ಚರ್ಯ ಜ್ಯೋತಿಷಿಗಳು ಸಾಷ್ಟಾಗ ನಮಸ್ಕಾರ ಹಾಕಿಬಿಡ್ತು. ಎರಡು ಖುಷಿ ಅವನಿಗೆ, ಮಗ ಹುಟ್ಟಿ ಸುದ್ದಿ ಬೇರೆ ಬಂತಲ್ಲ. ಆದರೆ ಅವನಿಗೆ ಗೊತ್ತಿದ್ದಿಲ್ಲ, ತಮಾಷೆ, ತನಗೆ ಮಗ ಹುಟ್ಟು ಅವನಿಗೆ ಗೊತ್ತಿದ್ದಿಲ್ಲ ಅವನ ಜ್ಯೋತಿಷ್ಯ. ಅದೇ ವಿಜಯಸ್ವಾಮಿ ಹೇಳಿದ್ರಂತೆ ಆ ಸರೆಂಡರ್ ಆಗಿಬಿಡ್ತಾನೆ ಪೂರ್ತಿ ಅವನು. ಅಂದ್ರೆ ವಿಕ್ಟರಿ ಅಂದ್ರೆ ನಾವು ಒಂದ್ ರನ್ನಿಗೆ ಗೆಲ್ಲೋದು ಅಂತ ಹೇಳ್ತಾರೆ, ಲಾಸ್ಟ್ ಬಾಲ್ಗೆ ಗೆಲ್ಲೋದು, ಈ ಕಡೆ ಹೊಡೆದ್ರೆ ಆ ಕಡೆ ಈ ಕಡೆ, ಅಂತ ಡೆಸಿಸಿವ್ ವಿಕ್ಟರಿ ಬೇರೆ ಅಂತಾರೆ, ಲಕ್ಕಿ ಮಿಸ್ಟ್ರಿ ಬೇರೆ. ಇವ್ರಿಗೆಲ್ಲ ಅಂತ ವಿಕ್ಟರಿ ಅಲ್ಲ, ಡೆಸಿಸಿವ್ ವಿಕ್ಟರಿ ತೋರಿಸ್ತಾರೆ ವಿಜೇಂದ್ರ ಸ್ವಾಮಿಗಳು. ಹೀಗೆ ನಡೀತಾ ಹೋಗುತ್ತೆ. ಒಬ್ಬ ದೊಂಬ ಬಂದನಂತೆ, ದೊಂಬರವನ್ನು ಬರ್ತಾನೆ, ಏನೇನೋ ಮಾಡ್ತಾನೆ ಸರ್ಕಸ್ಗಳು. ಇವತ್ತು ದೊಂಬರಾಟ ಅಂತ ನೋಡ್ತಿರ್ತಾರೆ ಪಾಪ, ಕೆಲವು ಹಿಂಸೆ ಆಗಾಗಿರುತ್ತೆ, ಕೆಲವು ಒಳ್ಳೆ ಎಕ್ಸ್ಪರ್ಟ್ಸ್ ಇರ್ತಾರೆ ಪಾಪ, ಜಾದು ಗಿದು ನೋಡ್ತಿರ್ತಾರೆ ಎಲ್ಲ ಕಡೆ, ಹಾಗೆ ಹಾರಿದ ಹೆತ್ತಿದ ಒತ್ತಂತಿ ಎಲ್ಲಿ ನಡೆದ ಏನೇನು ನಡೆದ ಎಲ್ಲ ತೋರಿಸ್ಬಿಟ್ಟ. ಅದು ನಿಜವಾಗ್ಲೂ ಚೆನ್ನಾಗೇ ಇತ್ತು ಪಾಪ. ಇದು ಸ್ವಾಮಿ ಬನ್ನಿ, ಅವರು ಚಪ್ಪಾಳೆ ಹಾಕಿಬಿಟ್ರೆ ಅದಕ್ಕೆ ಪಾಪ ಭಾರಿ ಖುಷಿಪಟ್ಟು, ಸ್ವಾಮಿ ತಾವೀಗ ಮಾಡ್ತೇನೆ ಅಂತ ಹೇಳಿದ್ರು, ನಾನು ನಡೆದು ತೋರಿಸ್ತೇನೆ ಮೇಲೆ ಅಂದರು. ಯಾಕೆ ನಡೀತಾರೆ ಅಂತ ಯೋಚನೆ ಮಾಡ್ತಿದ್ದಾರೆ. ಅವನ್ನೆಲ್ಲ ಪಾಪ ತಂತಿ ಮೇಲೆ ಅವನ್ನ ನಡೆದು ತೋರಿಸಿದ್ದ. ಒಬ್ಬ ಕರೆದ್ರು ಶಿಷ್ಯರನ್ನು ಕರೆದುಬಿಟ್ಟು, ಬಾಳೆನಾರು ತಗೊಂಬ ಅಂತ ಹೇಳಿದ್ರು. ಬಾಳೆನಾರು ಅದು ಎಷ್ಟು ಗಟ್ಟಿ ಅಂತ ಗೊತ್ತು ಕೊಡ್ತೀವಿ, ಪಾಟ ಹೂ ಕಟ್ಟಕ್ಕೆ ಹೋಗ್ತಾರೆ, ಪಾಟ ರದೋಗಿಬಿಡುತ್ತ. ದೊಡ್ಡ ಸಿಂಬಿ ತಂದರು, ಅದನ್ನು ಕುಂಭೇಶ್ವರನ ದೇವಸ್ಥಾನ ಸಾರಂಗಪಾಣಿ ದೇವಸ್ಥಾನದವರಿಗೂ ಕಟ್ಟಿದ್ರಂತ. ಜೋರ ಕಟ್ಟಿಬಿಟ್ಟು ತೆಳ್ಳ ತಿನ್ನ ಗಾಳಿ ಬಂದ್ರೆ ಹೊಡೆದೋಗುತ್ತೆ ಅಂತದ್ದು. ಏನ್ ಮಾಡ್ತಿದ್ದ ಇರೋದು ಯಾರಿಗೆ ಅರ್ಥ ಆಗ್ತಾ ಇಲ್ಲ, ಇದನ್ನ ಯಾಕೆ ತರಿಸಿದ್ರು ಸುಮ್ ಸುಮ್ಮನೆ ಅಂತ ಹೇಳಿ. ಆಮೇಲೆ ವಿಜಯ ಎದ್ರಂತೆ, ಅದ್ರ ಮೇಲೆ ನಡ್ಲಿಕ್ಕೆ ಶುರು ಮಾಡಿದ್ರು. ನಡೆದ್ರೆ ಕೈಲಿ ಮುಟ್ಟಿದ್ರೆ ಅವರು ನಡೀತಾ ಇದ್ದಾರೆ. ಪರಮಾಶ್ಚರ್ಯ ಆಗೋಯ್ತು, ಏನಿದು ಎಂಥಪ್ಪ ವಾಡ ಗೊತ್ತಾ, ಇದು ಸೈಂಟಿಫಿಕ್ ಇದು, ಯಾತಕ್ಕೆ ಗೊತ್ತೇ ಹರಿಯೋದು ಯಾವಾಗ, ಅದಕ್ಕಿಂತ ಭಾರವಾದ ವಸ್ತು ಅಂದ್ರೆ ಹರಿಯುತ್ತೆ, ಅದಕ್ಕಿಂತ ವೇಟ್ ಜಾಸ್ತಿ ಇರಬೇಕು, ಅದಕ್ಕಿಂತ ಲೈಟ್ ಆದ್ರೆ ಮುಗಿದೋಯ್ತು. ಅಣಿಮಾ ಮಹಿಮಾ ಲಘಿಮಾ ಗರಿಮಾ, ಲಘಿಮಾ ಅಂದ್ರೆ ವೇಟ್ ಕಡಿಮೆ ಮಾಡ್ಕೊಳ್ಳೋದು, ಮಹಿಮಾ ಅಂದ್ರೆ ವೇಟ್ ಜಾಸ್ತಿ ಮಾಡಿ, ಅಣಿಮಾ ಲಘಿಮಾ ಗರಿಮಾ ಅಂದ್ರೆ ಹೆವಿ ಮಾಡ್ಕೊಳ್ಳೋದು. ನಾವು ಮಾಡ್ತೇವಲ್ಲ, ಬೇರೆಯವರು ಬಂದಾಗ ಹೆವಿ ಮಾಡಿಬಿಡ್ತೇವೆ, ನಮ್ಮವ್ರು ಬಂದಾಗ ಲೈಟ್ ಆಗಿರುತ್ತೆ. ಕೂಸಿನ ಕೈ ಹತ್ತು ಅಂತಾರೆ, ಎತ್ತಿ ಬಿಡೋ ಈ ಬಂದ್ಬಿಡುತ್ತೆ ಮೇಲೆ ಕೈ. ಇನ್ನೊಂದು ಬಂದ ಕಾಲಕ್ಕೆ ಏನ್ ಮಾಡ್ತೇವೆ, ರಾಗ ಹೊಡೆದೇ ಹತ್ತಬಾರ್ದು, ಇಷ್ಟು ಮಟ್ಟಿಗೆ ಗಣಿಮಾವ ನಮಗೂ ಬರುತ್ತೆ, ಸ್ವಲ್ಪ ಬರ್ತಿರುತ್ತೆ. ಆದ್ರೆ ಅವ್ರಿಗೆ ಪರ್ಫೆಕ್ಟ್ ಆಗಿ ಬರ್ತಿತ್ತು, ಎತ್ತಿದ್ರು ಯಾರು ನಮ್ಮವರು ಬಡಿಸ್ಬೇಕಾದ್ರೆ ದೊಡ್ಡ ಕೈ ಆಗಿಬಿಡುತ್ತೆ, ಇಷ್ಟು ಈಗ ಬ್ಯಾಗ್ ಆಗಿ ತುಂಬಿಕೊಂಡ್ಬಿಡುತ್ತೆ, ತನಿಸ್ತಾನೆ ಮುಚ್ಕೊಂಡ್ಬಿಡುತ್ತೆ. ಹಾಗೆ ಇದು ಮನುಷ್ಯನ ಪದ್ಧತಿಯ ನಿಜವಾದ ಯೋಗಿಗಳು. ಏ ಆಶ್ಚರ್ಯ ಆಗುತ್ತೆ, ನನ್ನ ಯೋಗ ಏನೂ ಅಲ್ಲ ಸ್ವಾಮಿ ನಿಮ್ಮ ಮುಂದೆ ಅಂತೇಳಿ ಸರೆಂಡರ್ ಆಗಿಬಿಡುತ್ತೆ. ಅಂದ್ರೆ ಉಳಿದವ್ರಿಗೆ ಮಾಡೋದಕ್ಕೆ ಹೇಳ್ತಾರೆ, ಸೈನ್ಸ್ ಫಿಲಾಸಫಿ ಮುಂದೆ ಯಾವ ಸಿದ್ಧಾಂತನೂ ಬರೋದಿಲ್ಲ, ಯಾವ ಸೈನ್ಸು ಅದ್ರ ಮುಂದೆ ಅಲ್ಲ. ಆ ಒಂದು ರೀತಿ ಸೈನ್ಸ್ ಆಗಿದ್ದು, ಇದು ಕನ್ಸ್ಟ್ರಕ್ಟ್ ಫಿಲಾಸಫಿ ಆಗಿತ್ತು ಗೆದ್ರು. ಇದೆಲ್ಲ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಪುರುಷಾರ್ಥೋ ಅತಃಶಬ್ದಾದಿತಿ ಪಾದರಾಯಣ ಓಂ, ಅಣುಭಾಷದಲ್ಲಿ ಹೇಳ್ತಾರೆ. ಸರ್ವೇಪಿ ಪುರುಷಾರ್ಥ ಸ್ಯುಃ ಜ್ಞಾನಾದೇವನ ಸಂಶಯ, ತತ್ವಜ್ಞಾನ ಒಂದು ಬಂತು ಅಂದ್ರೆ ಯು ಅಚೀವ್ ಎನಿಥಿಂಗ್ ಅಂತ ಹೇಳ್ತಾರೆ, ಯು ಕ್ಯಾನ್ ಅಚೀವ್ ಎನಿಥಿಂಗ್. ನಮಗೆ ಯು ಅಚೀವ್ ನಥಿಂಗ್ ಅಂತ ಆಗೋಗ್ಬಿಟ್ಟಿದೆ, ತತ್ವಜ್ಞಾನ ವೇಸ್ಟ್ ಆಫ್ ಟೈಮ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಅಂತ ಪರ್ಫೆಕ್ಷನ್ ಬರೋದು ಅದರಿಂದ. ಮತ್ತೊಂದು ದಿವಸ ಗಲಾಟೆ ಶುರುವಾಗಿತ್ತು, ಕುಂಭೇಶ್ವರ ದೇವಸ್ಥಾನ ಸಾರಂಗಪಾಣಿ ದೇವಸ್ಥಾನ, ಆಕ್ಚುಲಿ ಶಾರಂಗಪಾಣಿ ಅಂತ ಹೆಸರು ಅದಕ್ಕೆ, ಸಾರಂಗ ಸಾರಂಗ ಅಂತ ಕನ್ನಡದಲ್ಲಿ ಆಗಿಬಿಟ್ಟಿದೆ ಅಷ್ಟೇನೆ. ಶಾರಂಗಪಾಣಿ ಆತ ಕುಂಭೇಶ್ವರ, ಈತ ವಿಷ್ಣು ಆತ ಶಿವ, ಈತ ಸರಿ ಹರಿ ವಿಷ್ಣು ಆತ ವೈಷ್ಣವ, ಇಷ್ಟೇ ವ್ಯತ್ಯಾಸ. ಒಂದು ಸರೋವರ, ಆ ಸರೋವರ ಯಾರದು ಅಂತ ಗಲಾಟೆ, ನಮ್ಮದು ಅಂತ ಕುಂಭೇಶ್ವರ ದೇವಸ್ಥಾನದವರು, ನಮ್ಮದು ಅಂತ ಇವರು. ಈ ಗಲಾಟೆ ವ್ಯಾಸರಾಜರ ಶ್ರೀರಂಗದಲ್ಲಿ ಗಲಾಟೆ ಆದ ಗಲಾಟೆ ಆಗಿತ್ತು. ನಮ್ಮದು ಅಂತ ಸರೋವರ ನಮ್ಮೇ ಸೇರಬೇಕು ಅಂತವ್ರು, ನಮ್ಮೇ ಸೇರಬೇಕು ಅಂತವ್ರು. ಕೊನೆ ರಾಜಸ್ಥಾನಕ್ಕೆ ಹೋಯ್ತು ಗಲಾಟೆ. ಇವತ್ತು ಕೋರ್ಟ್ ಕಚೇರಿ ಹೇಗೋ ರಾಜಸ್ಥಾನ ಹಾಗೆ, ರಾಜ ಬಂದ ತೀರ್ಮಾನ ಮಾಡಬೇಕು. ಈಗ ಅದಕ್ಕೊಂದು ಪರೀಕ್ಷೆ ಮಾಡಬೇಕು, ಯಾರ್ದೊಂದು ಪರೀಕ್ಷೆ ಮಾಡಬೇಕು. ಅದಕ್ಕೆ ಅವ್ರೇನು ಮಾಡಿದರು, ಅವರೆಲ್ಲ ಬಂದರು, ಶೈವರೆಲ್ಲ ಬಂದು ಹೇಳಿದ್ರಂತೆ, ಸ್ವಾಮಿ ಪರೀಕ್ಷೆ ಆಗಿಬಿಟ್ಟು, ತುಂಬ ದಿವಸದಿಂದ ಇರೋ ಸರೋವರ ಇದೆ, ಸರೋವರದವಳು ಮುಡಿಕೆ ಹುಡುಕಬೇಕು. ಮೊನ್ನೆ ಅಯೋಧ್ಯೆ ಕಾಲ ಪರೀಕ್ಷೆ ಮಾಡಿದ್ರಲ್ಲ, ಅದು ನೋಡಿ ಏನು ಸಿಗುತ್ತೆ ಅಂತ ಹೇಳಿದ್ರು. ಸರೋವರದಲ್ಲಿ ಏನು ಸಿಗುತ್ತೆ, ಅದು ಶಿವ ಚಿಹ್ನೆಗಳು ಸಿಕ್ಕರೆ ಶೈವರದು, ವಿಷ್ಣು ಚಿಹ್ನೆ ಸಿಕ್ಕರೆ ವೈಷ್ಣವರು, ಅದು ತೀರ್ಮಾನ ಮಾಡೋಣ ಅಂತ ಹೇಳಿದ್ರು. ಇದು ಹಾಗೆ ಗೊತ್ತಲ್ಲ ಯಾರು ಹಿಂದೂಗಳದು ಅಲ್ಲೋ ಅಂತ ಹೇಳಿ ದೊಡ್ಡ ಗಲಾಟೆ ಎಬ್ಸಿದಾರಲ್ಲ, ಅದೇ ರೀತಿ ಟೆಸ್ಟ್ ಮಾಡಿದ್ರು, ಹಳೆಯ ಟೆಸ್ಟ್ ಇದು. ಆಯಿತು ಅಂತ ಹೇಳಿ ದೊಡ್ಡ ಸರೋವರ ಅದು, ಈಜುಗಾರನ ಕರೆಸಿದರು. ಇಡೀ ಮರು ದಿವಸ ಬೆಳಿಗ್ಗೆ ಪರೀಕ್ಷೆ ಅಂತ ಆಯ್ತು. ಅವ್ರು ಏನ್ ಮಾಡಿದ್ರು ಗೊತ್ತಾ, ಮೋಸನ ರಾತ್ರಿ ಎಲ್ಲ ಸೇರಿಬಿಟ್ಟು ಸಾವಿರಾರು ಶಿವಲಿಂಗ ಮಾಡಿಸಿ ಬಸವಣ್ಣ ಶಿವಲಿಂಗ ಮಾಡಿ ಸರೋವರದಲ್ಲಿ ಹಾಕಿಬಿಟ್ರು. ಮರುದ ಸಾವಿರ ಸಿಗುತ್ತಲ್ಲ ನಮ್ಮದು ಅಂತ ಆಗುತ್ತೆ ಅಂತೇಳಿ ಎಲ್ಲ ವ್ಯವಸ್ಥೆ ರಾತ್ರಿ ಗುಟ್ಟಾಗಿ ಮುಗಿಸ್ಬಿಟ್ರೆ ಎಲ್ಲ ಕೆಲಸನ. ಮರು ದಿವಸ ಬೆಳಿಗ್ಗೆ ರಾಜ ಬಂದ, ಇನ್ನೇ ಹಾಯ ಎಲ್ಲ ತೆಗಿಬೇಕು, ಇನ್ನೇ ಇಳಿಬೇಕು ಈಜುಗಾರ ಇಳಿಬೇಕು ಮುಡುಗ್ಲಕ್ಕೋಸ್ಕರ. ಇದ್ರೆ ಸಾವಿರ ಒಂದು ನಿಮಿಷ ಇರೋ ಒಂದು ಶಿಷ್ಯನ ಕರೆದ್ರಂತೆ, ಮಂತ್ರಾಷ್ಟ್ರಿ ಮಂತ್ರಿಸಿ ಅವನ ಕೇಳಿ ಕೊಡ್ತಾರೆ ಹಾಕಿಬಿಡು ಹೋಗು ಅಂತ ಹೇಳಿದ್ರು. ಅವ್ರು ಏನೇನು ಹಾಕಿದ್ರು, ಮಂತ್ರಾಷ್ಟ್ರತೆ ಹಾಕಿದ್ರು ಅಷ್ಟೇನೆ. ಅವನು ಮುಡಿದ ಎದ್ದು ಬರ್ತಿದ್ದಾನೆ, ಇವರೆಲ್ಲ ಖುಷಿರೋ ಖುಷಿ, ಏನು ಶಿವಲಿಂಗ ಬರುತ್ತೆ ಇದು ಬರುತ್ತೆ, ಇನ್ನು ಚಪ್ಪಾಳೆ ಹಾಕ್ಬೋದು ಕಾಯ್ತಿದ್ದಾರೆ ಪಾಪ. ತರ್ತಾರೆ ಬರೀ ಸಾಲಿಗ್ರಾಮಗಳು, ಎಲ್ಲ ಹರ್ಮನ್ ದೇವರ ವಿಗ್ರಹಗಳು ಎಲ್ಲ ಕೂಡ ನೋಡಿದ್ರೆ ಒಂದಾದ್ರು ಶಿವಲಿಂಗ ಸಿಗಬೇಕು, ಸಿಗಲೇ ಇಲ್ಲ ಅಂತ ನಡೆಯುತ್ತೆ. ಮುಳುಗೋದು ತರೋದು ಮತ್ತೆ ಹಾಕೋದು, ಮುಳುಗ ತರೋದು ಮತ್ತೆ ಹಾಕೋದು. ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಖರ್ಚು ಮಾಡಿ ಬರೀ ಮಂತ್ರಾಕ್ಷರಿ ಖರ್ಚು ಮಾಡ್ತಾರೆ, ಮಂತ್ರಾಕ್ಷರಿ ಕೆಲಸ ಮಾಡಿದ್ರೆ ಮಂತ್ರಾಕ್ಷತೆ ಸಾಮರ್ಥ್ಯ ತೋರಿಸಿಕೊಡ್ತಾರೆ. ಮಂತ್ರ ಅಕ್ಷತೆ ಬರೀ ನಮಗೆ ಮಂತ್ರಾಕ್ಷತೆ ಏನಿರುವ ಅರಿಷ್ಟ ಕುಂಕು ಕರೆತಿ ಮಂತ್ರಾಕ್ಷತೆ ಅಷ್ಟೇ, ಮಂತ್ರಿಸಬೇಕು ಫಸ್ಟ್, ಮಂತ್ರಿಸಿದಾಗ ಮಂತ್ರಾಕ್ಷತೆ ಆಗೋದು. ಆ ಮಂತ್ರದ ಕಾನ್ಸೆಪ್ಟೇ ಜಗತ್ತಿಗಿರೋದಿಲ್ಲ. ಎಲ್ಲ ನೋಡಿ ಆಶ್ಚರ್ಯ ಪಟ್ಟುಬಿಟ್ಟು ರಾಜ ಹೇಳಿಬಿಟ್ಟ, ಇವ್ರದ್ದು ಅಂತ ಹೇಳಿಬಿಟ್ಟ. ಅವಾಗ ಅವ್ರು ಬಂದ್ರಂತೆ, ಸ್ವಾಮಿ ದೊಡ್ಡ ತಪ್ಪು ಮಾಡಿ, ವಿಜಯ ಸ್ವಾಮಿ ಎಷ್ಟು ಉದಾರಿಗಳು ಗೊತ್ತಾ. ಅವ್ರು ಹೇಳ್ತಾರೆ, ಆಯ್ತು ಸರೋವರ ನಮ್ಮದು ಅಂತ ಆಯ್ತು, ಯೋಚನೆ ಮಾಡಬೇಡಿ, ನೀವು ಉಪಯೋಗಿಸಿ ಅಂತ ಹೇಳಿದರು. ನಮಗೆ ನೀವು ಉಪಯೋಗಿಸಿ ಏನು ತೊಂದರೆ ಇಲ್ಲ, ನಮಗೆ ಗಲಾಟೆ ಬಂದಿದ್ದಕ್ಕೆ ಹೇಳಿದ್ವಿ ಅಷ್ಟೇ ಹೊರತು ಕುಂಭೇಶ್ವರರ ಮನೋನಿಯಾಮಕನ ರುದ್ರದೇವರು ಅವ್ರಿಗೆ ನೀರು ಕೊಡೋದಿಲ್ಲ ಅಂತ ಹೇಳ್ತೀವ, ಉಪಯೋಗಿಸಿ ಏನು ತಪ್ಪಿಲ್ಲ, ಸಂಕೋಚ ಪಡಬೇಡಿ ಅಂತ ಹೇಳಿಬಿಟ್ರು ಅಂತ ಅವ್ರಿಗೆ ನಾಚಿಕೆ ಆಗೋಯ್ತು. ಅವ್ರು ನಂಬಿ ಸಿಕ್ಕಿದ್ರೆ ಇವ್ರು ಹಣಿ ಕೊಡಬಾರ್ದ ಪ್ಲಾನ್ ಮಾಡಿದ್ರು ಪಾಪ, ಉಲ್ಟಪಟ್ಟ ಆಗಿವತ್ತು ಕೇಸ್. ಅಂದ್ರೆ ನಮ್ಗೆ ಎರಡೆರಡು ಕಾಣುತ್ತೆ, ಮಾನವೀಯತೆ ಆಸ್ಪೆಕ್ಟ್ ಒಂದಿದೆ, ಸಿದ್ಧಿ ಆಸ್ಪೆಕ್ಟ್ ಒಂದಿದೆ. ಅದು ಅನೇಕ ಜನರು ಅದನ್ನ ಅರ್ಥ ಮಾಡ್ಕೊಂಬೋದಿಲ್ಲ. ಇವರೆಲ್ಲ ಅವಮಾನ ಮಾಡ್ತಾರೆ, ಅವಮಾನ ಮಾಡಲೇ ಇಲ್ಲ, ಎಲ್ಲ ಉಪಯೋಗಿಸಿ ನೀವೀಗ. ಅವ್ರು ಬಂದ್ರಂತೆ ಸಾಟ್ಟಾಗ ನಮಸ್ಕಾರ ಹಾಕಿಬಿಡ್ತಾರೆ, ಸ್ವಾಮಿ ನಾವೇ ಮಾಡಿದ ಮೋಸ ಇದೆಲ್ಲ ಕೂಡ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ, ಹೀಗಾಯ್ತು ಅಂತೆಲ್ಲ ಹೇಳ್ಕೊಂಡು ಒಪ್ಕೊಂಡಂತೆ ರಾಜ ಅವರೆಲ್ಲ ಬುದ್ಧಿ ಹೇಳ್ಬಿಟ್ಟು ಬಿಟ್ಬಿಡ್ತಾನೆ, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು. ಒಂದ್ ಕಡೆ ಮಹಿಮೆ ಆಯ್ತು, ಸಮಸ್ಯೆ ಪರಿಹಾರ ಆಯ್ತು ಮುಖ್ಯ. ಅದು ಲೋಕೋಪಕಾರಕ್ಕೆ ಮಾಡ್ತಕ್ಕಂಥ ಮಹಿಮೆಗಳೆಲ್ಲ ನಿಜವಾದ ಮಹಿಮೆಗಳು. ಈ ಜಾತಿಗೆದ್ದು ಮಾಡೋರು 1,000 ರೂಪಾಯಿ ನೋಟು ತೋರಿಸ್ಬಿಡ್ತಾರೆ, ಖುಷಿ ಚಪ್ಪಾಳಿ ಹಾಕ್ಬಿಡ್ತಾರೆ, ಅವರು 10 ಪೈಸೆ ಹಾಕಿದ್ದು ಬರ್ತಾನೆ. ಮತ್ತೆ 1,000 ರೂಪಾಯಿ ನೋಡಿ ಸತ್ಯ ಆಗಿದ್ದು ನಮ್ಮ ಹತ್ರ ಆಗಿ ಬರ್ತಿದ್ದ ಅವನು, ಹೋಗಿ ಮನೆ ಕಳ್ಸ್ಕೊಂಡು ಎಲ್ಲೋ ಇದ್ಬಿಡ್ತದೆ ಹೋಗಿಬಿಟ್ಟು. ಅದು ಸುಳ್ಳು, ಇದು ಸತ್ಯ, ಇದು ಇಷ್ಟೇ ವ್ಯತ್ಯಾಸ. ಸುಳ್ಳಿಗೂ ಸತ್ಯಗೂ ಇರೋ ವ್ಯತ್ಯಾಸ ತಿಳ್ಕೊಂಡವ್ರಿಗೆ ಅರ್ಥ ಆಗ್ತದೆ ಇಂಥ ಮಹಿಮೆ ಒಂದಲ್ಲ ಎರಡಲ್ಲ. ಇನ್ನೊಬ್ಬನು ಮತ್ತೆ ಒಬ್ಬನು ಬಂದ, ಸಂಗೀತ ಹಾಡ್ತೀನಿ ಅಂತ ಬಂದಂತೆ, ಸಂಗೀತ ಹಾಡ್ತೇನೆ ತಾನಸೇನ ಶಿಷ್ಯ ಅಂತ ಹೇಳ್ಕೊಂಡಂತ ಆಯ್ತು ಅಂತ ಹೇಳ್ತಾರೆ. ಏನೇನೋ ತೋರಿಸ್ತಾನೆ, ಒಳ್ಳೆ ಸಂಗೀತ ಹಾಡಿಬಿಟ್ಟಲ್ಲ ಉತ್ತರಾದಿ, ಆ ಕಡೆ ಉತ್ತರಾದಿ ತಾನೆ ಉತ್ತರಾದಿ ಹಾಡಿಬಿಟ್ಟನಂತೆ. ಬರೀ ಹೇಳ್ತಾರೆ ಬಹಳ ಚೆನ್ನಾಗಿ ಹಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ತಾವು ಇನ್ನೂ ಚೆನ್ನಾಗಿ ಹಾಡಿಬಿಟ್ಟು ದೀಪಕರಾಗೆಲ್ಲ ಪ್ರಸಿದ್ಧ, ದೀಪ ಹಾಗೆ ಹತ್ಬೇಕು ಸಂಗೀತ ಹೇಳಿಬಿಟ್ಟು, ಯಾರು ಹೇಳ್ಬಿಡ್ತಾವೆ ಇವತ್ತು ಆಗಿರ್ತಾವೆ ಅಷ್ಟೇ. ದೀಪ 6,000 ಬೇಕಾಗ್ತಾರೆ ಸಿಗ್ತಾರೆ, ದೀಪ ಹತ್ತಬೇಕು, ಹತ್ತಿತ್ತಂತೆ. ಭಾರಿ ಖುಷಿ ಆಯ್ತು, ಸಂತೋಷ ಪಡ್ತಾರೆ ವಿಜಯ ಸಾವು, ನಾವು ಹಾಡ್ತೇವೆ ಅಂತೇಳಿ. ಅದೇ ರೀತಿ ಮಾಡಿದ್ದಷ್ಟೇ ಇಲ್ಲ, ಒಂದು ಮಳೆ ಸುರಿಸಿದ ತಕ್ಷಣ ಒಂದು ರಾಗ ಅಮೃತವರ್ಷಿಣಿ ರಾಗ ಹಾಡಿದ್ರಂತೆ ಮಳೆ ಬಂದ್ಬಿಡ್ತಂತ ಆ ಕ್ಷಣಕ್ಕೆ. ಅದು ಎಷ್ಟು ಸಿದ್ಧಿ ಅವೆಲ್ಲ ಕೂಡ. ಇದೆಲ್ಲ ನಮ್ಮ ಶಬ್ದಕ್ಕೆ ಶಕ್ತಿ ಇದೆ ಅಂತ ಜಗತ್ತಿಗೆ ಗೊತ್ತಿಲ್ಲ. ಶಬ್ದ ಸಾಕ್ಷಾತ್ ಸರಸ್ವತಿ ದೇವಿ, ಸಾಕ್ಷಾತ್ ಭಾರತೀ ದೇವಿ, ಶಬ್ದಕ್ಕೆ ಅಭಿಮಾನಿ ದೇವತೆಗಳು. ಅವ್ರು ಒಲ್ಲದ್ರೆ ಏನಾಗಬಹುದೆಲ್ಲ ತೋರಿಸಿದ್ರಂತೆ. ಇನ್ನೊಬ್ಬನು ಬರ್ತಾನೆ, ದಕ್ಷಿಣಾದಿಯವನು ಬರ್ತಾನೆ, ಸ್ವಾಮಿ ಉತ್ತರಾದಿ ಬಂದ್ರೆ ಸಾಧು ದಕ್ಷಿಣಾದಿ ಬರಬೇಕು ಅಂತ ಬಂದಂತವ್ರು. ದಕ್ಷಿಣಾದಿ ಸಂಗೀತ ನಾನು ಬರ್ತೇನೆ ಹೇಳ್ತೇನೆ, ಅದನ್ನು ಹೇಳ್ತೇವೆ ಅಂತ ಹೇಳಿದ್ರು. ಯಾವುದು ಓದ್ದವರೆಲ್ಲ ಎಲ್ಲ ಕೂಡ ಎಲ್ಲ ಶಾಸ್ತ್ರದ ಸಿದ್ಧಿ, ಅದು ಒಂದು ಶಾಸ್ತ್ರದ ಸಿದ್ಧಿ. ನಮ್ಮ ಸಿದ್ಧಿ ಇರುತ್ತೆ, ಬಂದ ಮನೆ ಕಟ್ಟಿಸ್ತ, ಕಾರ್ ತಗೊಂಡ, ಎಲ್ಲ ತಗೊಂಡ, ಎಲ್ಲದಕ್ಕೂ ಚೆಕ್ಕರ್ ಕೊಡ್ತಾರೆ ಅಷ್ಟೇ, ಕೊಡೋದು ಚೆಕ್ ಕೊಡೋದು, ಕೊಡೋದು ಚೆಕ್ ಕೊಡೋದು. ಆ ಚೆಕ್ ಸುಮ್ಮನೆ ಬರಲಿಲ್ಲ, ಅರ್ನ್ ಮಾಡಿ ಎಲ್ಲ ಸೇರಿಸಿದ್ದಾನೆ ಅವರು. ಅವ್ನು ಮಾಡಿದ ಸಂಬಳ ಎಲ್ಲ ಹೇಗೆ ಬ್ಯಾಂಕಲ್ಲಿ ಚೆಕ್ ರೂಪದಲ್ಲಿ ಪಟ ಪಟ ಕೊಡ್ತಾ ಹೋಗ್ತಾನೆ. ಕಾರ್ ಬೇಕು, ಮನೆ ಬೇಕು, ಏನ್ ಬೇಕಾದ್ರೂ ಕಟ್ತಾನೆ. ಅಲ್ಲಿ ಚೆಕ್ಕಿನ ಧನದಿಂದ ಏನ್ ಬೇಕಾದ್ರೂ ಮಾಡ್ತಾನಲ್ಲ, ಜ್ಞಾನದಿಂದ ಆಗ್ಬೇಕಾದ್ರೆ ಮಾಡ್ತಾನೆ. ಧನದಿಂದ ಮಾಡೋದು ಮೆಟೀರಿಯಲ್ ಸಿದ್ಧಿ, ಜ್ಞಾನದಿಂದ ಮಾಡೋದು ಸ್ಪಿರಿಚುಯಲ್ ಸಿದ್ಧಿ. ಸ್ಪಿರಿಚುಯಲ್ ಸಿದ್ಧಿಗೆ ಇಮ್ಯಾಜಿನ್ ಇನ್ನೊಂದು ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ, ಸಬ್ಸ್ಟಿಟ್ಯೂಟ್ ಇಲ್ಲ. ಆಮೇಲೆ ಹೊಸ ಚಾಲೆಂಜ್ ಆಗ್ತಾರೆ, ಸ್ವಾಮಿ ನಿಮ್ಮ ಬ್ರಹ್ಮಚರ್ಯ ಪರೀಕ್ಷೆ ಮಾಡಬೇಕು. ತೀರ ವಿಚಿತ್ರ ಸಮಸ್ಯೆ ಹಾಕಿಬಿಟ್ರು, ಬ್ರಹ್ಮಚರ್ಯ ಪರೀಕ್ಷೆ ಮಾಡಬೇಕು, ನಿಮ್ಮ ಮನಸ್ಸು ವಿಚಲಿತ ಆಗಬಾರದು. ಅವ್ರು ಹೇಳ್ತಾರೆ ಅವಶ್ಯ ಆಗಲಿ ಅಂತ ಹೇಳಿದ್ವಿ, ಅದಕ್ಕೂ ತಯಾರ ನಾವೀಗ. ಅದಕ್ಕೆ ವೇಶ್ಯರ ಗುಂಪನ್ನೇ ಕರೆಸಿಬಿಟ್ರಂತವ್ರು, ವೇಶ್ಯರ ಗುಂಪನ್ನೇ ಕರೆಸಬೇಕು, ಅವ್ರ ಅಭ್ಯಂಜನ ಸ್ನಾನ ಮಾಡಿಸ್ಬೇಕಂತೀವ್ರಿ. ಎಂಥ ಒಂದು ರಿಸ್ಕ್ ಇದೆ ಅಂದ್ರೆ ವಿಜಯ ಅವಶ್ಯ ಆಗಲಿ ಅಂತ ಹೇಳ್ತಾರೆ. ಒಟ್ಟವ್ರ ಮತ ದೊಡ್ಡದು ಅಂತ ಸಾಧಿಸ್ಬೇಕು. ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಅಷ್ಟು ಜನ ಬಂದರು, ತುಂಬಿದ ಸಭೆ ನೋಡಿಸ್ತಿದ್ದಾರೆ, ಅಷ್ಟು ಜನ ಇದು ಮಾಡ್ತಿದ್ದಾರೆ ಅಂತ. ತ್ರಿಪುರ ಸುಂದರಿ ಅಂತವ್ರು ಎಲ್ಲರೂ ಕೂಡ ಒಬ್ಬರಿಗಿಂತವು, ಅವ್ರು ಏನು ಯೋಚನೆ ಮಾಡಲಿಲ್ಲ, ಹಾಗೆ ದೇವರ ಧ್ಯಾನ ಮಾಡ್ತಾ ಕೂತಿದ್ದಾರೆ. ನಾರಾಯಣ ಶಬ್ದ ಅರ್ಥವರ್ಲಿಕ್ಕೆ ಶುರು ಮಾಡಿದ್ರಂತ ವಿಜಯ ಸ್ವಾಮಿಗಳಾಗಿ. ನಾರಾಯಣ ಶಬ್ದಕ್ಕೆ 1, 2, 3 ಬರಿತಾ ಬರಿತಾ 108 ಅರ್ಥ ಬರಿತಾ ಆ ಕಾಲಕ್ಕೆ. ಇವರೆಲ್ಲ ಏನೋ ಯೋಚನೆ ಮಾಡ್ತಾ ಕೂತು, ನಾರಾಯಣ ಶಬ್ದ ಅರ್ಥ ಬರಿತಾ ಕೂತಿದ್ದೆ. ಇವತ್ತು ಪ್ರಿಂಟ್ ಆಗಿದೆ, ಕೂತ ನೆನಪಿರಬೇಕು. ಅವ್ರು ಬರೆದಿದ್ದ ಅಂಥ ಕ್ರಿಟಿಕಲ್ ಪೊಸಿಷನ್ಲ್ಲೇ ಬರಿತಾ ಇದ್ದಾರೆ. ಭೀಮಸೇನ ದೇವರು ದುಶ್ಯಾಸನ ಎದೆಯನ್ನು ಸೀಡಿ ರಕ್ತವನ್ನು ಚಿಮ್ತಾ ಮನ್ಯು ಸೂಕ್ತಂ ದದರ್ಶ ಭಕ್ತ ಅಂತ ಹೇಳಿದ್ರು. ಮನ್ಯು ಸೂಕ್ತವನ್ನು ದರ್ಶನ ಮಾಡಿದ್ರೆ, ಇವರು ನೋಡಿದರೆ ನಾರಾಯಣ ಶಬ್ದ ಅರ್ಥವನ್ನು ಚಿಂತನೆ ಮಾಡಿದರೆ. ಅದು ಯಾತಕ್ಕೆ ಅಂದರೆ ಭಾಗವತದಲ್ಲಿ ಬರ್ತದೆ, ನಾರಾಯಣ ದೇವರು ತಪಸ್ ಮಾಡ್ತಿದ್ದಾಗ ಇಂದ್ರದೇವರಿಗೆ ಭಯ ಆಯ್ತಂತೆ. ಓ ನಾರಾಯಣ ನನ್ನ ಪತಿ ಮೇಲೆ ಕಣ್ಣಿಟ್ಟಿರ್ಬೇಕು ಬಹುಶಃ ಅಂತ ಹೇಳ್ಬಿಟ್ಟು ಎಲ್ಲ ಕೊಟ್ಟು ಈಶಾವಾಸ್ಯ ಮಿದಂ ಸರ್ವ. ತಾತ ಚಾಕ್ಲೇಟ್ ಪ್ಯಾಕೆಟ್ ತಂದುಕೊಟ್ಟಿರ್ತಾನೆ, ಮೊಮ್ಮಗನಿ ಡೌಟ್ ತಾತ ಆರಿಸಿಬಿಟ್ರೆ ಕಷ್ಟ ಅಂತ ತಂದುಕೊಟ್ಟಿರೋಣ. ಅವನು ಪಾಪ ತಾತರ ಕಣ್ಣಿ ಬೂಡ ಬಚ್ಚಿಡ್ತಾನೆ, ಪಾಪ ತಾತ ನಕ್ಕಬಿಡ್ತಾನೆ. ಆ ಥರ ಆಯ್ತು. ಅದಕ್ಕೆ ನಮ್ಮ ಊರ್ವಶಿ ಬಿಟ್ಟು ಎಲ್ಲ ಊರ್ವಶಿನ ಇರಲಿಲ್ಲ, ಎಲ್ಲ ಅಪ್ಸರನ್ನ ಕಳಿಸಿಕೊಟ್ರಂತೆ. ನಾರಾಯಣ ಮುಂದೆ ಕುಣದ್ರಂತೆ, ಎಲ್ಲ ಗುಣಿ ಏನೋ ಮಾಡ್ತಾರೆ ಪಾಪ. ನಾರಾಯಣ ಕಣ್ಣು ಕೂಡ ತೆಗೆಯೋದಿಲ್ಲ, ಅವರೆಲ್ಲ ನೋಡ್ಲಿಕ್ಕಿಲ್ಲ ನೋಡಿರ್ಲಿಕ್ಕಿಲ್ಲ ಅನ್ಕೊಂಡಂತೆ ನಕ್ಕನಂತೆ ಪರಮಾತ್ಮ. ಆಗ ನೋಡಿ ಸುಮ್ಮನೆ ಇದ್ದಾನೆ ಅಂತ ಗೊತ್ತಾಯ್ತು. ಆಗ ಅವರೆಲ್ಲ ನಡುಕ್ತಾನೆ ಅಂತ್ಕೊಂಡ್ಬಿಟ್ರಿ, ಏನ್ ಗತಿ ಈಗ? ಹಿಂದಿದ್ದಿದ್ದು ಎರಡೇ, ಅವ್ರೇನಾದ್ರೂ ಇವ್ರ ಸೌಂದರ್ಯಕ್ಕೆ ಸೋತರೋ, ಇವ್ರು ಗೆದ್ರು, ಇಲ್ಲದವ್ರು ಇವ್ರಿಗೆ ಶಾಪ ಬಂದು ಸತ್ರ ಅಂತಾನೆ ಅರ್ಥ. ಶಾಪ ಕೊಟ್ಬಿಡ್ತಾ ಇದ್ರು, ಎಲ್ಲ ಕೈ ಬಕೊಂಡು ನಿಂತ್ಕೊಂಡ್ರು. ಪರಮಾತ್ಮ ಹೇಳ್ತಾನೆ, ಮಾ ಭೈಷ್ಠ ಭೋ ಮದನ ಹೇ ಮಾರುತ ದೇವ ವಧ್ವಾಹ, ಯಾರು ದುಃಖ ಪಡಬೇಡ್ರಿ, ಪಾಪ ನಿಮ್ಮ ಮನೆ ಬಾರ ಎಷ್ಟು ಕ್ಷಮಿಸಿಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಒಂದು ನಿಮಿಷ ನಾನು ನೋಡ್ರಿ ಅಂತ ತಡೆ ಹಿಂಗೆ ಮುಟ್ಕೊಂಡಂತೆ ಪರಮಾತ್ಮ. 1,000 ಅಪ್ಸರ್ಯರು ಬಂದು, 1,000 ಅಪ್ಸರ್ಯರು ಅದರೊಳಗೆ ಅವ್ರು ನೋಡಿಬಿಡ್ತಾರೆ, ತಾವು ಏನೋ ಅಲ್ಲ ಅವ್ರ ಮುಂದೆ ಅಂತ ಜನ ಬಂದಿದ್ದಾರೆ. ಅಂಥದ್ದು ಅತ್ಯಂತ ಸುಂದರಿಯರು. ಆಗ ಪರಮಾತ್ಮ ಹೇಳ್ತಾನೆ, ಆಸಾಮ್ ಏಕತಾಮಾಮ್ ವೃಂಧಂ, ಒಬ್ಬಳು ಆರಿಸ್ಕೊಳ್ರಿ ಅಂತ ಆರಿಸ್ಕೊಂಡ್ರಂತೆ. ಅವಳೇ ಉರ್ವಶಿ ಅಂದ್ರೆ ಅವಳೇ, ಅವತ್ತಿಂದ ಉರ್ವಶಿ ಬಂದಿದ್ದು. ಇದನ್ನು ಇಂದ್ರದೇವರಿಗೆ ನನ್ನ ಪ್ರೆಸೆಂಟೇಷನ್ ಅಂತ ಕೊಡಿ ಅಂತ ಕಳಿಸಿದ್ರಂತೆ. ಇಂದ್ರದೇವರು ಕಳಿಸಿದ್ದು ಇವರು ಬೋಸ ಮಾಡ್ತಾವೆ, ಬೋಸ ಹೋಗಿಬಿಟ್ರಂತೆ. ಆಮೇಲೆ ಉರ್ವಶಿರು ಬಿಟ್ಟಿರಲಿಕ್ಕೆ ಆಗ್ತಿದ್ದಿಲ್ಲ ಅಂತ ಹಾಗಾಯ್ತಂತ ಅವ್ರು. ಇದು ನಾರಾಯಣನ ಶಕ್ತಿ. ಅಂತನಾರಾಯಣ ಧ್ಯಾನ ಮಾಡಿದ್ರಿಂದ ಆ ಪ್ರಸಂಗ ಏನೂ ಆಗಲಿಲ್ಲ, ರೆಲೆವೆಂಟ್ ಆಗಿರೋ ಚಿಂತನೆ ಮಾಡ್ತಾರೆ. ಅಂದರೆ ಅಂಥ ಶಾಸ್ತ್ರದ ವಿಚಾರ ಯಾತಕ್ಕೆ ಕೇಳಬೇಕು ಅಂದರೆ ಆ ಪ್ರಸಂಗದಲ್ಲಿ ಮಾಡಿದರೆ ನಮಗೆ ಅಫೆಕ್ಟ್ ಆಗೋದಿಲ್ಲ ಅಂತ ಅರ್ಥ. ಆಗ ಎಲ್ಲ ಸೋತು ಹೋಗಿಬಿಡ್ತಾರೆ. ಇಂಥ ಪ್ರಸಂಗ ಸತತ ಮಾಡಿ ತೋರಿಸಿದ ಹಿರಿಮೆ ವಿಜೇಂದ್ರ ಸ್ವಾಮಿಗಳದು. ಅಂಥ ಮಹಾಮಹಿಮರ ಸ್ಮರಣೆ ಅಂದರೆ ನಮ್ಮ ಜೀವನದ ದೊಡ್ಡ ಸಿದ್ಧಿ. ಇದೆಲ್ಲ ಒಂದು ಕಡೆಗಾದರೆ ವಾದಿ ಜಯ ಮಾಡಬೇಕು. ಭಟ್ಟೋಜಿ ದೀಕ್ಷಿತ ಅಂತ ಒಬ್ರು, ಅಪ್ಪಯ್ಯ ದೀಕ್ಷಿತ ಅಂತ ಮಹಾಮ ಘಟಾನುಘಟಿಗಳು ಇವರೆಲ್ಲ ಕೂಡ. ಅಪ್ಪಯ್ಯ ದೀಕ್ಷಿತ 100 ಮೇಲೆ ಗ್ರಂಥ ಬರೆದವರು. ಇವತ್ತು ಎಷ್ಟೋ ಗ್ರಂಥ ಟೆಕ್ಸ್ಟ್ ಬುಕ್ ಅವ್ರದ್ದು. ಅಂಥ ಒಳ್ಳೆ ಲೇಖಕರು, ಒಳ್ಳೆ ವಿದ್ವಾಂಸರು. ಇವ್ರ ಹತ್ರ ವಾದ ಮಾಡಬೇಕು. ಹೇಳ್ಕೆ ಸರ್ ಬರ್ತೀವ್ರು ವಾದಕ್ಕೆ ಬನ್ನಿ ಅಂತ ಕರೀತಾರೆ. ಬರ್ ಮಾತಿನಲ್ಲೇ ಗಲಾಟಿಸರು. ಮಾತಿನ ಒಂದು ಮಾತಾಡಿದ್ರೆ ಒಂದು ಮಾತು. ಅವರು ಬಂದವರೇ ಇವ್ರೊಂದು ಮಾತು ಶುರು ಮಾಡಿದ್ರಂತೆ. ಆನಂದ ತೀರ್ಥೀಯ ಮತಂ ಅಗ್ರಾಹ್ಯಮೇವನಃ ಅಂತ ಹೇಳಿದ್ರಂತೆ ಬಂದು. ಎತ್ರ ವೈದಿಕಿ ಮರ್ಯಾದ ಭೂಯಸಿ ಆಕುಲತಾಂಗತ ಆನಂದ ತೀರ್ಥ ಮತಂ ಅಗ್ರಾಹ್ಯಮೇವನಃ ಅಂದ್ಬಿಟ್ರಂತ. ತಕ್ಷಣ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅರೆ ಎಷ್ಟು ಸರಿಯಾಗಿ ಹೇಳಿದ್ರಲ್ಲ ಅಂದ್ಬಿಟ್ರಂತ. ತಕ್ಷಣ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ತಪ್ಪೇನಾದ್ರು ಬೇರೆ ಹೇಳಿಬಿಟ್ನ. ನೋಡ್ತಾರೆ ಆನಂದ ತೀರ್ಥ ಮತಂ ಅಗ್ರಾಹ್ಯಮೇವನಃ, ಸರಿಯಾಗಿದೆಯಲ್ಲ. ಇಲ್ಲ ಇಲ್ಲ ಸರಿಯಾಗಿದೆ, ನಿಮ್ಮ ಪ್ರಕಾರ ಸರಿಯಾಗಿದೆ, ನಮ್ಮ ಪ್ರಕಾರವೂ ಸರಿಯಾಗಿದೆ ಅಂದರು. ಹೇಗಿದೆ ಗೊತ್ತಾ? ಸ್ವಲ್ಪ ಓದ್ಕೋಬೇಕು. ಹೀಗೆ ಆನಂದ ತೀರ್ಥೀಯ ಮತಂ ಅಗ್ರಾಹ್ಯಮೇವನಃ ಅಂತಿತ್ತಲ್ಲ, ಹಾಗಲ್ಲ. ಆನಂದ ತೀರ್ಥೀಯ ಮತಂ ಅಗ್ರಾಹ್ಯಮೇವನಃ. ಹೇ ಅನಂತ ಶಿಷ್ಯರೇ, ನಮ್ಮತ ಅಗ್ರಾಹ್ಯ ಬಿಡಿಸ್ಬಿಟ್ರೆ ಅಲ್ಲಿ ಸ್ವಲ್ಪ ಕಟ್ ಮಾಡಿದ್ರೆ ಅರ್ಥ ಬೇರೆ ಆಗೋಯ್ತು. ದಶರಾ ಮಶರ ಅಂತ ಓದ್ತಾರಲ್ಲ, ದಶರಾ ಮಶರ ಓದ್ತಾ ಇದ್ದ ಶಿಷ್ಯಗಳು ತಲೆ ಕೆಟ್ಟೋಯ್ತು. ಏನಾಯ್ತು ನೋಡಿ, ದಶರಾ ಮಶರ ದಶ ರಾಮಶರಾಹ ಎಲ್ಲ ಕಟ್ ಮಾಡಿಬಿಟ್ಟ. ಪ್ರಹ್ಲಾದ ನಾಪಿತ ಬಾಧಿಸಿರುವಾಗ ಮಾಡ್ತಾರಲ್ಲ, ಹಾಕಿ ಪ್ರಹ್ಲಾದ ನಾಪಿತ ಆಗಿಬಿಡ್ತಾನೆ, ಗತಿ ಏನಾಗಬೇಕಾಗ ಹುಚ್ಚಾಬಿಟ್ಟು ಬಿಡಿಸಿದ್ರೆ ಹಾಗಾಗುತ್ತೆ. ಈಗ ಹೀಗೆ ಬಿಡಿಸಿಬಿಟ್ರೆ ಕರೆಕ್ಟ್ ಆಗೋಯ್ತು. ಆಶ್ಚರ್ಯ ಪಡ್ತಾರೆ, ನಮ್ಮ ಹತ್ತಿರ ತಿರಿಸಿಬಿಟ್ರಲ್ಲ ಇದಕ್ಕೆ. ಅವ್ರು ಹಾಕಿದ್ ಬಾಂಬ್ ಇಸ್ಕೊಂಡು ಅವ್ರ ಮೇಲೆ ಹೋಗೋದಿರ್ತಾರಲ್ಲ ಆ ಥರ, ಅವ್ರ ಬಾಂಬ್ ತಮ್ಮ ಮೇಲೆ ಹೋಗೋದಾಗ ಹಾಕಿಬಿಟ್ರು. ಅಂತ ಎಷ್ಟೋ ಪ್ರಸಂಗ ನಡೀತಂತೆ. ಏನೇನೋ ಅರ್ಥ ಮಾಡ್ತಾರೆ ಅವರು. ಶಿವ ಸರ್ವೋತ್ತಮ ಸಾಧನೆ ಮಾಡಬೇಕು ಅಂತೇಳಿ ಶಿವತತ್ವ ವಿವೇಕ ಅಂತ ಗ್ರಂಥ ಬರೀತಾರೆ. ಶಿವತತ್ವ ವಿವೇಕ, ಮಧ್ವತಂತ್ರ ಮುಖಮರ್ದನ, ಏನೇನೋ ಗ್ರಂಥಗಳು ಅವ್ರದ್ದೆಲ್ಲ ಕೂಡ. ಆಚಾರ್ಯ ಮೇಲೆ ಭಾರಿ ದೋಷ ಅರ್ಪಣೆ ಮಾಡಿದ ಗ್ರಂಥಗಳು. ಇದು ಸಹ ನಗನಗ್ತ ಉತ್ತರ ಕೊಡ್ತಿರ್ತಾವೆ ಕೆಲ ಕೊಡ್ರಿ, ಏನು ಟೆನ್ಷನ್ನೇ ಮಾಡ್ಕೊತಿದ್ದಿಲ್ಲ, ತಕ್ಕಂತ ಉತ್ತರ ಕೊಟ್ಬಿಡ್ತಾ ಇದ್ರು. ಒಂದ್ಸಲ ಬಂತು, ನಾರಾಯಣ ಅಂದ್ರೆ ಶಿವ ಅಂತ ಅರ್ಥ ಮಾಡ್ತೇವೆ ಅಂತ ಹೇಳಿದರು. ನಾರಾಯಣ ಅಂದ್ರೆ ಶಿವ, ನಾರಾಯಣ ಸರ್ವೋತ್ತಮ ಅಂದ್ರೆ ಶಿವ ಸರ್ವೋತ್ತಮ ಅಂತ ಅರ್ಥ. ಹೇಗೆ ಮಾಡ್ತೀರಿ ಅಂತ ಕೇಳಿದರು. ಹೇಳಕ್ ಬರಲಿಲ್ಲ ಅವರಿಗೆ. ಕೊನೆಗೆ ಒಂದು ಉಪಾಯ ಮಾಡಿಬಿಟ್ರು. ನಾರಾಯಣಿ ಅಂಥೇಳಿ ಪಾರ್ವತಿ ಹೆಸರಿದೆ. ನಾರಾಯಣಿ ನಮೋಸ್ತುತೆ, ಪಾರ್ವತಿ ಹೆಸರಿದೆ. ಸೊ ನಾರಾಯಣಿಯ ಗಂಡ ನಾರಾಯಣ ಶಿವ ಅರ್ಥ ಆಗುತ್ತಲ್ಲ ಅಂತ ಹೇಳಿದರು. ಎಲ್ಲ ಚಪ್ಪಾಳೆ ಹಾಕ್ಬಿಟ್ರು ಅವ್ರ ಕಡೆಯವರು. ಪಾಪ ನಾರಾಯಣಿ ನಾರಾಯಣ ಸರಿ ಹೋದ್ರು. ವಿದ್ಯುತ್ ಸ್ವಾಮಿ ಕರೆಕ್ಟ್ ಬಿಡು, ಹಾಗಿದ್ರೆ ಸರಿ ಒಪ್ಕೋಬೇಡ, ಹೀಗಾಗಬೇಕಾಗತ್ತೆ ನೋಡು ಅಂದರು. ಮಹಿಷಿ ಅಂದ್ರೆ ಏನು ಅಂದರು? ರಾಣಿ ಅಂದರು. ಮಹಿಷನ್ ಮಾಡಿಬಿಡು ಗಂಡನ, ಏನಾಗ್ತಾಗ ಮಹಿಷ ಆಗಿಬಿಡ್ತಾನೆ, ಕೋಣ ಆಗಿಬಿಡ್ತಾನೆ ಗಂಡ ಒಪ್ಪತಿ ಆದ್ರಂತೆ ಪಜಿತಿ ಆಯ್ತವೆ. ನಾರಾಯಣ ಗಂಡ ನಾರಾಯಣ, ಮಹಿಷ ಗಂಡ ಮಹಿಷ ಆಗಬೇಕು, ರಾಜ ಎಲ್ಲ ಕೂತಾರೆ ಗತಿ ಆಗಬೇಕು, ರಾಜನ ಗತಿ ಏನಾಗಬೇಕು? ಸೋತ್ರು ಮತ್ತೆ ಬಂದ್ರಂತೆ. ಕೊನೆಗೂನು ಉತ್ತರ ಕೊಡಲಿಕ್ಕೆ ಬರೋದಿಲ್ಲ, ಕೊನೆಯವರಿಗೆ ಅದೇ ಇದರಲ್ಲೇ ಹೋದ್ರಂತೆ. ಕೊನೆಗೌರು ಅಷ್ಟರ ಮಟ್ಟಿಗೆ ಇದಾಗಿದ್ರು ಸೋಲಿಸಿಬಿಟ್ರು ಅವರನ್ನು. ಒಂದ್ಸತೆ ಅವ್ರು ಏನ್ ಮಾಡಿದ್ರಂತೆ, ಒಂದು ಪುಸ್ತಕ ಬರೆದಿದ್ದಾರೆ, ಇನ್ನು ಪಬ್ಲಿಷ್ ಮಾಡಿಲ್ಲ ಯಾರು ಮುಂದೆ. ಇದು ಸಹ ಮುಂದೆ ಇಡ್ತಾರೆ ನೋಡಿ, ಉತ್ತರ ಕೊಡಬೇಕು ನೀವಿದಕ್ಕೆ ಅಂತ ಇಡ್ಲಕ್ಕೆ ಅಂತ ಪುಸ್ತಕ ಇಡ್ತಿದ್ದಾರೆ ಸಭೆಯೊಳಗೆ. ವಿಜೇಂದ್ರ ಸ್ವಾಮಿ ಎಂಥ ಜ್ಞಾನಿಗಳು ಅಂದ್ರೆ, ಹೌದಾ ನಾನು ಉತ್ತರ ರೆಡಿ ಅಂತ ಮುಂದೆ ಇಟ್ಬಿಟ್ರಂತಾಗ್ಲೇ. ಪುಸ್ತಕ ಓಪನ್ ಕೊಡಿ, ರಿಲೀಸ್ ಆಗಿಲ್ಲ ಪುಸ್ತಕ, ಇನ್ನು ಇಡ್ತಿರ್ಲಕ್ಕೆ ಕಣ್ಣೆ ಕೊಟ್ಬಿಟ್ರಂತಾಗ್ಲೇ. ರೆಡಿ ಪುಸ್ತಕ ರೆಡಿ ಇದೆ. ಏನು ವಿದ್ಯೆ ಗೊತ್ತಾ? ಅದು 64 ವಿದ್ಯೆ ಅದು. ಅವ್ರ ಮನೆಯನ್ನು ತರಿಸ್ಕೊಂಡು ಮತ್ತೆ ವಾಪಸ್ ಕಳ್ಸಕ್ ಬರುತ್ತಿತ್ತಂತೆ. ಅವ್ರ ಪುಸ್ತಕ ಬರೆದಿಟ್ಟಿದಾರಲ್ಲ, ಹಾಗೆ ತರಿಸ್ಕೊಂಡ್ರಂತೆ, ಮತ್ತೆ ವಾಪಸ್ ಇಟ್ಬಿಟ್ರಂತೆ. ಹಾಗೇನೆ ಪ್ರಸ್ತಿಂದ ತರೋದು ಕಷ್ಟ ನಮ್ಮ ಪುಸ್ತಕಗಳನ್ನ. ಅಂಥದ್ದು ಅಲ್ಲಿಂದಲ್ಲಿ ತಂದಿರೋದು ಎಂಥ ಒಂದು ಉಚ್ಚಾಟನ ಆಕರ್ಷಣ ಅಂತ ಹೆಸರು. ಆ ಆಕರ್ಷಣೆ ಇಲ್ಲಿ ವಾಪಸ್ ಬರುತ್ತೆ, ಅಲ್ಲಿ ವಾಪಸ್ ಕಳಿಸಿದ್ರಂತೆ. ಇಂಥ ಆಲ್ರೌಂಡ್ ಹಿರಿಮೆ ತೋರಿಸ್ತಾರೆ. ಅಂದ್ರೆ ಎಷ್ಟು ಉಪಯೋಗ ಆಯ್ತು ನೋಡಿ ಕುಂಭಕೋಣದ ಪ್ರಾಂತ್ಯದ ಬಗ್ಗೆ. ಅಂಥ ಬಾಬಾಗಳನ್ನೆಲ್ಲ ಎಂಥೆಂಥವ್ರನ್ನ ಸೋಲಿಸಿ ಹಾಕಿಬಿಡ್ತಾರೆ. ವಾಮಾಚಾರ ರೂಟ್ ಔಟ್ ಮಾಡ್ತಾರೆ ವಿಜೇಂದ್ರ ಸ್ವಾಮಿಗಳು. ಆ ಕಡೆ ವಾದಿರಾಜ ಸ್ವಾಮಿಗಳು ಆ ಕಡೆಗೆ, ವಿಜೇಂದ್ರ ಸ್ವಾಮಿಗಳು ಈ ಕಡೆಗೆ, ಈ ಕಡೆ ವ್ಯಾಸರಾಜರಂಥವ್ರು, ರಘುತ್ತಮರು ಆ ಕಡೆಗೆ. ಎಂಥ ಕಾಲ ಅದು, ಸುವರ್ಣ ಯುಗ. ಆಚಾರ್ಯ ಮಧ್ವ ಸಿದ್ಧಾಂತ ಸುವರ್ಣ ಯುಗ ಅಂದ್ರೆ 14ನೇ ಶತಮಾನ. ವ್ಯಾಸರಾಜರು, ವಾದಿರಾಜರು, ರಘುತ್ತಮರು, ವಿಜೇಂದ್ರ ಸ್ವಾಮಿಗಳು, ಪುರಂದರದಾಸರು, ಕನಕದಾಸರು ಆ ಕಡೆಗೆ, ದಾಸರ ಗುಂಪದ ಒಂದು. ಎಷ್ಟು ಜನ ಸೇರಿದ್ರು ಅಂದ್ರೆ ಪರಮಾಶ್ಚರ್ಯ. ಆಚಾರ್ಯರ ಕಾಲ, ಜಯತೀರ್ಥರ ಕಾಲ, ಈ ವ್ಯಾಸರಾಯರ ಕಾಲ, 3 ಕಾಲ ಸುವರ್ಣಯುಗದ ಕಾಲಗಳು. ಅದ್ರ ಜೊತೆ ಗ್ರಂಥಗಳನ್ನು ಬರೀತಾರೆ ಬರೀತಾರೆ. 100 ಬರೆದ ಇವ್ರು 104 ಗ್ರಂಥ ಬರೆದ್ರಂತೆ, ಅದಕ್ಕಿಂತ 4 ಜಾಸ್ತಿ. 104 ಗ್ರಂಥ ಬರೆದಿದ್ದಾರೆ. ನಮ್ಮ ಜನಗಳು ನಿಜವಾಗಲೂ ಬಹಳ ದುಃಖ ಆಗುತ್ತೆ ನಮ್ಮ ಸಿದ್ಧಾಂತದ ಫಾಲೋಯರ್ಸ್ ನೋಡಿಬಿಟ್ರೆ. ಅಷ್ಟು ಗ್ರಂಥದಲ್ಲಿ ಗ್ರಂಥ ಉಳಿಸ್ಕೊಂಡಿಲ್ಲ, ಹಾಳಾಗಿ ಹೋಗಲಿ, ಗ್ರಂಥದ ಹೆಸರು ಕೂಡ ಉಳಿಸ್ಕೊಂಡಿಲ್ಲ 104. ಎಲ್ಲ ಮಾತಿದ್ರೆ ಊಟ ಊಟ ಊಟ, ನಮ್ಮಲ್ಲಿ ಬೇರೆ ಹೆಸರೇ ಇಲ್ಲ. ಅದರಿಂದಾಗಿನೆ ಏನು ಭಕ್ಷ್ಯ ಮಾಡಿಸಿದ್ರು ಕೇಳ್ತಾರೆ ಹೊರತು ಏನು ಉಪನ್ಯಾಸ ಅನ್ನೋ ಕಾನ್ಸೆಪ್ಟೇ ನಮ್ಮಲ್ಲಿಲ್ಲ. ಅದರ ಪರಿಣಾಮ ಗ್ರಂಥ ಅಷ್ಟೇ ಗ್ರಂಥ ಕಳೆದು ಹೋಗಿಬಿಟ್ಟಿದೆ. ಹೆಸರು ಕೂಡ ಗೊತ್ತಿಲ್ಲ. ಸಿಕ್ಕಷ್ಟು ಗ್ರಂಥ ನೋಡಿದರೆ ಪರಮಾಶ್ಚರ್ಯವಾಗಿಬಿಡುತ್ತೆ. ಸರ್ವ ಸಿದ್ಧಾಂತ ಸಾರಾಸಾರ ವಿವೇಚನ ಒಂದು ಗ್ರಂಥ ಅವರು. ಏನು ಬ್ಯೂಟಿಫುಲ್ ವರ್ಕ್ ಗೊತ್ತಾ ಅದು? ಸರ್ವ ಸಿದ್ಧಾಂತ ಸಾರಾಸಾರ ವಿವೇಚನ, ಎಲ್ಲ ಸಿದ್ಧಾಂತಗಳನ್ನು ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಚಾರ್ವಾಕ ಮತದಿಂದ ಹಿಡಿದು ಮಧ್ವ ಸಿದ್ಧಾಂತದವರೆಗೆ ಇಷ್ಟಪ್ಪ ಪುಸ್ತಕ ಅದು. ಅವ್ರು ಏನು ಹೇಳ್ತಾರೆ ಫಸ್ಟ್ ಎಲ್ಲ ಹೇಳ್ಬಿಡ್ತಾರೆ, ಏನ್ ಡಿಫೆಕ್ಟ್ ಅಂತ ಅನಲೈಸ್ ಮಾಡ್ತಾ ಹೋಗ್ತಾರೆ. ಅವರು ಎಂಥ ಬ್ಯೂಟಿಫುಲ್ ವರ್ಕ್, ಸರ್ವದರ್ಶನ ಸಂಗ್ರಹ ಇದೆ ಮಾಧವಾಚಾರ್ಯರು ಅಂತೇಳಿ, ಅಲ್ಲಿ ಬರೀ ಕಲೆಕ್ಷನ್ ಅಷ್ಟೇ, ಅದ್ರ ವಿಮರ್ಶೆ ಇಲ್ಲ, ಬರೀ ಸಮರಿ ಕೊಡ್ತಾರಷ್ಟೇ. ನೀವು ಹಾಗಲ್ಲ, ಸಮರಿ ಕೊಟ್ಟು ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಸಾರ ಅಸಾರ ವಿವೇಚನ, ಸರ್ವ ಸಿದ್ಧಾಂತ ಸಾರಾಸಾರ ವಿವೇಚನ. ಈ ರೀತಿ ಎಷ್ಟು ಗ್ರಂಥ, ಕಾವ್ಯ ಬರೀತಾರೆ, ನಾಟಕ ಬರೀತಾರೆ, ಸ್ತೋತ್ರ ಬರೀತಾರೆ, ಖಂಡನ ಬರೀತಾರೆ, ಮಂಡನ ಬರೀತಾರೆ, ಟಿಪ್ಪಣಿ ಬರೀತಾರೆ, ಸ್ವತಂತ್ರ ಗ್ರಂಥ ಬರೀತಾರೆ. ಒಬ್ಬ ಗ್ರೇಟ್ನೆಸ್ ಅಲ್ಲೂ ಅಂಥ ಗ್ರೇಟ್ನೆಸ್, ಎಷ್ಟು ಕೆಲಸ ಮಾಡು, ಪಾಠ ಪ್ರವಚನ ಗ್ರಂಥಲೇಖನ ಪ್ರಕಾಶನ ವಾದಿಗಳನ್ನು ಸೋಲಿಸೋದು ಸಂಚಾರ ಮಾಡೋದು ಒಂದಲ್ಲ ಎರಡಲ್ಲ. ಸುಮಾರು 95 ವರ್ಷ ಇರ್ತಾರೆ ವಿಜೇಂದ್ರ ಸ್ವಾಮಿ, ಒಟ್ಟು ಟೋಟಲ್ 95 ವರ್ಷ ಇದ್ದವರು. ಅಲ್ಲಿದ್ದ ವಾದಿರಾಜ ಸ್ವಾಮಿಗಳು ಕರೀತಾರೆ, ಉಡುಪಿಗೆ ಹೋಗ್ತಾರೆ ವಿಜೇಂದ್ರ ಸ್ವಾಮಿಗಳು, ಅಲ್ಲಿ ಭಾಷೆ ಸನ್ಮಾನ ಮಾಡಿ ವಿಜೇಂದ್ರ ಸ್ವಾಮಿಗಳಿಗೆ ಒಂದು ಜಾಗ ಕೊಡ್ತಾರೆ, ಅಲ್ಲಿ ಇಲ್ಲೇ ಇರಬೇಕು ನೀವು ಅಂತ ಸ್ವಲ್ಪ ದಿವಸಗಳ ಕಾಲ ಇದ್ರಂತೆ. ಅದೇ ರಾಯರ ಬಟ ಕಟ್ಟಿರೋದು ಅಲ್ಲೇ ಸರಿ ಕನೆಕ್ಷನ್ ಡೈರೆಕ್ಟ್ ಕೃಷ್ಣನ ಎದುರಿಗೆ ಬರುತ್ತೆ, ಅಲ್ಲಿಂದನೇ ಕೃಷ್ಣ ಕಾಣಬೇಕು. ಕನಕಿನ ಗಂಟೆ ಆಗಿಬಿಟ್ಟಿತ್ತು ಆಗಲೇ ಮಠ, ಅಲ್ಲೇ ಕೊಟ್ಟು ರಾಯರ ಕೃಷ್ಣ ನೋಡಬೇಕು ಮಠದಿಂದನೇ. ಅಲ್ಲಿ ರಾಯರ ಆಮೇಲೆ ವಾಸ ಮಾಡ್ತಾರೆ. ವಿಜೇಂದ್ರ ಸ್ವಾಮಿಗಳ ಕಾಲಕ್ಕೆ ಸೈಟ್ ಬಂತು, ರಾಯರ ಕಾಲಕ್ಕೆ ಮಠ ಆಯಿತು. ರಾಯ ಅಲ್ಲಿ ಒಂದು ಬಂದು ಚಿಕ್ಕ ಮಠ ಆಯಿತು, ರಾಯ ದೊಡ್ಡ ಮಠ ಆಯಿತು. ರಾಯರ 10 ವರ್ಷ ವಾಸ ಮಾಡ್ತಾರೆ ಮಠದೊಳಗೆ. ಅಲ್ಲಿ ಹೋದ್ರೆ ಜನ ಅರ್ಥ ಮಾಡ್ಕೋಬೇಕು, ರಾಯರು ವಾಸ ಮಾಡಿದ ಜಾಗ ಅದು. ಅಲ್ಲೇ ಇವತ್ತು ವೃಂದಾವನ ಕಟ್ಟಿರೋದು ಅಲ್ಲೇನೆ. ಚಂದ್ರಿಕಾ ಪ್ರಕಾಶ ಅಲ್ಲೇ ಬರೀತಾರೆ, ಅನೇಕ ದಾಯಿಭುಕ್ತಾವಳಿ ತಂತ್ರದೀಪಿಕ ಎಲ್ಲ ರಾಯರು ಬರೆದಿದ್ದ. ಅಲ್ಲಿ ಇಂದು ಏನಾಗೆ ಗೋವಿಂದ ಎಲ್ಲ ಬರೆದಿದ್ದು ರಾಯರು ಅಲ್ಲಿ ಮಠದಲ್ಲಿದ್ದ. ವಿಜೇಂದ್ರ ಸ್ವಾಮಿಗಳ ಕಾಲಕ್ಕೆ ಬಂದಿದ್ದದು. ಅಲ್ಲಿದ್ದಾಗಲೇ ಬುಲ್ಕಿಯೊಳಗೆ ಅಲ್ಲಿಯ ಸಾರಸ್ವತ ಪಂಗಡದವರು ಬಂದು ಅವ್ರಿಗೊಬ್ಬ ಸ್ವಾಮಿಗಳಿರ್ತಾರೆ ಯಾದವೇಂದ್ರ ತೀರ್ಥರು ಅಂತೇಳಿ, ಅವ್ರಿಗೆ ಇನ್ನೂ ಸರಿಯಾಗಿ ವಿದ್ಯಾಭ್ಯಾಸ ಆಗಬೇಕಾಗಿರುತ್ತೆ. ಇವ್ರ ಕೈಲಿ ಬಿಟ್ಟರಂತೆ, ಒಳ್ಳೆ ಪಾಠ ಪ್ರವಚನ ಹೇಳ್ಕೊಟ್ಬಿಟ್ಟು ಅವ್ರು ದೊಡ್ಡ ಪಂಡಿತರನ್ನ ಮಾಡ್ತಾರೆ. ಅದಕ್ಕೆ ಇವರನ್ನು ಸಾರಸ್ವತ ಧರ್ಮ ಸ್ಥಾಪನಾಚಾರ್ಯ ಅಂತ ಗೌರವಿಸ್ತಾರೆ. ವಿಜೇಂದ್ರ ಸ್ವಾಮಿಗಳನ್ನು ಸಾರಸ್ವತ ಧರ್ಮ ಸಂಸ್ಥಾಪನಾಚಾರ್ಯ ಅಂತ ಕೊಂಡಾಡ್ತಾರೆ. ಎಷ್ಟು ಸಾಹಸ ಮಾಡ್ತಾರೆ ಯೋಚನೆ ಮಾಡಿ, ಎಷ್ಟು ಗಡಿ ಪ್ರಾಣದೇವರು ಲಕ್ಷ್ಮೀನಾರಾಯಣ ಎಲ್ಲ ಪ್ರತಿಷ್ಠೆ ಮಾಡಿ ಕೊನೆ ಕುಂಭಕೋಣದಲ್ಲಿ ವೃಂದಾವನಸ್ಥರಾಗ್ತಾರೆ. ವೃಂದಾವನದಲ್ಲಿ ನಾರಾಯಣ ದೇವರಿದ್ದಾರೆ, ವಿಚಿತ್ರ ವೃಂದಾವನವು ನಾರಾಯಣ ದೇವರು ಎದುರಿಗಿದ್ದಾರೆ, ವೃಂದಾವನ ಇಲ್ಲಿದೆ. ಇವತ್ತು ಅಲ್ಲಿ ನೋಡಿ ನೋಡಬೇಕು. ಒಂದು ಸಲ ಇನ್ನೊಬ್ಬ ಮಹಾ ರಾಕ್ಷಸ ಬಂದನಂತೆ, ಅವರನ್ನ ಹೇಳ್ತೇನೆ ಸ್ವಾಮಿ ಹಾವುಗಳನ್ನು ತಂದಿದ್ದೇನೆ, ನಾನೀಗ ಹಾವುಗಳು ತಂದಿದ್ದೇನೆ, ಹಾವು ಬಿಡ್ತೇನೆ, ಗೆಲ್ತೀರಾ ಅಂತ ಹೇಳ್ತಾರೆ. ಆಗಲಿ ಅಂತ ಹೇಳ್ತಾರೆ. ಅವ್ರು ಹೇಳ್ತೇನೆ ಸ್ವಾಮಿನ ಹಾವುಗಳು ಅಂತಿಂತ ಹಾವುಗಳಲ್ಲ, ಅವು ಸ್ವಲ್ಪ ಹೆಚ್ಚುಗಳು ಕಚ್ಚಿ ಬಿಡುತ್ತೆ, ಜ್ಞಾಪಕ ಇರಲಿ, ಸತ್ಯ ಹೋಗ್ತೀರಿ, ಇರ್ಲಕ್ಕಾಗೋದಿಲ್ಲ ಅಂತ ಹೇಳಿ ಯೋಚನೆ ಮಾಡಬೇಡ. ನೀ ಹಾವು ತಂದಿದ್ದಿ, ಹಾವಿನ ಮಲಗಿನೋ ನಮಗೆ ಗೊತ್ತು ಅಂತ ಹೇಳ್ತಾರೆ. ಹಾವಿನ ಸದಾ ಮಲಗಿದ್ದಾನೆ ಭಗವಂತ, ಯೋಚನೆ ಮಾಡಬೇಡ ಅಂತ ಹಾವು ತೆಗೆದಂತೆ ಒಂದೊಂದೇ ಅವನು ಅವನು ಪುಂಗಿರ ಆಡಿಸ್ಬಿಡ್ತಾನೆ. ಫಸ್ಟ್ ನೀವು ಆಡಿಸ್ರಿ ಅಂತಾನೆ, ಈಗ ಪುಂಗಿ ಕೊಡ್ತಾನೆ, ಪುಂಗಿ ಬೇಡ ಅಂತ ಹೇಳ್ತಾನೆ. ಕೊಳಲು ಶುರು ಮಾಡಿ, ಕೊಳಲು ತಗೊಂಡ್ರಂತ ಬಹುಶಃ ರೆಕಾರ್ಡ್ ಅದು, ಒಂದು ಪುಂಗಿಗೆ ಹಾವಾಡೋದೇ ಕಷ್ಟ, ಕೊಳಲು ಒಂದು ಶುರು ಮಾಡಿಬಿಟ್ಟರು. ಕೊಳ ಎಲ್ಲ ಹಾಡಕ್ಕೆ ಶುರು ಮಾಡಿ, ಹಾಡಲಿಕ್ಕೆ ಶುರು ಮಾಡಿದ್ವು, ಸ್ಪಷ್ಟದ ತಲೆ ಹಾಕ್ತಾ ಇದೆ. ಅವ್ರಿಗೆ ಆಶ್ಚರ್ಯವಿದೆ, ಇದ್ಯಾವ ಹೊಸ ವಿದ್ಯೆ ಇದು, ಒಂದು ಪುಂಗಿಗೆಲ್ಲ ನೀವು ಕೊಳಲು ಉದ ಬಾರಿಸ್ತಿರಲ್ಲ ಅಂತ ಹೇಳಿದಾಗ ನೋಡು ಸಾಮರ್ಥ್ಯ ಅಂತ ಹೇಳಿದ ತಕ್ಷಣ ಅವನು ಕೊನೆಗೆ ಏನು ಮಾಡಿದ, ಸ್ವಾಮಿ ಕೊನೆಯ ಹಾವಿದೆ ಒಂದು, ಅವೆಲ್ಲ ಹಾವು ಫಸ್ಟ್ ನಿದ್ದೆ ಹೊಡೆದ್ಬಿಟ್ಟು, ಅವಾಗ ಕಚ್ಚಲಿಲ್ಲ ಕೇಳಿ ಕೇಳಿ ನಿದ್ದೆ ಹೊಡೆದ್ಬಿಟ್ಟು. ಆ ಕಡೆಗೆ ಇನ್ನೊಂದು ಹಾವಿದೆ, ಭಯಂಕರ ಕೃಷ್ಣ ಸರ್ಪ ಇದು, ಇದು ಏನು ಮಾಡಿದ್ರೂ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ನಿಮ್ಮ ಕತೆ ಮುಗಿದು ಅಂತ ತಿಳ್ಕೊಂಬಿಡಿ ಅಂತ ಹೇಳಿದ್ರೆ ಆಯ್ತು ಬಿಡು ಅಂತ ಹೇಳ್ತಾರೆ. ಯಥಾ ಪ್ರಕಾರ ಕೊಳಲೆ ಕೃಷ್ಣ ಕೊಳಲೂದು ಎರಡೋ ಮಾಡಿದ ಕತೆ ಗೊತ್ತಲ್ಲ ಇವರಿಗೆ. ರಂಗ ಕೊಳಲ ನೂದಲು ಮಂಗಳಮಯವಾಯಿತು ಧರೆ ಅಂತ ವ್ಯಾಸರ ದೊಡ್ಡ ದೇವ್ರನಾಮ ಇದೆ. ಕೊಳಲು ಶುರು ಮಾಡಿದ್ರು, ಭಯಂಕರ ಸರ್ಪ ಅದು, ಅವನಿಗೆ ಭಯ ಅಂತ ಆ ಸರ್ಪ ಹೊರಗೆಬಿಡ್ಬೇಕಾದ್ರೆ ಅವ್ರು ಹೇಳ್ತಾರೆ ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಬಾಲಕ್ಕೆ ಶುರು ಮಾಡ್ತಾರೆ, ಆಡಲಿಕ್ಕೆ ಶುರುವಾಗತ್ತದು. ಅವ್ರು ಹೇಳ್ತಾರೆ ಸ್ವಾಮಿ ನೀವು ಯಾವ ಊದೋ ನಿಲ್ಲಿಸ್ತೀರೋ ತಷ್ಟ ಕಚ್ಚಿಬಿಡುತ್ತೆ ಅಂತ ಹೇಳ್ತಾರೆ. ಏನು ಪರವಾಗಿಲ್ಲ, ಅದು ಊತಾನೆ ಇರ್ತಾರೆ, ನಿಲ್ಲಿಸ್ತಾರೆ, ಭಯಂಕರ ಹಿಡಿಗುಟ್ಕೊಂಡು ಬರುತ್ತೆ. ತಷ್ಟ ಗರುಡ ಬಂದು ಎತ್ಕೊಂಡು ಹೋಗಿಬಿಟ್ನಂತಾಗೆ, ಗರುಡ ಪಕ್ಷಿ ಬಂದು ಎತ್ಕೊಂಡಾಗ ತಿಂದು ಅಸ್ತಿ ಬಿಡ್ತಾನೆ ಆಕಡೆ. ಇದು ಕಥೆಯಲ್ಲ, ಇವತ್ತಿಗೂ ಕೂಡ ಒಂದು ತೀರ್ಥ ತೋರು, ಗರುಡ ತೀರ್ಥ ಅಂತ ತೀರ್ಥ ತೋರಿಸ್ತಾರೆ, ಅಲ್ಲೇ ಕಥೆ ನಡೀತು ಅಂತ ಹೇಳ್ತಾರೆ. ವಿಜೇಂದ್ರ ಸ್ವಾಮಿಗಳ ಕಥೆ ನಡೆದಿದ್ದು ಅದು ಸಂಕೇತವಾಗಿ ಗರುಡ ತೀರ್ಥ ಇವತ್ತು ಹೋದ ನೋಡ್ಬೇಕು ಜನಗಳೆಲ್ಲ ಕೂಡ, ಗರುಡ ತೀರ್ಥ ಅದು. ಇಂಥ ಮಹಿಮೆಗಳನ್ನು ನೋಡಿದರೆ ವಿಜೇಂದ್ರ ಸ್ವಾಮಿಗಳ ಬಗ್ಗೆ ದೊಡ್ಡ ಇದಾಗತ್ತೆ. ಅಂಥವ್ರನ್ನ ಇವತ್ತು ನಾವು ಸ್ಮರಣೆ ಮಾಡೋದು ಬಹಳ ಕಡಿಮೆ. ಅಂಥವ್ರು ಸ್ಮರಣೆ ಮಾಡಿದಷ್ಟು ನಮಗೆ ಎಲ್ಲೆಲ್ಲೋ ಹೋಗುವ ಆಸೆ ಹೋಗಿಬಿಡುತ್ತ. ಅವರು ಏನೋ ಕೊಡ್ತಾ, ಇವರು ಏನೋ ಕೊಡ್ತಾರ ಅಲ್ಲ, ಜ್ಞಾನದಿಂದ ಯಾವುದು ಅಸಾಧ್ಯ ಅಲ್ಲ. ವಾಮಾಚಾರ ಅನ್ನೋದು ಅತ್ಯಂತ ದಾರಿ ತಪ್ಪಿಸ್ತಕ್ಕಂಥ ಕೆಟ್ಟ ಪದ್ಧತಿ ಅದು. ವಾಮ ಮಾರ್ಗ ಅಂತ ಹೆಸರದು, ವಾಮಾಚಾರ ವಾಮ ಮಾರ್ಗ ಅಷ್ಟೇನೆ. ಸನ್ಮಾರ್ಗ ಕಿಡಿಬೇಕು, ವಾಮ ಮಾರ್ಗ ಕಿಡಿಬಾರದು. ಇಂಥ ವಿಶೇಷ ತೋರಿಸಿದವರು. ಕನ್ನಡದಲ್ಲಿ ಹಾಡು ಕೂಡ ಬರೆದಿದ್ದಾರೆ ಜೊತೆಗೆ ಅವರು, ವಿಜೇಂದ್ರ ರಾಮ ಅಂತ ಅಂಕಿತ ಇಟ್ಟುಕೊಂಡು ಎಷ್ಟೋ ದೇವ್ರನಾಮ ಕೂಡ ಬರೆದಿದ್ದಾರೆ, ಸುಳಾದಿನ ಬರೆದಿದ್ದಾರೆ. ಎಷ್ಟು ಟೈಮ್ ಇರಬೇಕು, ನಮ್ಗೆ ಉಳಿಸಿಕೊಳ್ಳೋ ಟೈಮ್ ನಮಗಿಲ್ಲ, ಬರೆಯೋ ರಕ್ಷಣೆ ಮಾಡೋ ಟೈಮ್ ನಮಗಿಲ್ಲ. ಆಗ ಪೇಪರ್ ಸಿಗ್ತಿರ್ಲಿಲ್ಲ, ತಾಳೆಗರಿಯಲ್ಲಿ ಕೊರಿಬೇಕು ಗೊತ್ತಾಯ್ತಾ, ಕೊಡೋದು ಹಿಂಗೆ ತುಂಬಿಸ್ಬೇಕು. ಒಂದೊಂದು ಗ್ರಂಥ ಇಷ್ಟು ಶ್ರುತ್ಯರ್ಥ ಸಾರ ಅದು, ಇಷ್ಟಪ್ಪ ಇದೆ ಶ್ರುತ್ಯರ್ಥ ಸಾರ ಒಂದೇನೆ. ಪ್ರಿಂಟ್ ಮಾಡ್ಸಕ್ಕಿಂತ ಆಗ್ತಾ 4-5 ವರ್ಷ ಕಷ್ಟಪಡ್ತಾರೆ ಪ್ರಿಂಟ್ ಮಾಡ್ಸೋಕ್ಕಾಗ್ತಾ ಇಲ್ಲ. ಈಗಿನ ಕಾಲ ಕಂಪ್ಯೂಟರ್ ಯುಗ, ವಾದಮಾಲಿಕ ಅಂತ ಒಂದು ಶ್ರುತ್ಯರ್ಥ ಸಾರ, ಒಂದು ಉಭಯಗ್ರಸ್ಥ ರಾಹುದಯ, ಒಂದು ವ್ಯಾಸರಾಜಾಭ್ಯುದಯ ಅಂತ ಗ್ರಂಥಗಳು ಎಷ್ಟು ವಂಡರ್ಸು. ತರ್ಕತಾಂಡವಕ್ಕೆ ವ್ಯಾಖ್ಯಾನ ವ್ಯಾದರಾಜ ಸ್ವಾಮಿ, ಇದಕ್ಕೆ ವ್ಯಾಸರಾಜರು, ಇದಕ್ಕೆ ನ್ಯಾಯಾಮೃತಕ್ಕೆ 3 ಗ್ರಂಥ, ಲಘ್ವಾಮೋದ ಗುರುವಾಮೋದ ಮಧ್ಯಮ, 3 ಆಮೋದಗಳು ಬರೀತಾರೆ. ಇಂಥ ಒಂದು ವರ್ಸಟೈಲ್ ಸ್ಕಾಲರ್ಶಿಪ್ ಅಂದ್ರೆ ವಿಜೇಂದ್ರ ಸ್ವಾಮಿಗಳು ಎಲ್ಲ ಗ್ರೇಟ್ ವ್ಯಾಸರಾದ್ರೆ ಹೇಗೆ ತಯಾರಿ ಮಾಡಿದ್ರೆ ನೋಡಬೇಕು. ಅವ್ರ ಹುಟ್ಟಿನಿಂದ ಹಿಡಿದು ಕೊನೆಯವರೆಗೂ ಅವರ ಒಂದು ವಸ್ತಸ್ಥಿನಿಂದ ಬರಬೇಕು. ಸುಜೇಂದ್ರ ಸ್ವಾಮಿಗಳು ಆಶ್ರಮ ಕೊಟ್ಟಿರ್ತಾರೆ, ಅವ್ರಿಗೆ ಪೀಠ ಒಪ್ಪಿಸಿ ವೃಂದಾವನಸ್ಥರ ಆಗಿಬಿಡ್ತಾರೆ. ತಾವು ಇನ್ನೊಬ್ಬರಿಗೆ ಯಾರೋ ಪೀಠ ಕೊಡ್ಲಿಕ್ಕೆ ಹೋಗಲಿಲ್ಲ, ಅವರು ಮಠನ ಒಪ್ಪಿಸಿಬಿಟ್ಟು ವೃಂದಾವನಸ್ಥರ ಆಗ್ತಾರೆ. ಸುಜೇಂದ್ರ ಸ್ವಾಮಿಗಳು ಬರ್ತಾರೆ, ಅಲ್ಲಿದ್ದಾಗಲೇ ತಿಮ್ಮಣ್ಣ ಭಟ್ಟರಾಯರ ತಂದೆ ಅವರಿಗೆ ಬೇಕಾಷ್ಟು ಜಾಗೀರಿ ಹಾಕಿಕೊಡ್ತಾರೆ. ವಿಜೇಂದ್ರ ಸ್ವಾಮಿಗಳು ಎಷ್ಟು ಜಾಗೀರಿ ಹಾಕಿಕೊಟ್ಟು ರಾಘವೇಂದ್ರಲ್ಲಿ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳ ತಾಯಿ ಗೋಪಿಕಾಂಬಾದೇವಿ ಗರ್ಭಿಣಿಯಾಗಿದ್ದಾಗ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು ಅಂತ ನೆನ್ಪಿಟ್ಕೋಬೇಕು. ಅಷ್ಟು ಜಾಗೀರಿ ಕೊಟ್ಟು ವಿಜೇಂದ್ರ ಸ್ವಾಮಿಗಳು ತಿಮ್ಮಣ್ಣ ಭಟ್ರ ವಿದ್ವತ್ತಿಗೆ ಮೆಚ್ಚಿ ಕೊಟ್ಟಿದ್ರಂತೆ. ಶಾಸನ ಇದೆ ಅದು ಕೂಡ, ರಾಜೇಶ ಗೋತ್ರ ತಿಮ್ಮ ವೀಣಾ ತಿಮ್ಮಪ್ಪ ಯೋಪಿಚ ಅಂತ ಶಾಸನದಲ್ಲಿ ಹೇಳ್ತಾರೆ. ವಿಜೇಂದ್ರ ಸ್ವಾಮಿಗಳು ಕೊಟ್ಟಂತ ಒಂದು ದೊಡ್ಡ ಅನುಗ್ರಹ. ಮುಂದೆ ಬೇರೇನು ನಡೆಯಿತು, ರಾಘವೇಂದ್ರ ಸ್ವಾಮಿಗಳಂತ ಮಹಾನುಭಾವರಿಂದ ಲೋಕ ಬೆಳಕು ಕಂಡಿತು. ಎಲ್ಲ ರೀತಿಯಲ್ಲೂ ಕೂಡ ವಿಜೇಂದ್ರ ಸ್ವಾಮಿಗಳ ಸ್ಮರಣೆ ಬಹಳಷ್ಟು ಪುಣ್ಯಕರವಾದ ಸ್ಮರಣೆ. ಅಂತ ಮಹಾನುಭಾವರು ಪುರಂದ್ರದಾಸರ ಸಮಕಾಲಿಕರು ನೆನಪಿರಬೇಕು. ಆದಿರಾಜ ಸಮಕಾಲಿಕರು, ಕನಕದಾಸರ ಸಮಕಾಲಿಕರು, ಅನೇಕ ಅದ್ಭುತಗಳ ಸರಮಾಲೆ ತೋರಿಸಿದ ಪುಣ್ಯಾತ್ಮರು. ಅಂಥವರ ಆರಾಧನೆಯನ್ನ ನಮ್ಮ ವ್ಯಾಸಮತ್ವ ಸಂಶೋಧನಾ ಪ್ರತಿಷ್ಠಾನದಲ್ಲಿ ಇವತ್ತು ಮಾಡಲಿಕ್ಕೆ ಸಾಧ್ಯವಾಗಿದೆ. ಅದಕ್ಕೆ ಸೇವಾಕರ್ತರಾಗಿ ಎಂದಿನಂತೆ ಪ್ರಾಯೋಜಕರಾಗಿ ಶ್ರೀ ವಾಸುದೇವ ಮೂರ್ತಿಗಳು, ಅವರ ದಂಪತಿಗಳು, ಮತ್ತೆ ಸತ್ಯನಾರಾಯಣ ದಂಪತಿಗಳು, ಗುರುರಾಜರಾವ್ ದಂಪತಿಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಮತ್ತೊಬ್ಬ ಅಂತರಂಗ ಭಕ್ತರು, ಅದಕ್ಕೆ ಒಬ್ಬ ಪವನ್ ಅಂತ ಒಬ್ಬ ಹುಡುಗ, ಬಹಳಷ್ಟು ಇಲ್ಲಿ ನಮ್ಮ ರಾಘವೇಂದ್ರ ಪ್ರಸಾದ್ ಅಂತ ಇದ್ರು, ಬಹಳ ಬಹಳ ಆಸ್ತಿಕರು. ಅವ್ರ ಮಗ ಪವನ್ ವಿಶೇಷವಾಗಿ ಇದರ ಶಾಸ್ತ್ರ ಭಾರಿ ಆಸಕ್ತಿ. ಮೊನ್ನೆ ಮಧುರವಮಿ ಕಾಲಕ್ಕೆ ನಮ್ಮ ಸೇವೆ ಆಗಲಿ ಅಂತ ಕಳಿಸಿದ್ದ, ಇವತ್ತು ಕೂಡ ತನ್ನ ಸೇವೆ ಆಗಲಿ ಅಂತ ಹೇಳಿಬಿಟ್ಟು ಆವೇರು ಫಾರಿನಲ್ಲಿದ್ದಾನೆ, ಅಮೆರಿಕದಲ್ಲಿದ್ದಾನೆ, ಕಳಿಸಿಕೊಟ್ಟಿದ್ದಾನೆ. ಅಂದರೆ ವಿದ್ಯಾರ್ಥಿಗಳಿಗೆ ಭಗವಂತನ ಕಥೆ ಕೇಳಿದರೆ ದೇವರಲ್ಲಿ ನಂಬಿಕೆ ಬರುತ್ತದೆ. ಎಲ್ಲ ತಂದೆ ತಾಯಿಗಳು ಮಕ್ಕಳಿಗೇನಾರು ಇಂಥ ಭಾಗ ಹೇಳಿಬಿಟ್ರೆ ಅವ್ರ ದೇವರಾಣಿ ದಾರಿ ತಪ್ಪೋದಿಲ್ಲ ಅಂತ ಒಂದು ಅಪೂರ್ವವಾದ ಸಿದ್ಧಿ ಬರುತ್ತೆ. ಆ ಹುಡುಗನ ಸೇವೆ ಕೂಡ ಇದರಲ್ಲಿದೆ. ದಂಪತಿಗಳು ಅಲ್ಲೇ ಇದ್ದಾರೆ, ಅಲ್ಲಿಂದಾನೆ ಅವರ ತಾಯಿಯನ್ನು ಕಳಿಸಿ ಈ ಸೇವೆಗೆ ಅವಕಾಶ ಕಲ್ಪಿಸಿದ್ದಾರೆ. ಎಲ್ಲರಿಗೂ ಕೂಡ ನಮ್ಮ ಪ್ರತಿಷ್ಠಾನ ಹರಿವಾಯುಗಳ ಅನುಗ್ರಹವನ್ನು ವಿಶೇಷವಾಗಿ ಹಾರೈಸಿಬಿಟ್ಟು, ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಥಮ ಏಕಾದಶಿ ಅಂತ, ಅದು ಬಹುಶಃ 3ನೇ ತಾರೀಕು ಅಂತ ಕಾಣುತ್ತೆ. ಏಕಾದಶಿ ಮುಂದೆ ಅಂದರೆ ಈ ಶುಕ್ರವಾರ, ಮುಂದಿನ ಶುಕ್ರವಾರ ಅಲ್ಲ, ಆ ಶುಕ್ರವಾರದಲ್ಲಿರುತ್ತೆ. ಅವತ್ತಿನ ದಿವಸ ಚಾತುರ್ಮಾಸ್ಯ ಮಹಿಮಾ ಮುದ್ರಾಧಾರಣೆ ಮೊದಲಾದವುಗಳ ಬಗ್ಗೆ ಪ್ರವಚನ ನಡೆಯುತ್ತೆ. ಎಂದಿನಂತೆ ಆಗಮಿಸಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತಂತ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲ. ಅಲ್ಲಿ BL ಕಾಲೋನಿಯಲ್ಲಿ ಪ್ರೋಗ್ರಾಮ್ ಇತ್ತು, ಅಲ್ಲಿಂದ ಬರೋ ಹೊತ್ತಿಗೆ ಭಾರಿ ಲೇಟ್ ಆಯಿತು. ಅಲ್ಲಿ ಭಾರಿ ದೂರ, ಸುಮಾರು 20 ಕಿಲೋಮೀಟರ್ ಆಗುತ್ತೆ.